मम वाच मिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानां श्रियोऽपि च प्राणस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृह्णति वाणिके करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावक सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुहृत्तिं मयि सन्ति सन्तु श्रीगुरुभ्यो नमः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं रघुमाद्यमीशं वन्दे भवद्भ्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारतदल्ले ಯಾವ ರೀತಿಯಾಗಿ ಗುರುಪಾಂಡವರ ಯುದ್ಧ ಮುಕ್ತಾಯವಾಗಿದೆ, ಅನಂತರ ಶ್ರೀಕೃಷ್ಣನ ಪರಮಾನುಗ್ರಹದ ಹಿನ್ನೆಲೆಯಲ್ಲಿ ಪಾಂಡವರು ಪಟ್ಟಾಭಿಷಿಕ್ತರಾಗಿದ್ದಾರೆ. ಧರ್ಮರಾಜ ಮಹಾರಾಜನಾಗಿ, ಭೀಮಸೇನ ಯುವರಾಜನಾಗಿ, ಪಟ್ಟಾಭಿಷಿಕ್ತರಾಗಿ ಇಡೀ ಜಗತ್ತಿಗೇನೇ ಅತ್ಯಂತ ಹರ್ಷದ ವಾತಾವರಣ ಮೂಡಿದೆ. ಅವರಿಗೆ ಎರಡು ಸಂತೋಷ, ದುರ್ಯೋಧನಾದಿಗಳು ಮಹಾಪಾಪಿಗಳು ಸತ್ತಿದ್ದು ಒಂದು ಕಡೆಗಾದರೆ, ಪಾಂಡವರಂಥ ಮಹಾನುಭಾವರು ರಾಜರಾಗಿದ್ದು ಇನ್ನೊಂದು ಕಡೆಗೆ. ಅಂದರೆ ಎಲ್ಲಿಂದೆಲ್ಲಿಗೆ ಅತ್ಯಂತ ದುಷ್ಟನ ಆಳ್ವಿಕೆಯಿಂದ ಅತ್ಯಂತ ಶಿಷ್ಟನ ಆಳ್ವಿಕೆಗೆ ಬದಲಾವಣೆ ಅಂತ ಹೇಳಿದರೆ ಪೂರ್ತಿ ಹಗಲಾದಂತೆ ಆಯ್ತಾರೆ. ಗಾಢಾಂಧಕಾರದ ವಾತಾವರಣ ಹೋಗಿ ಪೂರ್ಣ ಬೆಳಕಾದರೆ ಎಷ್ಟೋ ಅಂತ ಸಂಭ್ರಮ ಜನಗಳಿಗೆ ಬಂತು ಅನ್ನೋದು ಅದರ ಆಶ್ಚರ್ಯ. ಸಾಮಾನ್ಯವಾಗಿ ಸ್ವಲ್ಪ ಒಳ್ಳೆಯವನು ಬಂದರೆ ಜಗತ್ತಿಗೆ ಖುಷಿಯಾಗುತ್ತೆ. ಅಂಥದ್ದು ಪರಿಪೂರ್ಣವಾದ ರೀತಿಯಲ್ಲಿ ವ್ಯತ್ಯಾಸವಾದಾಗ ಜಗತ್ತಿಗೆ ಎಷ್ಟು ಆನಂದವಾಯಿತು ಅಂದರೆ ಮುಂದೆ ಒಂದು ಕಡೆ ಹೇಳ್ತಾರೆ. ರಾಮರಾಜ್ಯದ ವಾತಾವರಣ ಪಾಂಡವರ ರಾಜ್ಯದಲ್ಲಿ ಬಂತು. ಅಂತ ಅತ್ಯಂತ ವೈಭವದ ರಾಜ್ಯ ಅದು. ಆ ಚಾರ್ವಾಕ ಅಂತಕ್ಕ ಒಂದು ಮಾತ್ರ ಬೈಲಕ್ಕೆ ಬಂದ. ಆದರೆ ಬ್ರಾಹ್ಮಣರು ಅವರು ತಮ್ಮ ತಪಶಕ್ತಿಯಿಂದ ಅವನನ್ನ ಸುಟ್ಟಾಕಿದ್ರಂತೆ. ಚಾರ್ವಾಕನನ್ನು ಸುಟ್ಟಾಕ್ಲಿಕ್ಕೆ ಅವರು ಉಪಯೋಗಿಸಿದ್ದು ಮಾತುಗಳಲ್ಲ, ತಪಶಕ್ತಿಯಿಂದ ಸುಟ್ಟಾಕಿದ್ರು ಅಂತ ಹೇಳುತ್ತಾರೆ. ಅಂದರೆ ಚಾರ್ವಾಕ ಮತ ನಾಸ್ತಿಕ ಮತವನ್ನು ನಾವು ಎದುರಿಸಬೇಕಾದ್ರೆ ತಪಶಕ್ತಿ ಬೇಕು ಅಂತ ಅರ್ಥ. ಇವತ್ತು ಕಲಿಯುಗದಲ್ಲಿ ಆತಕ್ಕೆ ಚಾರ್ವಾಕ ಮತ ಜಾಸ್ತಿ ಹರಡುತ್ತಾ ಇದೆ ಅಂದರೆ ದಿನೇ ದಿನೇ ತಪಶಕ್ತಿ ಕಡಿಮೆ ಆಗ್ತಾ ಇದೆ. ಆದ್ರಿಂದನೇ ಜನ ನಂಬಬೇಕಾದ್ರೆ ಇಲ್ಲ ಬುದ್ಧಿ ಇರಬೇಕು, ಇಲ್ಲ ಕಣ್ಣಾರೆ ನೋಡಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ತುಂಬಾ ಜನಗಳು ಬುದ್ಧಿಯನ್ನು ಬೇರೆ ಕಡೆ ಉಪಯೋಗಿಸ್ತಿರೋದ್ರಿಂದ ಕಣ್ಣಾರೆ ಕಾಣದೆ ಹೋದ್ರೆ ನಂಬೋದಿಲ್ಲ ಅವರು. ಇವತ್ತು ವಿಜ್ಞಾನವನ್ನ ಜನ ಯಾತಕ್ಕೆ ನಂಬ್ತಾರೆ? ಅದರ ಸಾಧನೆಗಳು ಜಗತ್ತಿಗೆ ಕಂಡಿದೆ ಈಗಾಗಲೇ. ಈ ಲೈಟು ಅವೆಲ್ಲ ನೋಡಿದಾಗ ಜನಗಳಿಗೆ ಓಹೋ ಇದು ಬಹಳ ದೊಡ್ಡದು ಅಂತಕ್ಕಂಥ ಜ್ಞಾನ ಬಂದಿತ್ತು. ತುಂಬಾ ಜನ ಇವತ್ತು 99% ಪಾಲು ಜನಗಳು ಸೈಂಟಿಸ್ಟ್ಗಳೇನೋ ಅಲ್ಲ, ಆದರೆ ಸೈನ್ಸ್ ಅನ್ನು ಮೆಚ್ಚುತ್ತಾರೆ ಅದಕ್ಕೆ ಅದರ ಪ್ರಭಾವ ಕಂಡಿರೋದ್ರಿಂದ. ಆದರೆ ಇವತ್ತು ತತ್ವಜ್ಞಾನದ ಬಗ್ಗೆ ಜನಕ್ಕೆ ಆದರ ಯಾತಕ್ಕಿಲ್ಲ ಅಂದ್ರೆ ಅದರ ಮಹಿಮೆಯನ್ನ ಕಾಣತಕ್ಕಂಥ ವಾತಾವರಣ ಇಲ್ಲ ಇವತ್ತು. ಅದಕ್ಕೆ ಜನಗಳಿಗೆ ಆದರ ವಿಶ್ವಾಸ ಹೊರಟೋಯ್ತು. ಇವತ್ತು ವಾದಿರಾಜ ರಾಘವೇಂದ್ರ ಸ್ವಾಮಿಗಳಂಥವ್ರು ಮಾಡಿದ ಮಹಿಮೆಗಳನ್ನು ನೋಡಿದವರಿಗೆ ಓಹೋ ತತ್ವಜ್ಞಾನ ದೊಡ್ಡದು ಅನ್ನೋ ಭಾವನೆ ಬಂದಿತ್ತು. ಇವತ್ತು ಸಹ ಅವರಿಂದನೇ ಜಗತ್ತಿಗೆ ತತ್ವಜ್ಞಾನ ಬಹಳಷ್ಟು ಬರ್ತಿರೋದು ಅವರಿಂದನೇ. ದೇವರಿದ್ದಾನೆ ಅಂತ ನಂಬಿಕೆ ಬರಲಿಕ್ಕೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಈ ಮಾತನ್ನು ಯಾತಕ್ಕೆ ಹೇಳಿದೆ ಅಂದ್ರೆ ಹೇಳಿದ ಮಾತು ತಿಳ್ಕೊಳ್ಳೋ ಶಕ್ತಿ ಎಲ್ರಿಗೂ ಇರೋದಿಲ್ಲ, ಆದರೆ ಕಣ್ಣಾರೆ ಕಂಡಾಗ ನಂಬಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ನಾವು ಆದಷ್ಟು ತಪಶಕ್ತಿಯನ್ನು ಬೆಳೆಸಿಕೊಂಡು ಸಿದ್ಧಿಯನ್ನು ಯಾವಾಗ ಮನುಷ್ಯ ಕೊಡ್ತಾನೆ ಆಗ ಜನಗಳಿಗೆ ಓಹೋ ಇದು ಭಾರಿ ದೊಡ್ಡದು ಅಂತಕ್ಕಂಥ ವಿವೇಕ ಬರುತ್ತೆ. ಬೇರೆ ಯುಗಗಳಲ್ಲಿ ಇಂಥ ತಪಶಕ್ತಿ ಸಾಮಾನ್ಯವಾಗಿದ್ದಿತ್ತು, ತೀರಾ ನಾರ್ಮಲ್ ಆಗಿದ್ದಿತ್ತು, ಕಾಮನ್ ಆಗಿ ಎಲ್ಲ ಕಡೆ ಕಾಣ್ತಿದ್ರು. ಅದಕ್ಕೆ ಜನಗಳು ಸಾಮಾನ್ಯವಾಗಿ ಆಸ್ತಿಕರಾಗಿರ್ತಾ ಇತ್ತು. ಅದಕ್ಕೆ ವಿರುದ್ಧವಾದ ವಾತಾವರಣ ಬಂದ. ಇವತ್ತೇನಿದ್ರು ದೇವರ ಶಕ್ತಿ ನೋಡೋ ಜನ ಇಲ್ಲ, ಈ ಧನದ ಶಕ್ತಿ ನೋಡ್ತಾರೆ ಅಷ್ಟೇ. ಓ ದುಡ್ಡಿನಿಂದ ಏನೇನೋ ಆಗುತ್ತಾ, ಆದ್ರಿಂದ ಧನ ಸಂಪಾದನೆ ಮಾಡಿದ್ರೆ ಸಾಕು, ಆ ರೀತಿ ಬಂತು. ಜ್ಞಾನದಿಂದಾಗುತ್ತೆ ಅಂತ ಗೊತ್ತಾದರೆ ಜ್ಞಾನ ಸಂಪಾದನೆ ಮಾಡಬೇಕು ಅನಿಸ್ತದೆ. ಮತ್ತೆ ಯಾವುದರಿಂದ ಮನುಷ್ಯ ಫಲವನ್ನು ಕಾಣುತ್ತಾನೆ ಅಂತ ಗೊತ್ತಾಗುತ್ತೋ ಅದರ ಸಂಪಾದನೆಗೆ ಇಷ್ಟಪಡ್ತಾನೆ. ಅದು ಧನದಿಂದ ಕೆಲಸ ಆಗುತ್ತೆ ಅನ್ನೋದು ಜನಕ್ಕೆ ಹೇಗೆ ಮುಟ್ಟಿದೆಯೋ ಹಾಗೆ ಜ್ಞಾನದಿಂದ ಆಗುತ್ತೆ ಅನ್ನೋದು ಮುಟ್ಟಿಲ್ಲ. ಆದ್ರಿಂದ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡ್ತಕ್ಕಂಥ ಜನಗಳು ತುಂಬಾ ಕಡಿಮೆ ಇದ್ರೆ ಇದೇ ಕಾರಣ. ಅದಕ್ಕೆ ಅಂತೂ ಬ್ರಾಹ್ಮಣರ ತಪಶಕ್ತಿಗೆ ಆ ಚಾರ್ವಾಕ ರಾಕ್ಷಸ ಬಂದಿದ್ದು ಯತಿಯ ರೂಪದಲ್ಲಿ, ಅವನಿದ್ದು ರಾಕ್ಷಸನಾಗಿ. ಇನ್ನೊಂದು ಆಶ್ಚರ್ಯ, ಬಂದಿದ್ದು ಯತಿಯ ರೂಪದಲ್ಲಿ ಸ್ವರೂಪತ ರಾಕ್ಷಸ ಅಂದ್ರೆ ಯತಿಯಾದ ಮಾತ್ರಕ್ಕೇನೆ ಒಳ್ಳೆಯರಾಗಬೇಕು ಅಂತೇನು ಇಲ್ಲ. ಎಷ್ಟೋ ದುರ್ಮತ ಪ್ರಸಾರ ಮಾಡಿದಾರೆ ಸನ್ಯಾಸಿ ರೂಪದಲ್ಲೇ ಮಾಡಿರೋದು, ಸನ್ಯಾಸಿಗಳಾಗೇ ಮಾಡ್ತಾರೆ. ಇವತ್ತು ಸಹ ಸನ್ಯಾಸದ ಹಿನ್ನೆಲೆಯಲ್ಲಿ ಜನಗಳು ಸಾಮಾನ್ಯವಾಗಿ ಇವರು ಯೋಗ್ಯರು ತ್ಯಾಗಿಗಳು ಅಂತಕ್ಕಂಥ ಭ್ರಮೆಗೆ ಒಳಗಾಗೋದುಂಟು. ಆದರೆ ಆ ಚಾರ್ವಾಕನ ಕಥೆ ಕೇಳಿದವರಿಗೆ ನಾವು ಸಾಮಾನ್ಯವಾಗಿ ವೇಷಭೂಷಣಗಳಿಂದ ಮೋಸ ಹೋಗ ಕಾರಣ ಇಲ್ಲ. ಅವರ ತಾತ್ವಿಕ ಸ್ವರೂಪವನ್ನು ನೋಡಬೇಕೇ ಹೊರತು ಬಾಹ್ಯ ಸ್ವರೂಪವನ್ನ ನೋಡಬಾರದು ಅಲ್ಲ, ಒಂದು ಹಂತದವರೆಗೆ ಅದು ಉಪಯೋಗ ಬರುತ್ತಷ್ಟೆ. ಆ ಹಿನ್ನೆಲೆಯಲ್ಲಿ ಅವನ ವಧೆಯಾದ ಮೇಲೆ ಧರ್ಮರಾಜ ಸ್ವಲ್ಪ ಗಾಬರಿಯಾದ ಮತ್ತೊಮ್ಮೆ ಕೃಷ್ಣ ಸಮಾಧಾನವನ್ನು ಮಾಡಿದ. ಅವನ ಸ್ವರೂಪವನ್ನು ತಿಳಿಸಿ ಅವನ ಸತ್ತಿದ್ದು ಲೋಕಕ್ಕೆ ಮಂಗಳಕರ ಅಂತ ಹೇಳಿದಾಗ ಧರ್ಮರಾಜನಿಗೆ ನೆಮ್ಮದಿ ಉಂಟಾಯಿತು. ರಾಜ್ಯಭಾರವನ್ನು ಪ್ರಾರಂಭ ಮಾಡಿದ. ರಾಜ್ಯಭಾರ ಆತ ಏನೇ ಕೆಲಸ ಮಾಡಿದರೂ ಕೂಡ ಭೀಮ ಅರ್ಜುನ ರಕ್ಷಣೆ ಇದ್ದಿದ್ರಿಂದ ಉತ್ತಮ ಮಟ್ಟದಲ್ಲೇ ಮಾಡ್ತಾ ಇದ್ದ. ಆದರೆ ದಿನೇ ದಿನೇ ವಿಷಾದ ಜಾಸ್ತಿಯಾಗಿ ಶುರುವಾಯಿತು. ವಿಷಾದ, ಓ ನಾನು ಭಾರಿ ತಪ್ಪು ಮಾಡಿಬಿಟ್ಟೆ, ನಾನು ಬಂಧು ಬಾಂಧವರನ್ನು ಸಂಹಾರ ಮಾಡಿದೆ, ಕರ್ಣನಂತ ಅಣ್ಣನನ್ನ, ಭೀಷ್ಮರಂತ ತಾತನನ್ನ, ದ್ರೋಣರಂತ ಗುರುಗಳನ್ನ, ಇಂಥವನ್ನೆಲ್ಲ ಕೊಂದು ಜೊತೆಗೆ ಕೋಟ್ಯಂತರ ಜನ ಸತ್ತಿದ್ದಾರೆ, ಆನೆ ಕುದುರೆ ಅವೆಲ್ಲ ಸತ್ತು ಹೋಗಿದೆ, ಇಷ್ಟು ಜನಗಳ ಸಂಹಾರಕ್ಕೆ ತಾನು ಕಾರಣ ಅನ್ನೋ ಭಾವನೆ ಶುರುವಾಯ್ತಾತ. ತಾನು ಕಾರಣ, ನಿಜವಾಗಲೂ ಕೂಡ ಕೊಲಿಸಿದ್ದು ದುರ್ಯೋಧನ, ಆದ್ರೆ ಈತ ಹೊರೆ ಹೊಣೆ ತಾನು ಹೊರಲಕ್ಕೆ ಹೋಗಿದ್ದಾನೆ. ಇದು ಆಶ್ಚರ್ಯ. ಇವತ್ತು ಎಷ್ಟೋ ಜನ ನೇರವಾಗಿ ಹೊಣೆಗ ತಪ್ಪು ಮಾಡಿದವರೇನೆ ಹೊಣೆ ಹೊತ್ತುಕೊಳ್ಳಕ್ಕೆ ತಯಾರಿರೋದಿಲ್ಲ ಅಂತದ್ದು ಧರ್ಮರಾಜ. ನನ್ನಿಂದ ಇಷ್ಟು ನಾಶವಾಯಿತು, ನಾನು ಮಾಡಿದ್ದು ಭಾರಿ ತಪ್ಪು, ಆದ್ದರಿಂದ ರಾಜ್ಯತ್ಯಾಗೆ ಮನೋದಧೆ, ಇಂಥ ರಾಜ್ಯ ನನಗೆ ಬೇಕಿಲ್ಲ, ರಾಜ್ಯವನ್ನು ಬಿಟ್ಟುಬಿಡ್ತೇನೆ ಅನ್ನೋ ಸ್ಥಿತಿಗೆ ಬಂದು ಅದನ್ನು ಹೇಳೋದಕ್ಕೂ ಶುರು ಮಾಡಿದೆ. ಇವತ್ತೆ ಕೆಲವು ಬದಲಾವಣೆ ಕೆಲವು ಪ್ರಸಂಗಗಳು ನಡೀತಾ ಇದೆ. ಪಾಂಡವರು ಅದೆಲ್ಲ ಮುಗಿದ ತಕ್ಷಣ ಊರು ಹೊರಗೆ ಅನೇಕ ದಿವಸ ಕಳೆದಂತ, ಒಂದು ತಿಂಗಳು ಕಳೆದಂತ ಊರು ಹೊರಗೆ, ಊರು ಪ್ರವೇಶ ಮಾಡಲಿಲ್ಲ, ನಗರ ಪ್ರವೇಶ. ಯಾತಕ್ಕೆ ಅಂದ್ರೆ ಸೂತಕ ಆಚರಣೆ ಮಾಡಿದರು ಅಂತ ಹೇಳಿದ್ದಾರೆ. ಅಷ್ಟು ಬಂಧು ಬಾಂಧವರು ಸತ್ತೋಗಿದ್ದಾರೆ ಅಂತ ಹಿಂದೆ ಅರ್ಜುನ ಏನ್ ಹೇಳಿದ್ನಲ್ಲ, ಎಂತೆಂತ ಬಂಧು ಬಾಂಧವರು ಇದ್ದಾರೆ, ತಂದೆ ತಾಯಿ ಸಮಾನರಾದವರು, ತಾತಂದಿರು ಮುತ್ತಾತಂದಿರು ಮಕ್ಕಳು ಮೊಮ್ಮಕ್ಕಳು ಅಂತೆಲ್ಲ ಹೇಳಿದ್ದ. ಅವರೆಲ್ಲರ ಸೂತಕ ಸತ್ತ ಇದ್ದಾರೆ, ಸೂತಕ ಆಚರಣೆ ಮಾಡಬೇಕಲ್ಲ, ಒಂದು ತಿಂಗಳು ಸೂತಕ ಆಚರಣೆಯನ್ನು ಮಾಡಿದ್ರಂತೆ. ಇದೊಂದು ವಿಶೇಷ, ಕ್ಷತ್ರಿಯರಿಗೆ ಯುದ್ಧ ನಡೀತಿರ್ಬೇಕಾದ್ರೆ ಸೂತಕ ಇಲ್ಲ, ಅದು ಇಂಪಾರ್ಟೆಂಟ್. ಯುದ್ಧ ನಡೀತಿರ್ಬೇಕಾದ್ರೆ ಸೂತಕ ಇಲ್ಲ, ಆದ್ರಿಂದ ಯುದ್ಧ ಮುಗಿದ್ರೆ ಸೂತಕ ಆಚರಣೆ ಮಾಡಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸಿನಿಮಾ ನಾಟಕದಲ್ಲೆಲ್ಲ ಅದು ಸತ್ತಾಗಲ್ಲ ಚಿತ್ರ ತೋರಿಸಿ ಬಿಡ್ತಾರೆ, ದಾನ ಮಾಡಿ ಎಲ್ಲ ಸಂಸ್ಕಾರ ಮಾಡಿ ಹಾಕಿಬಿಡ್ತಾರೆ, ಅದ್ಯಾವುದೂ ಇಲ್ಲಾಗ. ಅದಕ್ಕೆ ಹೇಳ್ತಾರೆ ದ್ರೋಣ ಭೀಷ್ಮ ಪರ್ವ ಮುಗಿತು, ಪುಣ್ಯಕ್ಕೆ ಅವ್ರನ್ನೊಂದು ಮಾಡಲಿಲ್ಲ ಅಷ್ಟೇ, ಇನ್ನು ಬದುಕಿದ್ರು ಅಂತ ಗೊತ್ತಿತ್ತು ಅಂತ ಕನಸು ಬಿಟ್ಟಿದ್ರು ಅಷ್ಟೇ. ದ್ರೋಣರು ಕರ್ಣ ಎಲ್ಲರಿಗೂ ಚಿತ್ರ ಹಚ್ಚೆ ಬಿಡ್ತಾರೆ ಟಿವಿಗಳಲ್ಲಿ, ತಪ್ಪೋದು. ಎಲ್ಲ ಮುಗಿದ ಮೇಲೆ ಸ್ತ್ರೀ ಪರ್ವದಲ್ಲಿ ತೋರಿಸ್ತಾರೆ ಎಲ್ಲರೂ ಹೇಗೆ ಬಿದ್ದಿದ್ದಾರೆ, ದ್ರೋಣರು ರಣನೆ ಮಾಡ್ತಾರೆ ಅಲ್ಲಿ, ದ್ರೋಣರು ಹೇಗಿದ್ದಾರೆ ಅಲ್ಲಿ ಹೇಳಿದ್ದು ನೋಡಿದ್ದೇವೆ. ಗಾಂಧಾರಿಗೆ ಕಣ್ಣು ಕೊಟ್ಟರಲ್ಲ ವೇದವ್ಯಾಸರ ದಿವ್ಯ ದೃಷ್ಟಿಯನ್ನ, ಭಾರಿ ದುಃಖ ಪಡ್ತಾಳೆ ಗಾಂಧಾರಿ. ಯಾರ ಪಾದ ಪೂಜೆಯನ್ನ ಸಾವಿರಾರು ರಾಜ ಮಹಾರಾಜರುಗಳು ಪರಮಭಕ್ತಿಯಿಂದ ಬಂಗಾರ ತಟ್ಟೆಯಲ್ಲಿಟ್ಟು ಮಾಡ್ತಿದ್ರು, ಅಂಥ ದ್ರೋಣಾಚಾರ್ಯರ ಕಾಲಗಳನ್ನ ನರಿನಾಯಿ ಅಡಿತಾ ಇವೆಯಲ್ಲ, ಎಷ್ಟು ಸಂಕಟ ಆಗುತ್ತೆ ಅಂತ ಹೇಳ್ತಾರೆ. ಪಾಪ ದ್ರೋಣಾಚಾರ್ಯರ ಶವ ಇನ್ನೂ ಆಗಿದೆ. ಇದು ಯಾತಕ್ಕೆ ಹೇಳಿದ್ರೆ ಶವ ಇನ್ನೂ ಸಂಸ್ಕಾರ ಯಾರಿಗೂ ಆಗಿಲ್ಲ. ಆ ಸಮಯದಲ್ಲಿ ಯುದ್ಧ ಮುಂದೆ ಸಂಸ್ಕಾರವನ್ನು ಮಾಡ್ತಾರೆ ಒಟ್ಟಾಗಿ, ಆಮೇಲೆ ಸೂತಕಾಚರಣೆಯನ್ನು ಮಾಡ್ತಾರೆ. ರಾಜರ ಸೂತಕದ ಆಚರಣೆಯೇ ಬೇರೆ, ಅದು ಬೇರೆ ಬೇರೆ ಕ್ರಮದಲ್ಲಿ ಬೇರೆ ಬೇರೆ. ಆ ಹಿನ್ನೆಲೆಯಲ್ಲಿ ಧರ್ಮರಾಜಾದಿಗಳು ಒಂದು ತಿಂಗಳು ಸೂತಕವನ್ನು ಆಚರಿಸಿಬಿಟ್ಟು ಪ್ರವೇಶವನ್ನು ಮಾಡಿದರು. ಇವತ್ತು ಪಟ್ಟಾಭಿಷೇಕದ ಕಾರ್ಯ ಮುಗಿತು. ಧರ್ಮರಾಜ ರಾಜ್ಯವನ್ನು ಚೆನ್ನಾಗಿ ಮಾಡ್ತಿದ್ರು ಕೂಡ ಮನಸ್ಸಿನಲ್ಲಿ ಮಾತ್ರ ದುಃಖಪಟ್ಟ, ಎಲ್ಲರ ಮುಂದೆ ಹೇಳ್ಕೊಂಡ, ನಾನು ತಪ್ಪು ಬರೀ ಹೊರಗಿದ್ದಲ್ಲ ಹೊರಗೂ ಘೋಷಣೆ ಮಾಡಿದ, ರಾಜ್ಯ ತ್ಯಾಗಕ್ಕೆ ನಿಶ್ಚಯವನ್ನೇ ಮಾಡಿದ. ಎಲ್ಲರೂ ಹೇಳೋದಕ್ಕೆ ಪ್ರಾರಂಭ ಮಾಡುತ್ತಾರೆ, ಧರ್ಮರಾಜ ತಪ್ಪು ಮಾಡ್ತಾ ಇದ್ದೆ, ಯುದ್ಧ ಮಾಡಿದ್ದು ತಪ್ಪಲ್ಲ, ರಾಜ್ಯ ಆಳೋದಿಲ್ಲ ಅಂತ ಹೇಳ್ತೇನಲ್ಲ ಅದು ಮಾತ್ರ ಭಾರಿ ತಪ್ಪು ಅಂತ ಹೇಳಿದರು. ಯಾರ ಮಾತನ್ನು ಧರ್ಮರಾಜ ಕೇಳೋ ಸ್ಥಿತಿ ಇಲ್ಲಿಲ್ಲ. ಇಲ್ಲ, ನಾನು ಮಾಡಿದ ತಪ್ಪು, ಸಂಹಾರ ಮಾಡಿದ್ದೇನೆ ಪಾಪ ಬಂದಿದೆ, ಸಂಹಾರ ಮಾಡಿದ್ದೇನೆ ಪಾಪ ಬಂದಿದೆ. ನಿನ್ನೆ ಹೇಳಿದ ಹಾಗೆ ದುರ್ಯೋಧನ ಯುದ್ಧ ಮಾಡಬೇಡಯ್ಯ ಅಂತ ಎಷ್ಟು ಹೇಳಿದ್ರು ಯಾರ ಮಾತನ್ನೂ ಕೇಳಿಲ್ಲ. ಈತ ಯುದ್ಧ ಮಾಡಿದ ತಪ್ಪಲ್ಲಯ್ಯ ಅಂತ ಎಷ್ಟು ಹೇಳಿದ್ರು ಕೂಡ ಈತ ಅದನ್ನ ಕೇಳೋದಕ್ಕೆ ತಯಾರಿಲ್ಲ. ಆತನಿಗೆ ಅಧರ್ಮದಲ್ಲಿ ನಿಷ್ಠೆ ದುರ್ಯೋಧನನಿಗೆ, ಧರ್ಮರಾಜನಿಗೆ ಧರ್ಮದಲ್ಲಿ ನಿಷ್ಠೆ ಇದೆ. ನಾವು ನೋಡ್ತಿರ್ತೇವೆ ಎಷ್ಟೋ ಜನ ಇರ್ತಾರೆ ಒಳ್ಳೆ ಸದ್ಯದ ಏಕಾಚಾರ್ಯಗಳನ್ನು ಮಾಡ್ತಾರೆ, ಯಾರು ಏನು ಕೊಟ್ಟು ತಿನ್ನೋ ಸ್ಥಿತಿಯಲ್ಲಿಲ್ಲ, ಅಷ್ಟು ದೀಕ್ಷೆಯಿಂದ ಮಾಡ್ತಾರೆ. ಇನ್ನು ಕೇಳಿದ್ರು ಯಾರು ಬೇಡ ಅಂದ್ರೆ ಕೇಳೋದಿಲ್ಲ, ಊಟ ಹೊಡಿತಿರ್ತಾನೆ. ಎರಡು ಅತಿರೇಕಗಳು, ಯಾರು ಮಾತನ್ನ ಕೇಳಿದ್ರೆ ಗುಟ್ಟಾಗಲ ತಿಂದು ಹಾಕಿಬಿಡ್ತಾನೆ. ಅವ್ರಿಗೆ ಅಂಥ ಪ್ರಸಂಗ ಬಂದರೂ ಬಿಡೋದಿಲ್ಲ. ನಮ್ಮ ಕಣ್ಣಾರೆ ಇಂಥ ದೃಶ್ಯಗಳನ್ನು ಕಾಣೋದ್ರಿಂದ ಧರ್ಮಿಷ್ಠರ ಜೀವನದ ರೀತಿನೇ ಹಾಗೆ, ಪಾಪಗಳ ಧರ್ಮದ ರೀತಿನೇ ಹೇಗೆ, ಇದರ ಫಲಿತಾಂಶ ಧರ್ಮರಾಜರಿಗೆ ಹೇಗೆ ಹೇಳಬೇಕು ಗೊಂದಲ ಶುರುವಾಯಿತು. ಒಬ್ಬೊಬ್ಬರು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿನ ಕಡಿಮೆ ಜನಗಳಿರಲಿಲ್ಲ, ದೇವಋಷಿಗಳು ಮಹರ್ಷಿಗಳೆಲ್ಲ ಇದ್ದಾರೆ, ನಾರದರು ಮಾತಾಡ್ತಾರೆ, ಅನಂತರ ಗುರು ಕೃಪಾಚಾರ್ಯ ಇರ್ತಾರೆ ಅವರು ಮಾತಾಡ್ತಾರೆ, ಸ್ವತಃ ಭೀಮಸೇನ ದೇವರು, ದ್ರೌಪದಿ ದೇವಿ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ಉಪದೇಶ ಮಾಡಿದ್ದು ಮಾಡಿದ್ದೆ. ಏನು ಮಾಡಿದ್ದು ತಪ್ಪಲ್ಲ, ಧರ್ಮರಾಜ ಯಾರ ಮಾತನ್ನು ಕೇಳೋದಿಲ್ಲ. ಭೀಮಸೇನ ಹೇಳಿದ್ರೆ ಧರ್ಮರಾಜ ಹೇಳಿದನಂತೆ, ಭೀಮಸೇನ ದಯವಿಟ್ಟು ನೀನು ಹೇಳೋದಕ್ಕೆ ಬರಬೇಡ ಅಂತ ಹೇಳಿಬಿಡ್ತಾನೆ. ಯಾತಕ್ಕೆ ನಿನ್ನ ಬುದ್ಧಿಮಟ್ಟ ಅದೆಲ್ಲ ನನಗಿಲ್ಲ ಅಂತ ಹೇಳ್ತಾನೆ, ನಿನ್ನ ದೀಕ್ಷೆ ಅದೆಲ್ಲ ನನಗಿಲ್ಲ, ಆದ್ದರಿಂದ ನನಗೆ ಆ ನಿಷ್ಠೆ ಇಲ್ಲ, ಅದನ್ನು ಅನುಸರಣೆ ಮಾಡ್ತಕ್ಕಂಥ ಉತ್ತಮ ಯೋಗ್ಯತೆ ನನ್ನದಲ್ಲ, ಅದಕ್ಕೆ ನನಗೆ ಅದನ್ನು ಹೇಳಬೇಡ ಅಂತ ಹೇಳಿಬಿಟ್ಟು. ಭೀಮಂ ಪ್ರಾರ್ಥಯಿತ್ವ ಇವ, ಭೀಮನ ಉಪದೇಶಕ್ಕೆ ಧರ್ಮರಾಜ ತೋರಿಸಿದ ಪ್ರತಿಕ್ರಿಯೆ ನಿಮ್ಗೆ ತುಂಬಾ ಹೈ ಸ್ಟ್ಯಾಂಡರ್ಡ್ ಆಯಿತು ಅಂತಾರಲ್ಲ, ಹಾಗೆ ಹೇಳ್ತಾನೆ ಹೊರತು ಬೇರೆ ಅಲ್ಲ. ಅರ್ಜುನ ಉಪದೇಶವನ್ನು ಮಾಡಿದಾಗ ಹೇಳುತ್ತಾನೆ ಧರ್ಮರಾಜ, ಅರ್ಜುನ ನೀನು ಯುದ್ಧಕ್ಕೆ ಸರಿ, ಶಸ್ತ್ರ ಹೇಳಕ್ಕೆ ಸರಿ, ಶಾಸ್ತ್ರ ಯಾಕೆ ಮಾತಾಡ್ತೀಯ ಅಂತ ಹೇಳಿಬಿಟ್ಟಂತೆ. ಇದು ನವೇಚ್ಛೀತಿ ಫಲ್ಗುಣಂ, ನವೇಚ್ಛೀತ್ಯಾಹ ಫಲ್ಗುಣಂ, ಅರ್ಜುನ ನಿನಗೆ ಅಷ್ಟೆಲ್ಲ ಧರ್ಮ ಗೊತ್ತಾಗೋದಿಲ್ಲ, ನೀವು ಸುಮ್ಮನೆ ಅಂತ ಹೇಳಿಬಿಟ್ಟಂತೆ. ಇದು ಆಶ್ಚರ್ಯ. ಅಲ್ಲಿ ಭೀಮನಿಗೆ ಮಾತು ಹೇಳಿಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್. ಇದು ಅಂದ್ರೆ ಮಹಾಭಾರತ ಮೂಲವನ್ನು ತೆಗೆದು ನೋಡಿ, ಭೀಮರ ಧರ್ಮ ಪ್ರಜ್ಞೆ ಅನ್ನೋದು ಪ್ರಶ್ನಾತೀತವಾಗಿತ್ತು. ಯಾರು ಭೀಮ ಮಾತಾಡಿದ ಮೇಲೆ ಅದ್ರ ಬಗ್ಗೆ ವಿಮರ್ಶೆ ಮಾಡೋ ಧೈರ್ಯ ಯಾರೂ ತೋರಿಸ್ತಿರಲಿಲ್ಲ. ಅಷ್ಟು ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಇಷ್ಟು ಎಲ್ಲ ಗುಣಗಳ ಖಣಿ ಭೀಮಸೇನಾದ್ದರಿಂದ ಧರ್ಮರಾಜರು ಅದನ್ನು ಒಪ್ಪಿಕೊಂಡ, ನೀನದನ್ನು ಹೇಳಬೇಡ ಅಂತ ಹೇಳಿಬಿಟ್ಟು. ಅರ್ಜುನನಿಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಋಷಿಮುನಿಗಳೆಲ್ಲ ಹೇಳಿದ್ರಂತೆ ಧರ್ಮರಾಜ ಅರ್ಜುನಕ್ಕೆ, ಹಾಗೆ ಹೇಳಬೇಡ ನೀನು ಅಂತ ಹೇಳಿದ್ದಾರೆ. ಹಾಗೆ ಹೇಳಬೇಡ. ಪಾರ್ಥ ತತ್ವೋಪಿ ಧರ್ಮವಿತ್, ಬಹಳ ಮುಖ್ಯ ಇದು. ಧರ್ಮರಾಜ ಅರ್ಜುನ ನಿನಗಿಂತ ಜಾಸ್ತಿ ತಿಳಿದವನು ಅಂತ ಹೇಳಿದ್ರಂತೆ. ಮೇಲ್ನೋಟಕ್ಕಿದು ಜನಕ್ಕೆ ಅದೇ ಹಾಗೆ ಅಂತ ಅರ್ಥ ಆಗೋದಿಲ್ಲ, ಯಾಕೆ ತಮ್ಮ ಅದೇ ಜಾಸ್ತಿ ತಿಳಿದವನು ಅಂದ್ರೆ ತಮ್ಮ ಅಂತ ನೋಡಬಾರದು. ಅದು ಅರ್ಜುನ ಇಂದ್ರಾವತಾರ, ಧರ್ಮರಾಜ ಯಮನ ಅವತಾರ, ಅರ್ಜುನ ಇಂದ್ರನ ಅವತಾರ. ತಾರತಮ್ಯದಲ್ಲಿ ಯಮದೇವರಿಗಿಂತ ಇಂದ್ರದೇವರು ತುಂಬಾ ಮೇಲಿದ್ದಾರಾದ್ರಿಂದ ನಿನಗೆ ಹೆಚ್ಚು ನಿನಗಿಂತ ಹೆಚ್ಚು ತಿಳುವಳಿಕೆ ಆತನಿಗಿದೆ, ಯೋಚನೆ ಮಾಡಬೇಡ ಅಂತ ಹೇಳಿದರೆ ಧರ್ಮರಾಜ ಆಗ ಸ್ವಲ್ಪ ಸುಮ್ಮನಾದ. ಆದರೆ ಅರ್ಜುನಳು ಬೈಲಿಲ್ಲ ಅಷ್ಟೇ ಹೊರತು ತನ್ನ ಮಾತಂತೂ ಬಿಡಲಿಲ್ಲ ಅಂತ. ಇನ್ನು ಕೃಷ್ಣ ವೇದವ್ಯಾಸರು ಹೇಳಿದರೂ ಕೂಡ ಅವರ ಮಾತನ್ನು ಕೇಳ್ತಾ ಇಲ್ಲ. ನಮಗೆ ಆಶ್ಚರ್ಯ, ಯಾರ ಮಾತನ್ನ ಯಾರನ್ನ ಪ್ರತಿನಿತ್ಯ ಸ್ಮರಣೆ ಮಾಡ್ತಾನೆ, ಘೋಷಣೆ ಮಾಡ್ತಾನೆ ಕೃಷ್ಣ, ನಿನ್ನಿಂದ ನಾನು ರಾಜ್ಯ ಕಂಡೆ, ನಿನ್ನಿಂದ ನಾನು ಎಲ್ಲವನ್ನೂ ಕಂಡೆ ಅಂತ ಸ್ತೋತ್ರ ಮಾಡೋ ವ್ಯಕ್ತಿ ಕೃಷ್ಣನ ಮಾತು ಹೇಳಿದ್ರೆ ಕೃಷ್ಣ ಹೇಳಿದ್ರೆ ಕೇಳ್ತಾ ಇಲ್ಲ, ವೇದವ್ಯಾಸ ಹೇಳಿದ್ರು ಕೇಳ್ತಾ ಇಲ್ಲ. ಇದು ಅತಿರೇಕದ ಒಂದು ಪರಮಾವಧಿ ಆದಂತೆ ಆಯ್ತು. ಆದರೆ ಧರ್ಮರಾಜ ಈ ಮಾತಾಡ್ಲಿಕ್ಕೆ ಹೇಗೆ ಧೈರ್ಯ ಬಂತು, ಈ ಮಾತನ್ನು ಹೇಗೆ ನೇರವಾಗಿ ಹೊರಗೆ ಹೇಳಿದ ಅಂತ ಕೇಳಿದ್ರೆ ಹೇಳ್ತಾರೆ, ದುರ್ಯೋಧನ ಕೃಷ್ಣನ ಮಾತು ಕೇಳೋದಿಲ್ಲ ಅಂತ ಹೇಳಿದ, ವೇದವ್ಯಾಸರ ಮಾತು ಯಾರ ಮಾತನ್ನು ಕೇಳೋದಿಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ಟ. ಆದರೆ ಧರ್ಮರಾಜರು ಹಾಗೆ ಅಂದ, ಆದರೆ ದುರ್ಯೋಧನ ಮಾಡಿದ್ದು ಔದ್ಧತ್ಯ, ಅದು ಒಂದು ಉನ್ಮತ್ತನಾಗಿ ದುರಹಂಕಾರಿಯಾಗಿ ಮಾಡಿದ್ದು ಅವನು. ಧರ್ಮರಾಜ ಹಾಗಲ್ಲ, ತಾನು ಮಾಡಿದ ತಪ್ಪು ಅಂತಕ್ಕಂಥ ಕೊರಗಿನಿಂದ ಮಾಡಿದ್ದಷ್ಟೇ ಹೊರತು ಪ್ರತಿಭಟನೆಯಾಗಿ ಮಾಡೋದಿಲ್ಲ. ಮತ್ತೇನು ಕಾರಣ ಕೊಟ್ಟ ಧರ್ಮರಾಜ ಇಷ್ಟೆಲ್ಲ ಹೇಳಿದ್ರೆ, ನಿಮ್ಮ ಮಾತು ಕೇಳೋದಿಲ್ಲ ಅಂತ ಕಾರಣ ಕೊಡಬೇಕಲ್ಲ. ಯಾರು ಹೇಳಿದ್ರು ದೊಡ್ಡ ದೇವ ನಾರದರಾದ ನಾರದ ಮೊದಲಾದವರು ಹೇಳಿದಾಗಲೂ ಕೂಡ, ಕೃಷ್ಣ ವೇದವ್ಯಾಸ ಹೇಳಿದಾಗಲೂ ಕೂಡ ಒಂದೇ ಕಾರಣ ಮುಂದಿಟ್ಟ, ನಾನು ಮಾಡಿದ್ದು ತಪ್ಪೇ, ನಿಮಗೂ ಅದು ಗೊತ್ತು ಇದು ಶುರು ಮಾಡಿದ. ನಾನು ಮಾಡಿದ ತಪ್ಪು ನಿಮಗೆಲ್ಲ ಗೊತ್ತಿದೆ, ಆದರೂ ಕೂಡ ನೀವು ಏನ್ ಹೇಳುತ್ತಿದ್ದೀರಿ ತಪ್ಪಲ್ಲ ಸರಿ ಅಂತ ಹೇಳುತ್ತಿದ್ದೀರಿ, ಯಾತಕ್ಕೆ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನವಾಗಲಿ ಅಂತ ಹೇಳಿ. ನೋಡಿ ಹೇಗೆ ಬಾಡಿಗೆ ಬಂಚೆ ಮಾಡಿಬಿಡ್ತಾನೆ ನನ್ನ ಮನೆಗೆ, ಇಂಥವ್ರು ಏನು ಮಾಡೋಕ್ಕಾಗೋದಿಲ್ಲ. ಆಗ ನನ್ನ ಭಾರಿ ಪ್ರೀತಿ ನಿಮಗೆ, ನಾನು ತುಂಬಾ ನೊಂದ್ಕೊಂಡು ಬಿಡ್ತೇನೆ ಅಂತ ಹೇಳಿ ಸರಿ ಅಂತ ಹೇಳ್ತಿದ್ದೀರಿ. ನೋಡೋದಕ್ಕೆ ಮಾತು ಸರಿ ಅನಿಸ್ತದೆ, ಎಷ್ಟೋ ಜನ ತಪ್ಪು ಮಾಡಿದ್ರು ಕೂಡ ಅವ್ರು ಕೊರಗೋದನ್ನು ನೋಡ್ಲಾರದೆ ನೀವು ಮಾಡಿದ ಭಾರಿ ಸರಿ ಅಂತ ಸಮಾಧಾನ ಮಾಡಿಬಿಡ್ತಾರೆ ಕೆಲವು ಸಲ. ಯಾಕೆ ಅವ್ನು ನೋಡೋ ಕಷ್ಟಪಡೋದು ನೋಡಕ್ಕೆ ಅವ್ರಿಗೆ ಅದೇನು ಗೊತ್ತಾ, ಏಕಾಶೆ ಉಂಡಿದ್ದೇ ಸರಿ ಅಂದ್ಬಿಡ್ತಾರೆ ಕೊನೆಗೆ. ಎಷ್ಟರ ಮಟ್ಟಿಗೆ ಅವ್ರು ನೋಯ್ಬಾರ್ದು, ಅವ್ರು ನೋಯೋದಿಲ್ಲ ಸಾಮಾನ್ಯವಾಗಿ, ಅಂತವ್ರಿಗೆ ಆಗಬಾರದು ಅಂತ ಹೇಳುವಷ್ಟು ಮಟ್ಟಿಗೆ ಹೋಗಿಬಿಡ್ತಾರೆ. ಅದಕ್ಕೆ ದೊಡ್ಡ ತಪ್ಪುಗಳನ್ನು ಹಾಗೆಲ್ಲ ಸಮರ್ಥನೆ ಮಾಡಲಿಕ್ಕೆ ಹೋಗಬಾರದು ಅಂತ ಶಾಸ್ತ್ರ ಹೇಳುತ್ತೆ, ಎಂದು ಸಮರ್ಥನೆ ಮಾಡಬಾರದು. ಆದರೆ ಇಲ್ಲಿ ವೇದವ್ಯಾಸದಿಂದ ಆ ರೀತಿ ಮಾಡ್ತಾರ, ಕೃಷ್ಣ ಆ ರೀತಿ ಮಾಡ್ತಾನ. ಕೃಷ್ಣ ಎಂಥವನು, ಸೋದರ ಮಾವನ ಮೊದಲಲ್ಲಿ ಮಡುಹಿದ ಯಶೋದ ಕಂದನೆ ನೀ ಬಾರು, ಯಾರ ಮುಖಮುತಿ ನೋಡ್ತಕ್ಕಂಥವನಲ್ಲ ಕೃಷ್ಣ. ಧರ್ಮ ಅಂದ್ರೆ ಧರ್ಮ, ಭೀಮಸೇನೆ ಅಷ್ಟೇ. ತುಂಬಿದ ಸಭೆಯೊಳಗೆ ಧರ್ಮರಾಜ ಜೂತಾಡಿದಾಗ ಭೀಮಸೇನೆ ಹೇಳಿದ್ದೇನು, ಈಗ ದುರ್ಯೋಧನಾದೇವಿ ಮಾಡಿದ ತಪ್ಪು ಒಂದು ಕಡೆಗೆ ಇರಲಿ, ನೀನು ಮಾಡಿದ್ದು ತಪ್ಪೇ, ದಕ್ಷಿಣೆಯ ವೀತೇ ಭುಜವು, ನಿನ್ನ ಕೈ ಸುಟ್ಟು ಬಿಡಿದ ಧರ್ಮರಾಜ ಅಂತ ಹೇಳ್ತಾರೆ. ಅಂದ್ರೆ ಭೀಮಸೇನ ಯಾವ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ ಅಂತ ಹೇಳೋದು ಸಾಕ್ಷಿ. ಅಂತ ಭೀಮಸೇನ ಹೇಳಿದ್ರು ಕೂಡ ನಾನು ನೊಂದ್ಕೋತೀರಿ ಅಂತ ಹೇಳ್ತಿ. ಇಂಥವರ ಬಗ್ಗೆ ಆರೋಪಣೆ ಮಾಡಿದರೆ ಧರ್ಮರಾಜನ ರೀತಿ ಎಷ್ಟು ಗೊಂದಲಕ್ಕೊಳಗಾಗಿದೆ ಅಂತ ಅರ್ಥ ಆಗ್ತದೆ. ಕೃಷ್ಣ ನಿಷ್ಪಕ್ಷಪಾತಿ, ಕೃಷ್ಣ ಮೇಲೆ ಪಕ್ಷಪಾತ ಹೇಳ್ತಾನೆ, ನನ್ನ ಮೇಲೆ ಪಕ್ಷಪಾತದಿಂದ ಹೇಳ್ತಾ ಇದ್ದಿ ನೀನು, ವೇದವ್ಯಾಸರಿಗೆ ಮಾತಾಡಿಬಿಡ್ತಾನೆ. ಅಂತೂ ಅವರ ಮಾತನ್ನು ಒಪ್ಪೋದಿಲ್ಲ ಎಂಬುದನ್ನ ದುರ್ಯೋಧನರಂತೆ ಪ್ರತಿಭಟನೆ ಮಾಡಿ ಹೇಳಿದ್ದೇನೆ. ಅವರನ್ನು ಹೊಗಳ ರೀತಿಯಲ್ಲೇ ಹೇಳಿಬಿಡ್ತಾನೆ, ನೀವು ಭಾರಿ ದೊಡ್ಡವರು, ತಿಳಿದವರು, ನನ್ನನ್ನ ಸಂತೋಷ ಪಡಿಸಬೇಕು ಅಂತ ಮಾತಾಡ್ತಾ ಇದ್ದೀರಿ, ಅದಕ್ಕೆ ನಿನ್ನ ಮಾತನ್ನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟಂತೆ. ವೇದವ್ಯಾಸರು ಹೇಳ್ತಾರೆ, ಎಷ್ಟೆಷ್ಟು ದೃಷ್ಟಾಂತಗಳನ್ನು ಕೊಟ್ಟು ಹೇಳುತ್ತಾರೆ. ಭೀಮಸೇನದೇವರು ಹೇಳಿದ್ರಂತೆ, ದುರ್ಯೋಧನ ಬದಲಾದವರನ್ನ ಕೊಂದಿದ್ದಿ ಧರ್ಮರಾಜ ನೀನು, ಎಂಥ ಕಾಲ ಇದು ಒಂದು, ನಮ್ಮ ಜೀವನದಲ್ಲಿ ರಾಜ್ಯವನ್ನ ನಿಷ್ಕಂಟಕವಾಗಿ ಪಾಲಿಸತಕ್ಕಂಥ ದೊಡ್ಡ ಯೋಗ ಬಂದಿದೆ, ಇಂತಹ ಹೊತ್ತಲ್ಲಿ ಬೇಡ ಅಂತ ಹೇಳ್ತೀಯಲ್ಲ, ಏನ್ ಆಶ್ಚರ್ಯ ಅಂತ ಹೇಳಿದ ಭೀಮಸೇನ ದೇವರು. ಈ ಎಲ್ಲ ಎಲೆ ಹಾಕಿ ಬಡಿಸಿ ಊಟಕ್ಕೂ ಕೃಷ್ಣಾರ್ಪಣ ಸರಿಯಾದ ಊಟ ಬೇಡ ಅಂತ ಎದ್ದವರು ಏನ್ ಮಾಡಬೇಕು, ಅದು ಪಂಚಭಕ್ಷ ಪರಮಾನ್ನ ಹಾಕಿದ ಕಾಲಕ್ಕೆ ನನಗೆ ಬೇಡ ಅಂತ ಹೇಳಿದ ಭೀಮಸೆ ಅದೇ ದೃಷ್ಟಾಂತನೇ ಕೊಡೋದು. ಇದೇನಿದು ಒಂದು ಭಾರಿ ತಪ್ಪು ಇದು ಒಂದು. ಅಷ್ಟೇ ಅಲ್ಲ, ನೀನ್ ಮಾಡ್ತೀಯ ರಾಜ್ಯ ಬಿಟ್ಟು, ಈಗ ನಾನು ಸನ್ಯಾಸಿ ಆಗ್ತೇನೆ, ಮಾತೆತ್ತಿರು ಸನ್ಯಾಸಿ ಆಗ್ತೇನೆ ಅಂತ ಹೇಳಿರ್ತ. ಸನ್ಯಾಸಿಯಾಗಿ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ಸನ್ಯಾಸಿಯಾಗಿ ಮಾಡೋದೇನು ನೀನೀಗ, ನಾನು ಸುಖವಾಗಿರ್ತೇನೆ. ತಪ್ಪು, ಸನ್ಯಾಸದಿಂದ ಸುಖ ಅಂತ ಯಾರು ಹೇಳಿದ್ರು ನಿನಗೆ? ಹೊರಗಿನ ಸನ್ಯಾಸದಿಂದ ಸುಖ ಅಂತ ಯಾರು ಹೇಳೋದಿಲ್ಲ, ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು. ನಿರ್ಮಮೋ ನಿರಹಂಕಾರ ಸಶಾಂತಿ ಮತಿ ಗಚ್ಚತಿ, ಅಟ್ಯಾಚ್ಮೆಂಟ್ ಬಿಡೋದು ಸನ್ಯಾಸನೇ ಹೊರತು ವೇಷ ಹಾಕೊಳ್ಳೋ ಸನ್ಯಾಸ ಅಲ್ಲ. ಇದು ಬಹಳ ಮುಖ್ಯ. ಇದು ವೇಷದ ಸನ್ಯಾಸ ಬೇರೆ, ಮನಸ್ಸಿನ ಸನ್ಯಾಸ ಬೇರೆ. ಪುರಂದರದಾಸರ ಸನ್ಯಾಸಿಗಳಾಗಲಿಲ್ಲ, ಆದ್ರೆ ಸನ್ಯಾಸಿ ವ್ಯಾಸರಾಜರು ಕೊಂಡಾಡ್ತಾರೆ, ದಾಸರೆಂದರೆ ಪುರಂದರ ದಾಸರಯ್ಯ. ಅಂದ್ರೆ ಮನಸ್ಸಿನಲ್ಲಿರತಕ್ಕಂಥ ಒಂದು ಎತ್ತರವನ್ನು ಬೆಳೆಸಿಕೊಂಡ್ರೆ ಅದು ಯೋಗ್ಯತೆಯ ಹೊರತು ಬಾಹ್ಯದ ಸನ್ಯಾಸ ಪ್ರಯೋಜನ ಇಲ್ಲ. ಸನ್ಯಾಸ ಯಾರು ತಗೊಳ್ಬೇಕು? ಯಾರಿಗೆ ಹೊಣೆಗಾರಿಕೆ ಇಲ್ಲ ಮನೆಯದು ಅವರು ತಗೋಬೇಕು. ರಾಜ್ಯಭಾರ ಮಾಡತಕ್ಕಂಥ ಯೋಗ ಕೃಷ್ಣ ಹೇಳಿದ್ದಾನೆ, ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯ ಕ್ಷತ್ರಿಯಶ್ಚನ ವಿದ್ಯತೆ. ಅಷ್ಟೇ ಅಲ್ಲ, ಸುಖಿದ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಇಂಥ ಯುದ್ಧ ಮಾಡಿ ಗೆಲ್ದು ರಾಜ್ಯ ಆಡ್ತಕ್ಕಂಥ ಯೋಗ ಬರಬೇಕಾದ್ರೆ ಜನ್ಮಾಂತರದ ಪುಣ್ಯ ಮಾಡಿರಬೇಕು. ಸಾಮಾನ್ಯರಿಗೆಲ್ಲ ಸಿಗ್ತಕ್ಕಂಥ ಯೋಗ ಅಲ್ಲ ಅದು. ಇನ್ನು ಅರ್ಥ ಮಾಡಿಕೊಂಡು ಎಷ್ಟು ದೊಡ್ಡ ಯೋಗದ ಮಾತಿದು, ಅದನ್ನ ಕಳ್ಕೊಳ್ಳೋಕೆ ಹೋಗ್ತೀಯಲ್ಲ, ಏನ್ ಆಶ್ಚರ್ಯ ಇದು. ಇದೆಲ್ಲ ಹೇಳ್ತಾ ಹೋಗ್ತಾರೆ. ಧರ್ಮರಾಜನ ಉತ್ತರ ಒಂದೇ, ನೀವೆನ್ನು ಮಾತ್ರ ನಾನು ಕೇಳೋದಿಲ್ಲ, ನಾನು ಭಾರಿ ತಪ್ಪು ಮಾಡಿಬಿಟ್ಟಿದ್ದೇನೆ. ಆ ಹೊತ್ತಿನಲ್ಲಿ ಕೃಷ್ಣ ವೇದವ್ಯಾಸದೇವರು ಅನೇಕ ಕಥೆಗಳನ್ನೇ ಹೇಳಿ ದೃಷ್ಟಾಂತ ಕೊಟ್ಟು ಹೇಳುತ್ತಾರೆ. ಧರ್ಮರಾಜ ಹಾಗೆಲ್ಲ ಅಲ್ಲ, ನೀನು ಮಾಡಬ ಯಾರಾದರೂ ಬ್ರಾಹ್ಮಣನಾಗಿ ಯುದ್ಧವನ್ನು ಮಾಡಿ ಏನಾದರೂ ನಾಶ ಮಾಡಿದ್ರೆ ಯೋಚನೆ ಮಾಡಬೇಕಾಗಿತ್ತು, ಅದು ಸ್ವಧರ್ಮ ಅಂತ ಅನಿಸ್ತಿರಲಿಲ್ಲ. ನೀನು ಕ್ಷತ್ರಿಯ, ಯುದ್ಧ ಮಾಡಬೇಕಾದ್ದೇ ನಿನ್ನ ಕೆಲಸ, ದುಷ್ಟರನ್ನು ಶಿಕ್ಷಣೆ ಮಾಡಬೇಕಾದ್ದೇ ನಿನ್ನ ಕೆಲಸ, ನೀನು ಬೇರೆ ಏನು ಮಾಡಿಲ್ವಲ್ಲ, ವಿಹಿತವಾದದ್ದನ್ನೇ ಮಾಡಿದ್ದೆ ಅಂದಮೇಲೆ ಯಾಕೆ ಸಂಕಟ ನಿನಗೀಗ? ಇಲ್ಲ, ನಾನು ಕ್ಷಮಿಸಬಹುದಾಗಿತ್ತು, ಅವ್ರ ದೊಡ್ಡವರು ಹಾಗೆ ಅಂದ್ರೆ ಪೂಜ್ಯತೆ ಇದ್ರೂ ಕೂಡ ತಪ್ಪು ತಪ್ಪೇ, ಇದು ಬಹಳ ಮುಖ್ಯ. ಪೂಜ್ಯರು ಮಾಡಿದ ಮಾತ್ರಕ್ಕೇನೆ ತಪ್ಪು ತಪ್ಪು ಅಲ್ಲ ಅಂತ ಆಗೋದಿಲ್ಲ. ಇದನ್ನ ಗಮನಿಸಿದರೆ ಯಾಂತ್ರಿಕವಾಗಿ ನಾವು ದೊಡ್ಡವರು ತಪ್ಪು ಮಾಡಿದ ಕಣ್ಮಿಸಿಕೊಂಡು ಕೊಡಬೇಕು ಅಂತ ತಿಳ್ಕೊಂಡ್ರೆ ಶಾಸ್ತ್ರ ಒಪ್ಪೋದಿಲ್ಲ ಅದು. ಅದಕ್ಕೆ ಶಂಖಲಿಖಿತರ ಕಥೆಯನ್ನು ಹೇಳುತ್ತಾರೆ. ಒಂದು ಅಪೂರ್ವವಾದ ತಪೋವನ, ಅಣ್ಣ ತಮ್ಮ ಇಬ್ಬರು ಇರ್ತಾರೆ, ಇಬ್ಬರು ದೊಡ್ಡ ಋಷಿಗಳವರು, ಸಾಮಾನ್ಯರಲ್ಲ. ಶಂಖ ಲಿಖಿತ, ಶಂಖ ಅಣ್ಣ, ಲಿಖಿತ ತಮ್ಮ, ಇಬ್ರು ಕೂಡ ನೂರಾರು ಜನ ಶಿಷ್ಯರಿಗೆ ಪಾಠ ಪ್ರವಚನ ಮಾಡಿಕೊಂಡು ಒಳ್ಳೆ ತಪಸ್ಸನ್ನ ಮಾಡಿಕೊಂಡು ಒಂದು ಪ್ರತ್ಯೇಕ ಆಶ್ರಮಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅಣ್ಣನ ಮನೆಯ ತಮ್ಮ ಬರೋದು, ತಮ್ಮನ ಆಶ್ರಮಕ್ಕೆ ಅಣ್ಣ ಹೋಗೋದು ನಡೆದಿರುತ್ತೆ. ಎಷ್ಟೋ ದಿವಸಗಳಿಂದ ಅವ್ರು ದೊಡ್ಡ ಋಷಿ ಆಚಾರ್ಯ ಪುರುಷರವರು, ಸಾಮಾನ್ಯರಲ್ಲ. ಒಂದ್ಸಲ ಏನಾಯ್ತಂತೆ, ಈ ಶಂಖ ಅಣ್ಣನ ಆಶ್ರಮಕ್ಕೆ ತಮ್ಮ ಲಿಖಿತ ಬರ್ತಾರೆ. ಆ ಸಮಯದಲ್ಲಿ ಅಣ್ಣ ಆಶ್ರಮದಲ್ಲಿ ಇರೋದಿಲ್ಲ, ಯಾರೂ ಕಾಣಲಿಲ್ಲ. ಆತ ನೋಡಿದ, ಸುಮ್ಮನೆ ಆಶ್ರಮ ಓಡಾಡ್ತಾ ಇದ್ದ ಅದರೊಳಗೆ. ಆಗ ನೋಡಿದ ಒಳ್ಳೊಳ್ಳೆ ಹಣ್ಣಿನ ಮರಗಳು. ಹಿಂದಿನ ಕಾಲಕ್ಕೆ ಆಶ್ರಮಗಳು ಅಂದ್ರೆ ಎಲ್ಲ ವಿಧವಾದ ನ್ಯಾಚುರಲಿ ಏನು ಒಳ್ಳೆಯವರು ಎಲ್ಲ ಒಳ್ಳೆಯದಿರ್ತದೆ, ಮತ್ತೆ ಆರ್ಟಿಫಿಷಿಯಲ್ ಇರೋದೆಲ್ಲ ನ್ಯಾಚುರಲಿ ಇರ್ತಿತ್ತು ಅಷ್ಟೇ. ಅಂಥ ಒಂದು ವೈಭವದ ಫಲಗಳೇನು ಪುಷ್ಪಗಳೇನು ಎಲ್ಲ ಇದ್ವು, ಎಲ್ಲ ಮಾಗಿದ ಹಣ್ಣುಗಳಿದ್ವು ಮರಗಳೊಳಗೆ. ನೋಡಿದ, ಸ್ವಲ್ಪ ಹಸಿವೆ ಅನ್ನಿಸ್ತು, ಅಂಬವತ್ತು ಕಾದ ಹಸಿವೆ ಆಗಿತ್ತು. ಒಂದು ಹಣ್ಣು ತಗೊಂಡ ತಿಂದುಬಿಟ್ಟ. ಅಷ್ಟೊತ್ತಿಗೆ ಅಣ್ಣ ಬಂದ, ಹಣ್ಣು ತಿಂದು ಕೈ ತೊಳೆಯೋಕ್ಕೂ ಅಣ್ಣ ಬರ್ಲಕ್ಕೂ ಸರಿ ಹೋಯ್ತು. ಕೇಳಿದ, ಏನ್ ಮಾಡ್ತಿದ್ದಿ ಅಂತ, ಯಾವಾಗ ಬಂದಿವೇನೋ ಪ್ರಶ್ನೆ ಇಲ್ಲ, ಏನ್ ಮಾಡ್ತಿದ್ದಿ ಅಂತ ಕೇಳಿದ. ಇಲ್ಲ, ನಾನು ಬಂದೆ ನೀನು ಕಾಣಲಿಲ್ಲ, ಸ್ವಲ್ಪ ಹಸಿವೆ ಆಗಿತ್ತು, ಹಣ್ಣು ತಿಂದುಬಿಟ್ಟೆ ಅಂತ ಹೇಳಿದೆ. ಯಾರನ್ನ ಕೇಳಿತಿಂದಿ ಅಂತ ಕೇಳಿದ. ಯಾರನ್ನ ಕೇಳಿತಿಂದಿ? ಆ ಕ್ಷಣಕ್ಕೆ ನಕ್ಕು ಬಿಡ್ತಾನೆ ತಮ್ಮ, ಅಪ್ಪ ಅಣ್ಣ ಯಾರನ್ನ ಕೇಳೋದು ನಾನು, ನಿಂದಿದು ಆಶ್ರಮ, ನೀನು ಅಣ್ಣ ನಾನು ತಮ್ಮ, ಹಸಿವೆ ಆಗಿತ್ತು ತಿಂದ, ಯಾರನ್ನ ಕೇಳೋದು ಅಂತ ಹೇಳ್ತಾನೆ. ಕಷ್ಟ ಹೇಳ್ತಾನೆ, ತಪ್ಪಿಕೊಂಡಿದ್ದಿ ಹಾಗೆಲ್ಲ, ನಾವು ಯಾರದು ನಮ್ಮದಲ್ಲ, ಸಂಬಂಧಪಟ್ಟು ಎಲ್ಲವೂ ಭಗವಂತನದು. ಆತ ಯಾರ ಕೈಲಿ ಒಪ್ಪಿಸಿರ್ತಾನೋ ಅವ್ರ ಅನುಮತಿ ತಗೊಂಡೇ ಮಾಡಬೇಕು. ನನ್ನ ಆಶ್ರಮ ಅಂದ್ರೆ ನನ್ನ ಅಧಿಕಾರ ಇದೆ ಅದರೊಳಗೆ. ನನ್ನ ಕೇಳೋದು ಅಂತಲ್ಲ, ದೇವರನ್ನ ಕೇಳೋದು ಅಂತ ಅರ್ಥ. ನೀನು ತಪ್ಪು ಮಾಡಿದ್ದಿ, ಈಗ ನಾವು ಒಪ್ಪೋದಿಲ್ಲ, ಇದು ಕಳ್ಳತನ ಅಂತ ಕರೆದಂತ. ಇದು ಕಳ್ಳತನ ಮಾಡಿದಾಗ ಲೆಕ್ಕ. ಎಂಥ ಅಣ್ಣ ಇದ್ದಾನೆ, ತಮ್ಮನನ್ನ ಕಳ್ಳ ಅಂತ ಬೈತಾನೆ. ಅದೇನು ತನ್ನ ಆಶ್ರಮದಲ್ಲಿ ಹಣ್ಣು ತಿಂದಿದ್ದಕ್ಕೆ ಇವತ್ತು ಗೋಡೋನು ಗೋಡೋನು ತಿಂದಾಕಿ ಬಿಡ್ತಾರೆ. ಯಾರು ಕೇಳೋರೆಲ್ಲ ಹೇಳೋರಿದ್ದು ಅದು ತಿಂದ್ರೆ ಅವನಿಗೆ ಇನ್ನೂ ಜಾಸ್ತಿ ತಿಂದಾಡಿದ್ದು ಬಿಡಿ, ಸಮಾಧಾನ ಏನು ಗೊತ್ತೇ, ಇನ್ನೂ ಜಾಸ್ತಿ ತಿಂದಾಡಿದ್ದಾನೆ ಬಿಡಿ ಪಾಪ ಇವನೇ ವಾಸಿ ಅಂತೇಳಿ. ಇದು ತಮಗೆ ಸೆಟ್ ಆಗಿಬಿಟ್ಟಿದ್ದೀವಿ, ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀವಿ ಆಗಲೇ. ಎಲ್ಲ ಕಳ್ಳರ ಬದ್ದು ಇದ್ದ ಕಾಲಕ್ಕೆ ಕಡಿಮೆ ಕಳ್ಳರೆ ಭಾರಿ ಸಜ್ಜನ ಇದ್ದಾಗ ಲೆಕ್ಕ. ಹಣ್ಣು ತಿಂದಿದ್ದಕ್ಕೆ ಅದು ಮನೆ ಕ್ಯಾರಿಯರ್ ಒಯ್ದಿಲ್ಲ, ಈ ಮಧ್ಯೆ ಚೀಲಗಟ್ಟೆ ಒಯ್ದು ಕೂಡ ಒಯ್ದಿಲ್ಲ, ಒಂದು ತಿಂದಿದ್ದಾನೆ ಅಷ್ಟೇನೆ. ಇವತ್ತು ಎಷ್ಟು ಜನ ಇರ್ತಾರೆ ಮಠದಲ್ಲಿ ಊಟ ಮಾಡ್ಕೊಂಡು ಕ್ಯಾರಿಯರ್ ಒಯ್ದುಬಿಡ್ತಾರೆ ಎಷ್ಟೋ ಸರ್. ಪಂಚಾಮೃತ ಮನೆಗೆ ಹೋಗುತ್ತೆ, ಪೊಟ್ಟರಿಗಿಂತ ಮನೆಗೆ ಹೋಗೋದೇ ಜಾಸ್ತಿ. ಎಷ್ಟೋ ಕಡೆ ಅನ್ಯಾಯ ನೋಡಿದರೆ ಆಗುತ್ತದೆ, ಮಹಾಭಾರತ ಕಥೆ ಕೇಳಿಬಿಟ್ರೆ ಮನುಷ್ಯ ನಡುಗೋಗ್ಬಿಡ್ತಾನೆ. ಅಣ್ಣ ತಮಾಷೆ ಮಾಡಿದ್ರೆ, ತಮಾಷೆ ಮಾಡಿದ್ರೆ ತಪ್ಪು ಮಾಡಿದ್ದಿ, ಕಳ್ತನ ಮಾಡಿದ್ದಿ ಅಂತ ಹೇಳಿಬಿಟ್ಟ. ಆಗ ಸ್ವಲ್ಪ ತಮ್ಮನಿಗೆ ಹೇಳ್ತು, ಅಣ್ಣ ತಮಾಷೆ ಮಾಡ್ತಾ ಇಲ್ಲ, ನಿಜವಾಗ್ಲು ತಪ್ಪು ಮಾಡಿದ್ದೇನೆ ಅಂತ ಅನಿಷ್ಟ. ಆಗ ಹೇಳಿ, ಆಯ್ತು ಅಣ್ಣ, ಕಳ್ತನ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ಆಯ್ತು ಹೌದಲ್ಲೋ, ನನಗೆ ಶಿಕ್ಷೆ ಕೊಡು ಅಂತ ಕೇಳಿದೆ. ನಾನು ಶಿಕ್ಷೆ ಕೊಡೋದಿಲ್ಲ, ಹಾಗೆಲ್ಲ ಕೂಡ ಇದು ರಾಜ ಕೊಡುವ ಶಿಕ್ಷೆ ಯಾವಾಗಲೂ ರಾಜ ಕೊಡತಕ್ಕಂತ ಕೆಲಸನೇ ಹೊರತು ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಹೋಗು ರಾಜನ ಕೇಳು ಅಂತ ಹೇಳಿಬಿಟ್ಟು ಸ್ಪಷ್ಟ ಹೋಗ್ತಾರೆ. ಆಗ ಒಬ್ಬ ಒಳ್ಳೆ ರಾಜ ಆಳ್ತಾ ಇದ್ದ, ಸುಧನ್ವ ಅಂತ ರಾಜನ ಹೆಸರು. ದೇವಿನ ಭಾರತದ ಸುಧನ್ವ ಬೇರೆ, ಈ ಸುಧನ್ವ ಬೇರೆ. ರಾಜ್ಯ ಆಳ್ತಾ ಇದ್ದ, ಅವನ ಹತ್ರ ಹೋದ, ಅವನದೇ ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಾಜ ಅವರು. ಹೋದ ರಾಜ ನೋಡಿದ, ಓಡಿ ಬಂದ ಪಾಪ ಬ್ರಾಹ್ಮಣನ ಕಂಡೆ, ಅಷ್ಟು ಗೌರವ ಇದ್ದ ಕಾಲ. ಬಹಳ ಸಂಭ್ರಮದಿಂದ ಬಂದ, ಭಕ್ತಿಯಿಂದ ಕರೆದ, ನಮಸ್ಕಾರವನ್ನು ಮಾಡಿದ, ಪೀಠದ ಮೇಲೆ ಕುಡಿಸ್ದ, ಎಲ್ಲ ಪೂಜೆ ಮಾಡಿದ. ಏನು ಬಂದಿದ್ದೀರಿ ದೊಡ್ಡ ಮಹಾನುಭಾವರು ಅಂತ ಕೇಳಿದ್ರೆ, ನಾನೀಗ ಋಷಿಯಾಗಿ ಬಂದಿಲ್ಲ, ಗುರುವಾಗಿ ಬಂದಿಲ್ಲ, ಕಳ್ಳನಾಗಿ ಶಿಕ್ಷೆ ತಗೊಳಕ್ ಬಂದಿದ್ದೇನೆ ಅಂತ ಹೇಳಿದ್ದೇನೆ. ನಾನು ಶಿಕ್ಷಾರ ಅಪರಾಧಿಯಾಗಿದ್ದೇನೆ, ನಾನೀಗ ನನಗೆ ಶಿಕ್ಷೆ ಕೊಡು ಅಂತ ಕೇಳಿದ್ದೇನೆ. ತಕ್ಷಣ ಅಂತ ಹೇಳ್ತಾನೆ, ಏನ್ ಕಳ್ತನ ಮಾಡಿದಿರಿ ಅಂತ ಕೇಳ್ತಾನೆ. ಇಂಥವ್ರು ಕಳ್ತನ ಮಾಡಿದ್ರೆ ನಮ್ಲಕ್ಕೆ ಸಾಧ್ಯ ಇರಲಿ, ಏನ್ ಮಾಡಿದಿರಿ ಅಂದ್ರೆ, ಎಲ್ಲ ಕಥೆ ಹೇಳ್ತಾನೆ. ಅಣ್ಣನ ಆಶ್ರಮಕ್ಕೆ ಹೋಗಿದ್ದೆ, ಹಣ್ಣು ತಿಂದುಬಿಟ್ಟೆ, ನಮ್ಮ ಅಣ್ಣ ಹೇಳಿದ್ದಾನೆ, ನಾ ತಪ್ಪು ಮಾಡಿದ್ದೇನೆ, ಶಿಕ್ಷೆ ಕೊಡು. ರಾಜ ಅಂದ್ರಂತೆ, ಸ್ವಾಮಿ ಇಷ್ಟೇ, ನಾ ಹೋಗಿಬಿಡಿ ಸಾಕು, ನಾನು ಕ್ಷಮಿಸಿದ್ದೇನೆ ಹೋಗಿ ಅಂತ ಹೇಳಿಬಿಟ್ಟೆ. ಏನು ತಪ್ಪಲ್ಲ ಇದು ಒಂದು ಹೇಳ್ತಾನೆ, ನೀವು ಕ್ಷಮಿಸಿದ್ರೆ ಉಪಯೋಗ ಇಲ್ಲ, ನಾ ಅಣ್ಣ ಕ್ಷಮಿಸ್ಬೇಕಲ್ಲ, ಈಗ ಅಣ್ಣ ಕ್ಷಮಿಸ್ಬೇಕು. ಅವನು ತಪ್ಪಿತಸ್ಥ ಡಿಕ್ಲೇರ್ ಮಾಡಿದ್ರೆ ನಮ್ಮ ಅಣ್ಣ ಆತ ಕ್ಷಮಿಸ್ಬೇಕು, ಆತ ಹೇಳಿದ್ದಾನೆ, ಕ್ಷಮೆಯ ಪ್ರಶ್ನೆ ಇಲ್ಲ, ಶಿಕ್ಷೆನೇ ಆಗಬೇಕು ಅಂತ ಹೇಳಿದ್ದಾನೆ, ಶಿಕ್ಷೆ ಕೊಡು ಅಂದ್ರಂತೆ. ಹಾಗಾತ ಹೇಳ್ತಾನೆ, ಸ್ವಾಮಿ ಶಿಕ್ಷೆ ಅನೇಕ ರೀತಿ ಇರುತ್ತೆ, ಪಾಪ ಮಾಡಿದ್ರೆ ಪ್ರಾಯಶ್ಚಿತ್ತ ಪಟ್ಟರೆ ಹೋಗ್ಬಿಡುತ್ತೆ, ಪಶ್ಚಾತ್ತಾಪಟ್ರೆ ಹೋಗುತ್ತೆ. ಎಲ್ಲ ಸಾಕಷ್ಟು ಪಶ್ಚಾತ್ತಾಪಟ್ಟಿದ್ದೀರಿ, ನಿಮ್ಮ ಅಣ್ಣನೇ ಕೇಳ್ಕೊಳ್ಳಿ ಸಾಕು, ಏನು ಅಪರಾಧ ಅಲ್ಲ ಇದು, ನಿಮ್ಮಿಂದ ನಮ್ಮ ರಾಜ್ಯ ಬದುಕಿದೆ ಅಂತ ಹೇಳ್ತಾ. ಹಿಂದಿನ ಕಾಲದಲ್ಲಿ ರಾಜರುಗಳ ಭಾವನೆ ಹೇಗಿತ್ತು ಋಷಿಮುನಿಗಳ ಮೇಲೆ ಅಂತ ಕೇಳಿದರೆ, ಅವ್ರು ಎಲ್ಲೋ ತಪಸ್ ಮಾಡ್ತಿದ್ದಾರೆ ಅಲ್ಲ, ನಮ್ಮ ರಾಜ್ಯ ಸಂರಕ್ಷಣೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ರು. ಮತ್ತು ವಿಜ್ಞಾನಿಗಳು ಎಲ್ಲೋ ಲ್ಯಾಬ್ರರಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಕೂತಿರ್ತಾರೆ ಯಾವುದನ್ನು, ಆ ದೇಶ ಮುಂದುವರಿ ಅವರ ಸಂಶೋಧನೆಗಳಿಂದ. ಯಾವುದೋ ಒಂದು ರಿಸರ್ಚ್ ಮಾಡಿ ಸಂಶೋಧನೆ ತಂದ ಅಂದ್ರೆ ದೇಶ ಅಷ್ಟು ಮೇಲೆ ಹೋಗ್ಬಿಡುತ್ತೆ, ಲೆಕ್ಕದ್ಕಂಡು ಕಾಣದೇ ಇಲ್ಲ. ಆದ್ರೆ ಅವ್ರು ಮಾಡಿದ ಶ್ರಮ ಇಡೀ ದೇಶಕ್ಕೆ ಉಪಯೋಗಕ್ಕೆ ಬರುತ್ತೆ. ವಿಜ್ಞಾನಿಗಳ ಪರಿಶ್ರಮ ದೇಶದ ಅಭಿವೃದ್ಧಿಗೆ ಕಾರಣವಾಗೋದಾದ್ರೆ, ಋಷಿಮುನಿಗಳ ತಪಸ್ಸು ರಾಜ್ಯದ ಅಭಿವೃದ್ಧಿಗೆ ಕಾರಣವಾಗ್ತದೆ. ಇಂತ ನಿಮ್ಮನ್ನು ನಾನೇನ್ ಶಿಕ್ಷಿಸ್ತೇನೆ, ಪರವಾಗಿಲ್ಲ ಹೋಗಿ ಅಂತ ಹೇಳಿದ. ಆ ಮುನಿ ಬಿಡೋದಿಲ್ಲ, ರಾಜ ಗಂಭೀರ ಹೇಳ್ತಾ ಇದೆಲ್ಲ ಸಾಧ್ಯ ಇಲ್ಲ, ನೀನು ರಾಜ, ನಾನು ಅಪರಾಧಿ, ಯಾವುದನ್ನು ನೋಡಬಾರದು, ಶಿಕ್ಷೆ ಕೊಡಬೇಕಷ್ಟೇ, ಕೊಡ್ತೀಯೋ ಇಲ್ಲೋ ಅಂತ ಕೇಳಿದ್ರೆ ರಾಜನಿಗೂ ಸ್ವಲ್ಪ ಯೋಚನೆ ಮಾಡೋ ಸ್ಥಿತಿ ಬಂತು. ರಾಜ ನಿನ್ನ ಕೆಲಸ ಕೊಡಲೇಬೇಕು. ಆಯ್ತು ಸ್ವಾಮಿ, ಕೊಡ್ತೇನೆ, ಏನ್ ಶಿಕ್ಷೆ ಕೊಡ್ಲಿ, ನೀನೇನು ನನಗೆ ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡ ಶಿಕ್ಷೆಯನ್ನ. ಈ ಯಾರೇ ಒಬ್ಬ ಕಳ್ಳತನ ಮಾಡಿದ್ರೆ ಏನ್ ಶಿಕ್ಷೆ ಕೊಡ್ತೀವಿ, ಅದೇ ಶಿಕ್ಷೆ ನಾನು ಕೊಡು ಅಂತ ಹೇಳಿದ್ರೆ ನಮ್ದು ಅಲ್ಲೇ ಕನ್ಸೆಷನ್ ಶುರು ಮಾಡ್ಬಿಡ್ತಾರೆ, ನಮ್ಮೊಂದಿಷ್ಟು ಕನ್ಸೆಷನ್ ಕೊಡಿ ಅಂತ ಹೇಳದ ಪದ್ಧತಿ. ಆದ್ರೆ ಕೇಳೋದಿಲ್ಲ, ಏನ್ ಜನರಲಿ ಯಾರೇ, ನಾನೊಬ್ಬ ಸಾಮಾನ್ಯ ಕಳ್ಳ ಅಂತ ತಿಳ್ಕೊಂಡು ಶಿಕ್ಷೆ ಕೊಡಬೇಕೆ ಹೊರತು ಋಷಿ ಮುನಿ ಪೂಜ್ಯ ಅಂತ ತಿಳ್ಕೊಳ್ಬೇಕು ಹೋಗ್ಬೇಡ. ಫಸ್ಟ್ ರಾಜ ಆಗ್ಲಿ ಅಂತ ಹೇಳ್ತಾನೆ, ಸ್ವಾಮಿ ಇದಕ್ಕೆ ಏನ್ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾರೆ. ಏನು ಅಂದ್ರೆ, ಯಾರು ಕದಿತಾರೋ ಅವ್ರ ಕೈ ಕತ್ತರಿಸಬೇಕಾಗತ್ತೆ ಅಂತ ಹೇಳಿದಂತೆ. ಕತ್ತರಿಸು ಅಂತ ಹೇಳಿದಂತೆ, ಎಂಥ ಇದಿರ್ಬೇಕು, ಕತ್ತರಿಸು ಎರಡೂ ಕೈಯನ್ನು ಕತ್ತರಿಸ್ಬೇಕು. ಒಂದ್ ಕೈ ಹಣ್ಣು ತಿಂದಿಲ್ವಲ್ಲ, ಒಂದ್ ಕೈ ಕಿತ್ತೆ, ಒಂದ್ ಕೈ ಬೇಕು ಸಿಕ್ಕ ತಿಳ್ಕಂತೂ ಬೇಕಲ್ಲ. ಆದ್ರಿಂದ ಎರಡು ಕೈಲಿ ತಪ್ಪಾಗಿದೆ ಅಂತ ಎರಡೂ ಕೈ ಕತ್ತರಿಸ್ಬಿಟ್ಟ. ಋಷಿ ಮುನಿಗಳು ಎರಡೂ ಕೈಯನ್ನು ಕತ್ತರಿಸ್ಬಷ್ಟೇ ನ್ಯಾಯ ಉಳ್ಕೊಂಡಿದ್ದ ಕಾಲ. ಋಷಿ ಸಾಮಾನ್ಯರಲ್ಲ, ಯಾವುದೋ ಕಾರಣಕ್ಕಲ್ಲ ಅಂತ ಮಹಾನುಭಾವರ ಎರಡೂ ಕೈಗಳನ್ನು ಕತ್ತರಿಸಿ, ಸ್ವಾಮಿ ಹೋಯ್ತು, ಶಿಕ್ಷೆ ಕೊಟ್ಟೆ ಆಗಿದ್ದೇನೆ, ಹೋಗಿ ಅಂತ ಹೇಳಿದ ತಕ್ಷಣ ವಾಪಸ್ ಹೋಗ್ತಾನಾತ. ತನ್ನ ಅಣ್ಣನ ಆಶ್ರಮಕ್ಕೆ ಹೋಗ್ತಾನೆ, ಅಣ್ಣ ನೋಡ್ತಾನೆ, ಹೋಗಿ ನಮಸ್ಕಾರ ಮಾಡ್ತಾನೆ ಅಣ್ಣನಿಗೆ, ಅಣ್ಣ ನೋಡು ಅಂತ ಹೇಳ್ತಾನೆ. ಏನು ಅಂತ ಕೇಳಿದೆ, ನೀ ಹೇಳಿದೆ ಅದೇ ರೀತಿ ಮಾಡಿದೆ ನಾನು, ರಾಜನಾಥ್ ಹೋದೆ, ಕೇಳಿಕೊಂಡೆ ಶಿಕ್ಷೆ ಕೊಡು ಅಂತ ಹೇಳಿದೆ, ಕೊಡೋದಿಲ್ಲ ಅಂದ, ನಿನ್ನ ಮಾತು ನನಗೆ ಮುಖ್ಯ, ಶಿಕ್ಷೆ ಕೊಡ್ಲೇಬೇಕು ಅಂತ ಹೇಳಿದೆ, ಕೊಟ್ಟ, ನನ್ನ ಕೈ ಕತ್ತರಿಸ್ಬಿಟ್ಟ ಅಂತ ಹೇಳಿದ. ಆ ಹೇಳ್ತಾನೆ, ಆಯ್ತು ತಮ್ಮ ಅಂತ ಹೇಳಿದ್ರೆ, ಅಣ್ಣ ನನಗೊಂದು ಮಾತು ಕೊಡಬೇಕು, ನನ್ನ ಪಾಪ ಹೋಯ್ತಾ ಅಂತ ಕೇಳಿದ್ನೆ. ನನ್ನ ಪಾಪ ಹೋಯ್ತಾ, ಎಷ್ಟು ಎಚ್ಚರ ಇಲ್ಲ, ಪಾಪ ಹೋಯ್ತು ಅಂತ, ನಮ್ಮ ಪಾಪ ಹೋಯ್ತಾ, ಪಾಪ ನೋಡ್ಲಿಲ್ವಾ ಯಾರು ಅಂತ ಎಚ್ಚರ. ನೋಡಿದವರು ಹೋಯ್ತು ಅಂತ ನಮ್ಮ ಅಭಿಪ್ರಾಯ. ಯಾರು ಮಾಡದೇನೋ ಮಾಡಿಬಿಟ್ಟ, ನೋಡ್ಲಿಲ್ಲ ಹೋಯ್ತು ಅಂತಾನೆ ಅರ್ಥ. ಇಷ್ಟು ಜನ ಇದ್ದಾರೆ, ಇವತ್ತು ಯಾರೂ ನೋಡಬೇಕಾಗಿಲ್ಲ. ದೇವತೆಗಳು ನೋಡ್ತಿರ್ತಾರೆ ಯಾವಾಗಲೂ ಕೂಡ, ಸೂರ್ಯ ಚಂದ್ರ ಹಗಲು ರಾತ್ರಿ ಮನಸ್ಸು ವಾಯುದೇವರು ಎಷ್ಟು ಜನ ನೋಡ್ತಿದ್ದಾರೆ. ಅಲ್ಲಿ ಪಂಚಭೂತಗಳು ಸಾಕ್ಷಿ ಮಾಡಿದ್ದಕ್ಕೆಲ್ಲ ನಾವು ಮಹಾಭಾರತ 12 ಜನ ನೋಡ್ತಾರಂತೆ ಕಂಪ್ಲೀಟ್. ಅವತ್ತು ವಿಡಿಯೋ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ, ಒಂದೆರಡಲ್ಲ ವಿಡಿಯೋ ಆಡಿ ಏನೇನ್ ಬೇಕು ಎಲ್ಲ ರೆಕಾರ್ಡ್ ಆಗಿರುತ್ತೆ. ನಮ್ಮ ಸೈನ್ಸೇ ಮುಂದುವರೆದಿರ್ಬೇಕಾದ್ರೆ ಯಮದೇವರ ಶಾಸನ ಹೇಗಿರಬಹುದು? ಪ್ರತಿಯೊಬ್ಬರ ಪ್ರತಿಯೊಂದು ಮಾತು ನಡಕ್ಕೆ ಪ್ರತಿಯೊಬ್ಬರ ರೆಕಾರ್ಡ್ ಆಗಿರುತ್ತಂತೆ. ಆದ್ರಿಂದ ನಾವು ಹೋಗೋದಕ್ಕಿಂತ ಮುಂಚೆ ಅದನ್ನೆಲ್ಲ ಕಳ್ಕೊಂಡು ಹೋಗ್ಬೇಕು. ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಹೋದಂತೆ ಯೋಚನೆ, ಇನ್ನು ಪಾಪ ಎಷ್ಟು ಬಾಕಿ ಇದೆ, ಕಳ್ಕೊಂಡು ಹೋಗಿ ಯೋಚನೆ ಮಾಡಬೇಕು. ಯಾವ್ದಾದ್ರು ಸಾಲ ಇದ್ರ ಬಾಕಿ ತೀರಿಸಿಬಿಡುದು, ಹಾಗೆ ಹೊಡ್ಕೊಂಡು ಹೋಗ್ಬೇಕು. ಇನ್ನು ಸ್ವಲ್ಪ ಹ್ಯಾಗೋ ಮಾಡಿದ್ದೇನೆ ಅಂತೇಳಿ ಇನ್ನು ಸ್ವಲ್ಪ ಅಡಿಷನಲ್ ಸಾಲ ಮಾಡಿ ಸತ್ತು ಹೋಗ್ತಾರೆ, ಹ್ಯಾಗೂ ಸಾಯ್ತೇನಲ್ಲ ಅಂತೇಳಿ ಹಾಗೆ ಮಾಡಬಾರ್ದು. ನೋಡೋದು ಮಿಲ್ ಬ್ಯಾಲೆನ್ಸ್ ಇರಬೇಕು. ಪುಣ್ಯ ಪಾಪ ಹಣಕಾಸುಗಳ ಬ್ಯಾಲೆನ್ಸ್ ಅಲ್ಲ, ಪುಣ್ಯ ಪಾಪಗಳ ಬ್ಯಾಲೆನ್ಸ್. ಪುಣ್ಯ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಡ್ಬೇಕು, ಪಾಪ ಒಂದು ಚೂರು ಕೂಡ ಉಳಿಬಾರ್ದು. ಚೂರು ಉಳಿಸ್ಕೊಂಡಾಗ ಜನ್ಮ ಜನ್ಮ ಕಾಡತ್ತೆ ಅಂತ ಹೇಳ್ತಾರೆ. ಮತ್ತೆ ಹುಟ್ಟಿ ಬರೋದು ಯಾವಾಗಲೋ ಅಲ್ಲಿವರೆಗೂ ಬಡ್ಡಿ ಎರಡ ಇರ್ತಾ ಹೋಗ್ತಾರೆ. ಇವತ್ತು ಇವ್ರು ಮಾಡಿದ ಸಾಮಾನ್ಯ ಕೈ ಕಚ್ಕೊಳ್ಳೋ ಪಾಪ ಮಾಡಿರ್ತಾನೆ ಅಂತ ತಿಳ್ಕೊಂಬಣ. ಹಾಗೆ ಬಿಟ್ಟ ಲಕ್ಷಾಂತರ ವರ್ಷ ಹುಟ್ಟಿದ, ಆಗ ಎಷ್ಟು ಅನುಭವಿಸಬೇಕಾಗಿರುತ್ತೆ ಗೊತ್ತಾ? ಪಾಪ ದೊಡ್ಡ ಹೀಪ್ ಆಗಿರುತ್ತೆ. ಎಷ್ಟೋ ಥರ ಹೇಳ್ತಾರೆ, ಹಸುರಿಂದ ಬಡ್ಡಿನೇ ಜಾಸ್ತಿ ಆಗುತ್ತೆ ಅಂತಾರಲ್ಲ. ಹಾಗೆ ಹಸುಲು ಬೆಳೆದು 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 ಬಡ್ಡಿ ಅವ್ರಿಗೆ ಹಸುಲು ಎಲ್ಲೋ ಹೋಗಿ ಬಸಳೆ ಒಡ್ಡಿ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತು ಲೋಕದೊಳಗೆ ನಮ್ಮ ಜೀವನದಲ್ಲೇ ಬಡ್ಡಿ ನಾವು ತೀರಿಸಲಿಕ್ಕೆ ಆದಷ್ಟು ಬೆಳೆದು ಬಿಡುತ್ತೆ ಎಷ್ಟೋ ಸಲ ನಮ್ಮ ಜೀವನದಲ್ಲೇನೆ. ಇನ್ನ ಆಧ್ಯಾತ್ಮಿಕ ಜೀವನದೊಳಗೆ ಪಾಪಗಳನ್ನು ಉಳಿಸಿಕೊಂಡು ಸತ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಮತ್ತೊಂದಿಲ್ಲ. ಪಾಪಗಳನ್ನು ಮಾಡಲೇಬಾರದು, ಅಕಸ್ಮಾತ್ ಮಾಡಿದ್ರೆ ಅದನ್ನು ಉಳಿಸಿಕೊಳ್ಳಲೇಬಾರದು. ಆದ್ದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿದ್ದೀಯಾ, ನನ್ನ ಪಾಪ ಹೋಯ್ತಾ? ಇದು ಆಶ್ಚರ್ಯ ಅಂತ ಕೇಳಿದ್ರೆ ಬರೀ ಪಾಪ ಮೆಕ್ಯಾನಿಕಲಿ ಹೋಗೋದಿಲ್ಲ, ಸಂಬಂಧಪಟ್ಟವ್ರು ಹೇಳ್ಬೇಕಾದ್ರೆ ಹೋಯ್ತು ಅಂತ ಹೇಳ್ಬೇಕಂತೆ. ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣಃ. ಡ್ಯೂಸ್ ಇತ್ತು, ಕಾಲೇನ ಅನೌನ್ಸ್ ಮಾಡಿದ್ರು. ಏನಂತ ಡ್ಯೂಸ್ ಇದೆ, ರಿಸಲ್ಟ್ ಅನೌನ್ಸ್ ಮಾಡಲಿಲ್ಲ, ಮಾರ್ಕ್ಸ್ ಕಾರ್ಡ್ ಕೊಡ್ಲಿಲ್ಲ. ಇವನು ಹೋಗ ಡ್ಯೂಸ್ ಕೊಟ್ಟುಬಿಟ್ಟ, ಕಷ್ಟ ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ಲ. ಡ್ಯೂಸ್ ಕೊಟ್ಟಿದ್ದಾರೆ ಸಡಿವೇರ್ತಿರ್ಬೇಕು ಅವ್ರ ಹತ್ರ, ನೋ ಡ್ಯೂಸ್ ಕ್ಲಿಯರ್ ಆಗಿದೆ ಅಂತ ಇರ್ಬೇಕು. ಇವ್ರು ಬಾಯಲ್ಲಿ ಹೋಗ್ಬಿಟ್ರೆ ಕೇಳೋದಿಲ್ಲ, ಡ್ಯೂಸ್ ಕ್ಲಿಯರ್ ಆಗಿದೆ ಅಂತ ಕೊಟ್ಟ ಮೇಲೆ ಆಮೇಲೆ ಕೊಡುತ್ತೆ. ಅದು ಮೆಕ್ಯಾನಿಕಲ್ ಅಲ್ಲ ಅದು. ಇನ್ನು ಸರಿಯಾಗಿ ಯೋಚನೆ ಮಾಡ್ಬೇಕಾದ್ರೆ ಪಾಪಗಳು ಹೋದ್ರೆ ಸಾಲದು, ಹೋಗಿದ್ರೆ ಸಂಬಂಧಪಟ್ಟು ಒಪ್ಕೋಬೇಕಾದ್ರೆ. ಅದಕ್ಕೆ ಅಣ್ಣ ನೀನು ಒಪ್ಕೊಂಡಿದ್ಯಾ, ನನ್ನ ಪಾಪ ಹೋಯ್ತಾ ಅಂತ ಕೇಳಿದ್ರೆ, ಆಯ್ತು ನಿನ್ನ ಪಾಪ ಹೋಗಿದೆ ಒಪ್ಕೊಂಡಿದ್ದೇನೆ ಅಂತ ಹೇಳಿದ. ಆಗ ಭಾರಿ ಖುಷಿ ಆಯ್ತು. ಅದದ್ದೇ ಅವರಿಗೆ ಕೈ ಹೋಗಿದ ದುಃಖ ಅಲ್ಲ, ಪಾಪ ಹೋಯ್ತು ಅಂತ ಆನಂದ. ಕೈ ಹೋದ್ರೆ ಮ್ಯಾನೇಜ್ ಮಾಡೋದು, ಪಾಪ ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಆತನ ಯೋಚನೆ. ಹಾಗಿದ್ರೆ ಅಣ್ಣ ನಾನು ಏನ್ ಮಾಡಲಿ ಅಂತ ಕೇಳ್ತಾನೆ. ಹೋಗು, ಅದು ನದಿಯಲ್ಲಿ ಒಂದು ದೊಡ್ಡ ನದಿ ಹರಿತಾ ಇರ್ತದೆ. ಆ ಸಾಮಾನ್ಯ ನದಿಗಳೆಲ್ಲ ಆಶ್ರಮ ಮಂತ್ರಾಲಯ ಎಲ್ಲಿದೆ, ಮಂತ್ರಾಲಯ ಮಡಿಕೇಳಗಳೆಲ್ಲ ನದಿ ತೀರದಲ್ಲೇ ತಾನೆ, ಋಷಿಮುನಿಗಳ ಆಶ್ರಮ ನದಿ ತೀರದಲ್ಲೇ ಇರುತ್ತೆ. ಅಲ್ಲಿ ಹೋಗು, ಸ್ನಾನ ಮಾಡ್ಕೊಂಬ ಅಂತ ಹೇಳಿದ್ರೆ ಹೋದ ಮುಳುಗ ಹಾಕಿದ. ಒಂದಾಯ್ತು, ಎರಡಾಯ್ತು, ಮೂರು ಮುಳುಗ ಸ್ನಾನ ಆಗ್ಬೇಕು. ಒಂದು ಮುಳುಗ ಹಾಕಿದ್ರೆ ಸ್ನಾನ ಆಗೋದಿಲ್ಲ, ಸ್ನಾನಕ್ಕೆ ವಿಧಿವಿಧಾನಗಳು ಉಂಟು. ಅದಕ್ಕೆ ಮುಳುಗಿ ಕೊನೆಯ ಮುಳುಗ ಹಾಕಿ ಹೇಳ್ತಾನೆ. ಆತನ ನಿತ್ಯ ಅಭ್ಯಾಸ ಆತನ ಪದ್ಧತಿ. ಅನೇಕರಿಗೆ ಗೊತ್ತಿರೋದ್ರೆ ಸ್ನಾನ ಮಾಡಬೇಕಾದ್ರೆ ಅರ್ಘ್ಯ ತರ್ಪಣಾದಿಗಳನ್ನು ಕೊಡಬೇಕು. ಸುಮ್ಮನೆ ಸ್ನಾನ ಸ್ನಾನ ಅಲ್ಲ, ಸರೋವರದಲ್ಲಿ ಸ್ನಾನ ಮಾಡಿದಾಗ ಸ್ನಾನಕ್ಕೆ ಅಲ್ಲಿ ಪಿತೃಗಳಿಗೆಲ್ಲ ತರ್ಪಣೆ ಕೊಡಬೇಕು, ಆಚಾರ್ಯರಿಗೆ ಗುರುಗಳಿಗೆ ಎಷ್ಟೋ ವಿಧಿವಿಧಾನಗಳು ಉಂಟು. ಅದಕ್ಕೆ ಆ ತೀರ್ಥಾದನೆ ದೇವತೆಗಳಿಗೆ ಕೊಡಬೇಕು, ಅರ್ಘ್ಯಾದಿಗಳನ್ನು ಕೊಟ್ಟು ಪೂಜೆ ಮಾಡಬೇಕು. ಕಷ್ಟದ ನಿಯಮಗಳು ಉಂಟು, ಅದೆಲ್ಲ ಪದ್ಧತಿ. ಅಭ್ಯಾಸ ಬಲ ಅಷ್ಟು ಸಹ ದಿವಸ ಮಾಡ್ತಿದ್ನಲ್ಲ, ಕೊಳ್ಳೆ ಕೆದ್ದಿ ಹೋಗ್ತಾರೆ, ಕೈ ಬಂದ್ಬಿಟ್ಟಿದೆ ಆಶ್ಚರ್ಯ ಅಂತ ಕೇಳಿದ್ರು. ಕೈ ಇರಲಿಲ್ಲ ಪಾಪ, ಆ ಕ್ಷಣದಲ್ಲಿ ನೋಡಿದ್ರೆ ಕೈ ಬಂದ್ಬಿಟ್ಟಿತ್ತಂತ. ಅದು ದೇವ ಕಾರ್ಯ ಮಾಡ್ತೇನೆ ಅಂತ ಹೋದರೆ ಹೋದ ಕೈಯೂ ಬರ್ತವೆ, ಅಷ್ಟು ಸಿದ್ಧಿ ಇದೆ ಅಂತ ಹೇಳುತ್ತಾರೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಸತ್ಕಾರ್ಯಗಳನ್ನು ಮಾಡ್ತೇವೆ ಅನ್ಕೊಳ್ಳಿ, ಅದು ತಕ್ಕಂತೆ ಅನುಕೂಲತೆಗಳು ಕೂಡಿ ಬರ್ತವೆ ಅಂತ. ಹಾಗೆ ದೇವರು ಕೂಡಿಸಿಬಿಡ್ತಾರೆ. ನಾವು ಅನ್ಕೊಳ್ಳೋದ್ರೆ ಮಾಡೋನು ಬಿಡಿಸಿಬಿಡ್ತೇವೆ, ಅದರಿಂದ ಚಾನ್ಸೇ ಇರೋದಿಲ್ಲ. ಮತ್ತೆ ತಾನು ಮಾಡಿದ್ರೆ ಮಾಡೋನು ಬಿಡಿಸಿ ಹಾಕ್ಬಿಡ್ತೇವೆ, ಯಾಕೆ ಮಾಡ್ತೀವಿ ಈ ಕಾಲ ಯಾರು ಮಾಡ್ತಾರೆ ನೋಡು ಅಂತೇಳಿ ಎಲ್ಲರದ ಎಕ್ಸಾಂಪಲ್ ಕೊಟ್ಬಿಡ್ತಾನೆ. ತಪ್ಪದು, ಆ ಕ್ಷಣಕ್ಕೆ ಬಂತು ಅವನಿಗೆ ಆನಂದವೇ ಆನಂದ. ಓಡ್ಕೋತ ಬರ್ತಾ ಇಲ್ಲ, ಅನ್ನ ಹತ್ರ ಬರ್ತಾನೆ, ತೋರಿಸ್ತಾನೆ, ಅಣ್ಣ ನೋಡು ನನ್ನ ಕೈ ಬಂದ್ಬಿಡ್ತು, ನೀನ್ ಪಾಪ ಹೋಗಿದೆ ಅಂತ ಹೇಳಿದ್ರು ಸರಿ ಇದೇ ಗುರುತು ಅಂತ ಹೇಳ್ತಾರೆ. ಪಾಪ ಮಾಡಿದ್ದೆ ಕೈ ಹೋಗಿತ್ತು, ಪಾಪ ಹೋಯ್ತು ಕೈ ಬಂತು, ಭಾರಿ ಖುಷಿ ಆಯ್ತು ನನಗೆ ಅಂತ ಹೇಳಿದಾಗ ಅಣ್ಣ ಹೇಳ್ತಾರೆ, ಏನು ಯೋಚನೆ ಮಾಡಬೇಡ, ನಿನ್ನ ಕೈ ಬರೆಸಿದ್ದು ನಾನೇ ಅಂತ ಹೇಳಿದನಂತೆ. ನನ್ನ ತಪಶಕ್ತಿಯಿಂದ ಕೈ ಬರೆಸಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಕೇಳ್ತಾನೆ, ಅಣ್ಣ ನನಗೆ ಪಾಪದ ಬಗ್ಗೆ ಸಂಶಯ ಹೋಯ್ತು, ಎಲ್ಲದ ಬಗ್ಗೆ ಸಂಶಯ ಹೋಯ್ತು, ಒಂದು ಹೊಸ ಸಂಶಯ ಉಳ್ಕೊಳ್ತು ಅಂತ ಕೇಳಿದನಂತೆ. ಏನು ಸಂಶಯ ಅಂದ್ರೆ, ಎಂಥ ತಪಸ್ವಿ ನೀನು, ಎಂಥ ಮಹಾನುಭಾವ, ಹೋದ ಕೈಗಳನ್ನ ತಪಶಕ್ತಿಯಿಂದ ತಂದುಕೊಟ್ಟಿದ್ದಿ, ಅಂತ ಪುಣ್ಯಾತ್ಮನಾದ ನೀನು ರಾಜರತ್ನ ನನ್ನ ಕಳಿಸಿ ಅಲ್ಲಿ ಶಿಕ್ಷೆ ಕೊಡಿಸಿ ಕೈ ಕತ್ತರಿಸಿ ಈಗ ಕೈ ಕೊಡಬೇಕಾಗಿತ್ತು, ನೀನು ತಪಶಕ್ತಿಯಿಂದ ಹಾಗೆ ಪಾಪ ಕಳಿಬಹುದಾಗಿತ್ತಲ್ಲ ಅಂತ ಕೇಳಿದನೆ. ನೀನೇ ಶಿಕ್ಷೆ ಕೊಡಬಹುದಾಗಿತ್ತು, ನೀನೇ ತನ್ನ ತಪಶಕ್ತಿಯಿಂದ ಶಾಪಯುಪ ಕೊಡಬಹುದಾಗಿತ್ತು, ಯಾಕೆ ರಾಜನತ್ರ ಕಳಿಸ್ತಿ ಅಂತ ಹೇಳ್ತಾನೆ. ಆ ಹೇಳ್ತಾನೆ, ಹೌದು ನಾನು ಯಾಕೆ ಹಾಗೆ ಮಾಡಿದೆ ಅಂತ ಕೇಳಿದ್ರೆ, ಶಿಕ್ಷೆ ಕೊಡ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ, ರಾಜರ ಕೆಲಸ. ಯಾರು ಯಾವ ಕೆಲಸ ಮಾಡಬೇಕು ಅವರು ಅದನ್ನು ಮಾಡಬೇಕೇ ಹೊರತು, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ, ಭಗವದ್ಗೀತೆಯ ಮಾತು. ಸಧರ್ಮವನ್ನು ಮಾಡಬೇಕು, ಪರಧರ್ಮವನ್ನು ಮಾಡಬಾರದು. ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ರಾಜನ ಕೆಲಸ, ಅದಕ್ಕೆ ಅಲ್ಲಿಗೆ ಕಳಿಸ್ಕೊಟ್ಟೆ ನಾನು, ಅಲ್ಲಿ ಶಿಕ್ಷೆ ಕೊಟ್ಟೆ ನನ್ನ ತಪ್ಪಾಗೋದು, ರಾಜ ಕೊಡದೆ ಹೋದ್ರೆ ಅವನ ತಪ್ಪಾಗೋದು, ಕೊಡಬೇಕಾದ್ರು ಕೊಡಬೇಕಾದ್ರೆ ನಾನು ಕಳಿಸ್ಕೊಟ್ಟೆ, ಶಿಕ್ಷೆ ಕೊಡೋದು ಅವನ ಕೆಲಸ, ಅವನು ಕೊಟ್ಟಾಯ್ತು, ನೀನು ತಮ್ಮ ಉದ್ಧಾರ ಮಾಡೋದು ಅಡ್ಡದಾದ ನನ್ನ ಕೆಲಸ, ಅದಕ್ಕೆ ಉದ್ಧಾರ ಮಾಡಿದೆ ಅಂತ ಹೇಳಿದ್ರೆ. ಅಲ್ಲಿ ತಮ್ಮನನ್ನ ನೋಡಲಿಲ್ಲ, ಅಪರಾಧಿಯನ್ನಾಗಿ ನೋಡಿದೆ, ರಾಜನತ್ತೆ ಕಳಿಸ್ದೆ, ಈಗ ತಮ್ಮನನ್ನಾಗಿ ನೋಡಿದೆ, ಅದಕ್ಕೆ ಕೈ ಕೊಡಿಸ್ದೆ. ಆದ್ದರಿಂದ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡಬೇಕು, ಈ ಮಾಡಿದ್ದಕ್ಕೆ ಸಮಾಧಾನವಾಯಿತು ಅಂದಾಗ ಅವನಿಗೆ ಭಾರಿ ಆಶ್ಚರ್ಯವಾಯಿತು, ಭಾರಿ ಸಂತೋಷನೂ ಆಯಿತು. ಇನ್ಮೇಲೆ ಇಂಥ ತಪ್ಪು ಎಂದೂ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ. ಇಂಥ ತಪ್ಪನ್ನು ಹಣ್ಣು ಕಡಿಯುವ ತಪ್ಪನ್ನು ಮಾಡೋದಿಲ್ಲ. ಇವತ್ತು ಮನುಷ್ಯ ಕದಿಲಿಕ್ಕೆ ಪ್ಲಾನ್ ಮಾಡ್ತಾನೆ, ಬಟ್ ಅಕಸ್ಮಾತ್ ಕರಿಯೋದಲ್ಲ, ಪ್ಲಾನ್ ಮಾಡ್ಕೊಂಡು ಇವತ್ತು ಕದಿಬೇಕು ಅಂತಲೇ ಪ್ಲಾನ್ ಮಾಡಿರ್ತಾನೆ. ಎಷ್ಟೋ ಸಲ ಮಿಸ್ ಆದ್ರೆ ಅಯ್ಯೋ ಪಾಪ ಮಿಸ್ ಆಯ್ತು ಅನ್ಕೊಳ್ಳೋದಿಲ್ಲ, ಅಯ್ಯೋ ಹಣ್ಣು ಮಿಸ್ ಆಯ್ತಲ್ಲ, ಆ ತರ ಯೋಚನೆ ಮಾಡ್ತಾರೆ. ನೋಡಿದವರು ತಗೊಂಡ್ಬಿಡ್ತೀವಿ, ನೋಡ್ತಾನೆ ಇದ್ರು ಫಲಿತ ಆಯ್ತು, ಇಲ್ದರೂ ತಗೊಂಡ್ಬಿಡ್ತಾ ಇದ್ದೆ ಅಂತ ಹೇಳಿಬಿಟ್ಟು ಎಂಥ ಭಾರಿ ದುಷ್ಟತನದ ವ್ಯಾಪಾರ ಉಂಟು. ಅತ್ಯಂತ ಆಕಸ್ಮಿಕವಾದಂತಹ ಅಪರಾಧಕ್ಕೆ ಈ ಕೈ ಕಡಿಯ ಶಿಕ್ಷೆ ಇದ್ರೆ, ಉದ್ದೇಶಪೂರ್ವಕವಾದಂತಹ ಪಾಪಗಳಿಗೆ ಅದು ಎಲ್ಲೆಲ್ಲೋ ಕದೀತಾರೆ. ಮತ್ತೆ ಅಣ್ಣ ತಮ್ಮಂದ್ರ ಮನೆಗಳಲ್ಲ ಎಲ್ಲೆಲ್ಲೋ ಕದೀತಾರಲ್ಲ, ಸಮಾಜದ ಮನೆ ನೋಡಿದ್ರಲ್ಲ ಕೋಟಿ ಗಟ್ಟೆ ತೊಗೊಂಡು ಹೋಗ್ಬಿಟ್ಟವ್ರು ಆಗ್ಲಿಲ್ಲ, ಎಷ್ಟೋದ್ರೆ ಬ್ರಾಹ್ಮಣರ ದುಡ್ಡಲ್ಲ, 80% ಬ್ರಾಹ್ಮಣರ ದುಡ್ಡಲ್ಲ ಪಾಪ ಹಾಕೊಂಡಿದ್ದೆಲ್ಲ ಕೂಡ, ಎಷ್ಟೋದ್ರೆ ಭಾರಿ ಆಚಾರ ಬಂದ್ರೆ ದುಡ್ಡೆಲ್ಲ ಹೋಯ್ತಾ ಕಡೆಗೆ, ಎಷ್ಟು ಪಾಪ ಬಂದಿರ್ಬೋದು ಲೆಕ್ಕ ಹಾಕಿ ನೋಡಿ. ಇದೆಲ್ಲ ನೋಡಿದ್ರೆ ಎಲ್ಲಿ ಹೋಗ್ತಾರೆ ಈ ಮಧ್ಯೆ, ಹೋಗೋದು ಎಲ್ಲಿ ಹೋಗ್ಬೇಕು ಈ ಮಧ್ಯೆ? ಅದಂತೂ ಕ್ಯಾಶ್ ವೇಳೆಗೆ ದೇವರಾಗ ಸಾಧ್ಯ ಇಲ್ಲ, ಒಂದು 2-3 ಸಾವಿರ ಹೋಗೋತ್ತಿಗೆ ಸಾಕಾಗಿರುತ್ತೆ, ಕ್ಯಾಶ್ ವೇಳೆಗೆ ಬರೋದಿಲ್ಲ, ಹೋದ್ರೆ ಸಿಕ್ಕಾಕೋದಿರೋಕೆ ಸಾಧ್ಯ ಇಲ್ಲ. ಏನ್ ಬರ್ತಾನೆ, ಎಷ್ಟು ದಡ್ಡರಿರ್ಬೇಕು ಪೊಲೀಸ್ ಯೋಚನೆ ಮಾಡಿ. ಇವತ್ತಲ್ಲ ಸಿಗ್ ಯಾರೇ ಕಿತ್ಕೊಂಡು ಹೋಗ್ಬೇಕಷ್ಟೇ, ಎಂಜಾಯ್ ಮಾಡಕ್ಕಂತೂ ಸಾಧ್ಯ ಇಲ್ಲ ಅದನ್ನ, ಇವತ್ತಿನ ಸಮಾಜದಲ್ಲೂ ಸಾಧ್ಯ ಇಲ್ಲ. ಮತ್ತೆ ಯಮದೇವರ ಕಣ್ಣನ್ನು ತಪ್ಸ್ಲಿಕ್ಕಾಗೋದಿಲ್ಲ, ಆ ವಿಚಾರ ಬಿಟ್ಟು ಬಿಡಿ, ಭೂಲೋಕದಲ್ಲಿ ತಪ್ಸ್ಕೊಳಕ್ ಸಾಧ್ಯ ಇಲ್ಲ. ಅಂತ ಒಂದು ವ್ಯವಸ್ಥೆ ಇದೆ, ಇವತ್ತು ಒಂದು ಕ್ಷಣದಲ್ಲಿ ಹಿಡಿದಾಕ ಸಾಮರ್ಥ್ಯ ಇದೆ. ಇವತ್ತಲ್ಲ ಸಿಗಲೇಬೇಕು, ಎಂಜಾಯ್ ಮಾಡಕ್ ಮರ್ಯಾದೆ ಹೋಯ್ತು, ದುಡ್ಡು ಹೋಯ್ತು, ಕಾಸು ಹೋಯ್ತು, ದೇವರ ಬೀಳ್ಬೇಕು, ಎಷ್ಟು ಶಿಕ್ಷೆ, ಇಷ್ಟಾದ್ರೂ ಕೂಡ ಮನುಷ್ಯ ತಪ್ಪು ಮಾಡ್ತಾನೆ ಅಂತ ಕೇಳಿದ್ರೆ ಎಂತ ವಿಚಿತ್ರ ಕಾಲ ಇದು. ಈ ಶಂಕರಲಿಖಿತರ ಕಥೆ ಪಠ್ಯ ಪುಸ್ತಕ ಆದ್ರೂ ಗೊತ್ತಾಗ್ತದೆ, ಇವೆಲ್ಲ ಟೆಕ್ಸ್ಟ್ ಬುಕ್ ಆಗ್ಬೇಕಾ? ಎಲ್ಲ ಇಳಿಕರಗಳೆಲ್ಲ ಹೊಸ ಮಾರ್ಪಾಟಾಗಿ ಬಿಡುತ್ತಾರೆ. ಧರ್ಮ ಸೂಕ್ಷ್ಮ ಎಷ್ಟು ದೊಡ್ಡದು, ಮನುಷ್ಯ ಹಿಂದಿನ ಕಾಲದಲ್ಲಿ ಇವತ್ತಿನಂತ ಜೀವನ ಅಲ್ಲದು. ಅವರು 1,000 ವರ್ಷ ಬದುಕ್ತಾ ಇದ್ದ ಜನಗಳವರು, ಅವರಿಗೆ ಇನ್ನು ಎಷ್ಟೋ ದೂರ ಇದೆ ಪಾಪ, ಯೋಚನೆ ಮಾಡೋ ಅನುಭವದಾಗಿತ್ತು. ನಮ್ ಕಲಿಯುಗ ಹಾಗಲ್ಲ, ಎಂತ ಸಾಯ್ತಾನೋ ಯಾರಿಗೂ ಗೊತ್ತಿಲ್ಲ, ಎಲ್ಲ ಇಂಡೆಫಿನೆಟ್, ನೋಟ್ ಅನ್ಸರ್ಟನ್. ಇವತ್ತಿನ ದಿವಸ ಆಯುಷ್ಯ ಬಹಳ ಹೆಚ್ಚಿಲ್ವೇ ಇಲ್ಲ, ಅಷ್ಟೊಳಗೆ ಇವರು ಪಾಪ ಮಾಡಿ ತಿರ್ಸೋಳದೆ ಹೋದ್ರೆ ಏನ್ ಗತಿ ಆಗ್ಬೇಕು ಲೆಕ್ಕ ಹಾಕಿ ನೋಡೋಣ. ಪಾಪ ಮಾಡೋ ಬುದ್ಧಿ ಆಗಿನ ಕಾಲಕ್ಕೆ ಬಂದ್ರೆ ಅಟ್ಲೀಸ್ಟ್ ರೀಸನ್ ಇರೋದು, ಜೂನ್ ತಿಂಗಳು ಹುಡುಗ ಓದೋದಿಲ್ಲ, ಯಾಕೆ ಮಾರ್ಚ್ ತಾನೇ ಪರೀಕ್ಷೆ ಅಂತ ಹೇಳ್ತಾನೆ, ಸ್ವಲ್ಪ ಜಾತಿ ಇದೆ. ಆದ್ರೆ ಫೆಬ್ರವರಿ ಓದೋದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ನೆಕ್ಸ್ಟ್ ಮಂತ್ ಪರೀಕ್ಷೆ ಇರುತ್ತಲ್ಲ ಆ ತರ. ಇವತ್ತು ಕಲಿಯುಗ ಅಂತ ಹೇಳಿದ್ರೆ ಎನಿ ಟೈಮ್ ಎಕ್ಸಾಮಿನೇಷನ್ ಆಗಬಹುದು. ಅಂತ ಹೊತ್ತಿನೊಳಗೆ ನಾವು ಎಂದೂ ಕೂಡ ಇಗ್ನೋರ್ ಮಾಡಕ್ ಬರೋದಿಲ್ಲ, ನೆಗ್ಲೆಕ್ಟ್ ಮಾಡಕ್ ಬರೋದಿಲ್ಲ. ಇಂಥ ಒಂದು ಧರ್ಮ ಸೂಕ್ಷ್ಮ ಅವ್ರು ಇಟ್ಕೊಂಡಿದ್ದಕ್ಕೆ ಅವರಿಬ್ಬರು ಎಷ್ಟು ಪ್ರಸಿದ್ಧರಾದರು ಅಂದ್ರೆ, ಅಣ್ಣ ಶಂಖ ಒಂದು ಸ್ಮೃತಿಯನ್ನು ಬರೀತಾನೆ, ಶಂಖ ಸ್ಮೃತಿ ಅಂತ ಹೆಸರಾಯ್ತದೆ. ತಮ್ಮ ಲಿಖಿತ ಆತನ ಸ್ಮೃತಿ ಬರುತ್ತೆ, ಲಿಖಿತ ಸ್ಮೃತಿ ಅಂತೇಳಿ ಇವತ್ತು ಪ್ರಿಂಟಾಗಿ ಸಿಗುತ್ತವೆ, ಶಂಖ ಸ್ಮೃತಿ ಲಿಖಿತ ಸ್ಮೃತಿ ಅಂತೇಳಿ. ಇಂಥ ಭವ್ಯವಾದ ಜೀವನವನ್ನು ಬದುಕಿದ್ದಕ್ಕೆ ಅವ್ರ ಮಾತಿಗೆ ಅಷ್ಟು ಬೆಲೆ ಬಂತು. ಅವ್ರು ನುಡಿದಂತೆ ನಡೆದರು, ನಡೆದಂತೆ ನುಡಿದ್ರು ಕೂಡ. ಆದ್ರಿಂದ ಅವ್ರು ಲೋಕಮಾನ್ಯರಾದಂತಹ ಮುನಿಗಳಾಗಿ ಬಿಡ್ತಾರೆ. ವೇದವ್ಯಾಸರು ಅವ್ರ ಕಥೆ ಹೇಳ್ತಾರೆ ಅಂದಮೇಲೆ ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು ಲೆಕ್ಕ ಹಾಕಿ. ವೇದವ್ಯಾಸರ ಹತ್ರ ವೆರಿ ಗುಡ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೆ, ಸಾಕ್ಷಾತ್ ಭಗವಂತನಿಂದ ಅವರು ಇಂಥ ಒಂದು ಪ್ರಶಂಸೆ ಪಡಿಬೇಕಾದ್ರೆ, ಅವರ ಜೀವನ ಮಹಾಭಾರತದಲ್ಲಿ ಕಥೆಯಾಗಿ ಬರೆಯಲು ಪಡಬೇಕಾದ್ರೆ ಎಂಥ ಭಾಗ್ಯಶಾಲಿಗಳವರು. ಇದು ಶಂಖಲಿಖಿತರ ಕಥೆ, ಇದನ್ನು ಹೇಳ್ತಾರೆ ನೋಡಿದೀಯಾ ಧರ್ಮರಾಜ. ಶಂಖಲಿಖಿತರ ಕಥೆಯಲ್ಲಿ ದೊಡ್ಡ ತತ್ವ ಏನು, ಶಿಕ್ಷೆ ಮಾಡೋ ಹಕ್ಕು ರಾಜನಿಗಿದೆ, ಅದು ಬಹಳ ಮುಖ್ಯ. ಶಿಕ್ಷೆ ಮಾಡೋ ಹಕ್ಕು ರಾಜನಿಗಿದೆ, ಅವನು ಬರೀ ಮಣ್ಣನ್ನು ಕಿತ್ಕೊಂಡು ತಿಂದಿದ್ದಕ್ಕಾಯ್ತು, ದ್ರೌಪದಿ ದೇವಿಯನ್ನು ಕೆಣಕಿದ್ದಾನೆ, ಸೀರೆ ಸರಿ ಅಲ್ಲಕ್ಕೆ ಹೋಗಿದ್ದಾನೆ, ಜೂಜಾಡಿದ್ದಾನೆ, ಇಂಥ ಪಾಪ ಎಂಥ ಶಿಕ್ಷೆ ಕೊಡಬೇಕು ಯೋಚನೆ ಮಾಡು ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ತಪ್ಪು ಮಾಡಿದವನಲ್ಲ, ಎಂಥ ತಪ್ಪು ಮಾಡಿದ್ದ ತಮಾಷೆ ಅಂದ್ರೆ ಅಂತಮಂದ್ರ ಕಥೆನೇ ಇದು ಕೂಡ. ಶಂಕರಿಕರ ಅಂತವರು ಪಾಂಡವಕರ ಅಂತಮಂದಿರ್ತಾರೆ ಈ ಮಧ್ಯೆ. ಅಲ್ಲಿ ಅಣ್ಣನ ಮನೆಯ ಹಣ್ಣನ್ನು ತಗೊಳಕ್ ಹೋದ್ರೆ ಅಣ್ಣನ ಹೆಣ್ಣನ್ನು ತಗೊಳಕ್ ಹೋದ ಇಂಥ ವ್ಯಕ್ತಿಯು, ವ್ಯತ್ಯಾಸ ಆಗಿದ್ದಿಷ್ಟೇನೆ, ಎಂಥ ಪಾಪ ಇಷ್ಟ ಇವ್ರು, ಎಷ್ಟು ಶಿಕ್ಷೆ ಕೊಡಬೇಕು ಇವನಿಗೆ. ಅದಕ್ಕೆ ಭೀಮಸೇನೆ ಮಾಡಿದ್ದೇನು, ದುಶ್ಯಾಸನ ಬಿದ್ದಿದ್ದಾನೆ ಕೆಳಗಡೆಗೆ, ಕೆಲವು ದುಶ್ಯಾಸನ ಇಲ್ಲಾರು ಬುದ್ಧಿ ಬಂತ ನಿನಗೆ ಅಂತ ಕೇಳಿದ್ರೆ ದುಶ್ಯಾಸನ ಹೇಳ್ತಾನೆ, ಏ ಸಾಧ್ಯ ಇಲ್ಲ, ನಾನು ಮಾಡಿ ಸರಿ ಅಂತ ಹೇಳಿದನಂತ. ದ್ರೌಪದಿ ವಸ್ತ್ರಾಪಹರಣ ಮಾಡಿದ್ದೆ ಪಾಪ ಅಲ್ವೇ ಅಂತ ಕೇಳಿದ್ರೆ, ಓ ಅದೇ ಪಾಪ ಅಲ್ವೇ ಅಲ್ಲ, ತನ್ನ ಅವನು ಏನ್ ತಿಳ್ಕೊಂಡಿದ್ರು ಗೊತ್ತಿರೋ, ಅವನು ತನ್ನ ಸಾಧನೆ ತಿಳ್ಕೊಂಡ್ಬಿಟ್ಟಿದ್ದಾರೆ, ಮಹಾಪಾಪಿಷ್ಟ ಅವನು. ಈ ಕಳ್ದಿರ್ತಾರಲ್ಲ, ಎಷ್ಟು ಮೇಲೆ ಕಳ್ತಾನ ಮಾಡಿದೆ, ಲೆಕ್ಕ ಹಾಕಿಬಿಟ್ಟು ಇವತ್ತು ಒಳ್ಳೆ ದಿವಸ ನನಗೆ ಬಹಳ ಕಳ್ತಾನ ಮಾಡಿದ್ದೇನೆ ಅಂತ ಹೇಳಿ ಹೇಳಿಕೊಂಡ್ರೆ ಹಾಗೂ ಹಾಕಿ, ನಾನು ಇದೇ ಕೈಯಿಂದ ಎಳೆದಿದ್ದು ಗೊತ್ತಂತ, ಇದೇ ಕೈಯಿಂದ ಸೇರಿಸ ಎಳೆದಿದ್ದು ಅಂತ ಹೇಳಿದ್ದಾನೆ. ಕಷ್ಟ ದಿವಸನ ಕೈಯಿಂದ ಪಟ್ಟದ ಕಿತ್ತು ಹೊರಬಿಟ್ಟಂತೆ ಆ ಕಡೆಗೆ, ಆ ಕೈಯನ್ನು ತುಂಡು ಮಾಡಿ ಹೊರಬಿಟ್ಟು, ಬರೀ ಕೈಯಲ್ಲಿ ಮತ್ತೆ ಚಾಕು ತಗೊಂಡಲ್ಲ, ಅಂತ ಭೀಮ ಬಲ ಕೈ ತಗೊಂಡು ಬಿಸಾಕಿದ್ರಂತ ಆ ಕಡೆ. ಅಂದ್ರೆ ಕೈ ಕತ್ತರಿಸಿ ಕಥೆ ಬಂತಲ್ಲ, ಅದೇ ರೀತಿ ಆಯ್ತು. ಅಲ್ಲಿ ಇವನ ಕೈಯನ್ನು ಹಣ್ಣು ಕೊಟ್ಟಿದ್ದಕ್ಕೆ ಇವನ ಕೈ, ಅಲ್ಲಿ ದ್ರೌಪದಿ ದೇವರ ಕೈ ಮಾಡಲೇ ಕೊಟ್ಟಿದ್ದಕ್ಕೆ ಅವನ ಕೈ ಹೋಯ್ತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅಣ್ಣ ತಮ್ಮದರ ಕಥೆಯಲ್ಲಿ ಹಾಗೋಗ್ಬಿಟ್ಟಿದೆ. ಇಲ್ಲಿ ತಪ್ಪು ಪ್ರಶ್ನೆ, ಅಲ್ಲಿ ಬ್ರಾಹ್ಮಣರಾಗಿದ್ದಕ್ಕೆ ಇನ್ನೊಬ್ಬ ಕೈ ಕೊಡಿಸ್ತಾರೆ, ಕ್ಷತ್ರಿಯರು. ನೀನೇ ಮಾಡಬೇಕಾಗಿದ್ದು ಮಾಡಿದ್ದೆ, ಯಾಕೆ ಯೋಚನೆ ಮಾಡ್ತೀಯ? ಮಾಡದೆ ಹೋದ್ರೆ ತಪ್ಪಾಗ್ತಿತ್ತು, ಮಾಡಿದ್ರೆ ತಪ್ಪಲ್ಲ. ವಿಹಿತವಾದ ಕಾರ್ಯಗಳನ್ನ ಮಾಡದೆ ಹೋದ್ರೆ ಇವ ಯಾರೋ ಹೋಗ್ತಾರೆ, ಯಾರೋ ಕಳ್ಳ ನಡೆಯಕ್ಕೆ ಅಂತ ಹೋಗ್ತಾರೆ, ಏನೋ ಆಗಿಬಿಡುತ್ತೆ. ಇವನಿಗೆ ಅದ್ ನೀ ಕಂಪ್ಲೇಂಟ್ ಕೊಡಬೇಕಾಗಿ, ನಿನಗೇನು ತಲೆ ಹೇಳ್ತೆ ಅಂತ ಕೇಳ್ತಾ. ಕಂಪ್ಲೇಂಟ್ ಕೊಡೋದು ಅಷ್ಟೇ ಕೆಲಸ, ಹೊಡೆಯದೆ ಹೊಡೆಯ ಮನೆ ಬರೋದಿಲ್ಲ ಇವನಿಗೆ. ಪೊಲೀಸ್ ಮಾಡಬಹುದ ಕೆಲಸ, ಹಿಡ್ಕೊಳ್ಳದೆ ಹೋದ್ರೆ ಪೊಲೀಸಿನ ತಪ್ಪು, ಹಿಡ್ಕೊಳ್ಕೋದ್ರೆ ಇವನ್ ತಪ್ಪು, ಇವನ್ ಡ್ಯೂಟಿ ಎಲ್ಲ ಆಗಬಾರ್ದು. ಇವನ್ ಕೆಲಸ ಹೇಳೋದಷ್ಟೇ ಹೊರತು ಹೆಚ್ಚು ಮಾಡಬೇಕಾದ ಕಾರಣ ಇಲ್ಲ. ಆದ್ರೆ ಅವನ ಕೆಲಸ ಮಾತ್ರ ನೋಡ್ಕೋದೆಲ್ಲ ಹೋಗಾಗಿಲ್ಲ, ಹಿಡಿದು ಹೊಡಿಬೇಕಾದ್ದೇ ಅವನ ಕೆಲಸ. ಇನ್ನು ಅರ್ಥ ಮಾಡಿಕೊಂಡ್ರೆ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು. ಯತಃ ಪ್ರವೃತ್ತಿರ್ ಭೂತಾನಾಂ ಏನ ಸರ್ವವಿಧಂ ತತಂ ಸಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ದೇವ್ರ ಪೂಜೆ ಅಂದ್ರೆ ಬೇರೆ ಏನೂ ಅಲ್ಲ, ನಾವು ಏನ್ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಅದನ್ನ ಮಾಡಿ ಕೃಷ್ಣಾರ್ಪಣ ಅಂತ ಒಪ್ಪಿಸೋದೇ ದೇವ್ರ ಪೂಜೆ. ಆ ದೇವ್ರ ಪೂಜೆ ಸಾಂಕೇತಿಕ, ಬೆಳಿಗ್ಗೆ ಒಂದು ಗಂಟೆ ಮಾಡೋ ಸಾಂಕೇತಿಕ ಪೂಜೆ. ನಿಜವಾದ ಪೂಜೆ ಅಂದ್ರೆ ಇಡೀ ದಿವಸ ನಾವು ದೇವರನ್ನ ಶಾಸ್ತ್ರೋಕ್ತ ಕ್ರಮದಲ್ಲಿ ಆರಾಧನೆ ಮಾಡೋದೇ ಹೊರತು ಮತ್ತೊಂದಲ್ಲ. ನಮ್ಮ ವಿಹಿತ ಕರ್ಮಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡೋದಕ್ಕಿಂತ ಮತ್ತೊಂದು ಪೂಜೆ ಇಲ್ಲ. ಧರ್ಮರಾಜ, ದೊಡ್ಡ ದೇವ್ರ ಪೂಜೆ ಮಾಡಿದ್ದಿ ನೀನೀಗ. ದೇವ್ರ ಪೂಜೆ ಮಾಡಿ ಅದೇ ಪೂಜೆ ಮಾಡಿಬಿಟ್ಟಲ್ಲ ಅಂತ ಬಡಗಿದ್ರೆ ಎಷ್ಟು ಪಾಪ ಬರುತ್ತೋ ಅಷ್ಟು ಪಾಪ ಬರುತ್ತೀಗ. ಈ ಕೆಲಸ ಮಾಡಬಾರದು ಅಂತ ಹೇಳಿದ್ರೆ ಧರ್ಮರಾಜ ನನ್ನ ಕೇಳಿಸ್ಕೊತಾನೆ. ಆದ್ರೆ ಆತನ ಕಾರಣ ಇದೆಯಲ್ಲ, ಎಲ್ಲ ಬಂಧುಗಳನ್ನು ಕೊಂದೆ, ಬಂಧುಗಳನ್ನು ಕೊಂದೆ, ಏನ್ ಮಾಡಿದ್ರು ಬಿಡ್ತಾ ಇದೆ. ಆ ದುರ್ಯೋಧನನಿಗೆ ತನ್ನ ಸ್ವರೂಪದ ಪಾಪದಿಂದಾಗಿ ಈ ರೀತಿ ಬಂದಿತ್ತು. ಧರ್ಮರಾಜನಿಗೆ ಈ ರೀತಿ ಬಂತು. ಸ್ವಲ್ಪ ಕಂಪೇರ್ ಮಾಡಿ, ಅರ್ಜುನ ಯುದ್ಧಕ್ಕಿಂತ ಮುಂಚಿತವಾಗಿ ಬಹಳಷ್ಟು ದುಃಖಪಟ್ಟ. ತಾನು ಕೊಲ್ಲಬೇಕಾದವರನ್ನೆಲ್ಲ ಕೂಡ ಕಸಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಯಶುಭಿ ಪ್ರತಿಯೋಚ್ಯಾಮಿ ಪೂಜಾರ್ಹ ವರಿಸೂದನ. ಭೀಷ್ಮರನ್ನ, ಪೂಜ್ಯರಾದ ಭೀಷ್ಮರು, ಪೂಜ್ಯರಾದ ದ್ರೋಣರು, ಇವನ್ನೆಲ್ಲ ಹೇಗೆ ನಾನು ಕೊಲ್ಲಲಿ, ಹೇಗೆ ಬಾಣಗಳಿಂದ ಎದುರಿಸಲಿ ಅಂತ ಅರ್ಜುನ ಭಾರಿ ಕಷ್ಟಪಟ್ಟಿದ್ದ. ಎಷ್ಟರ ಬಂಧುಗಳಿದ್ದಾರೆ, ಬಾಂಧವರಿದ್ದಾರೆ, ಕಣ್ಣಲ್ಲಿ ನೀರು ಅರ್ಜುನನಿಗೆ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಆಕುಲೇಕ್ಷಣ ವಿಷೀದಂತ ಮಿದಂ ವಾಕ್ಯಂ ಉವಾಚ ಮಧುಸೂದನ. ಅರ್ಜುನನಂತ ಮಹಾವೀರ ಕಣ್ಣದ ನೀರು ತೊಳ್ಕೊಂಡ್ಬಿಟ್ಟಿದ್ದ, ಯೋ ಯುದ್ಧ ಮಾಡಬೇಕಂತ ಹೇಳಿಬಿಟ್ಟು. ಅರ್ಜುನನ ಪರಿಸ್ಥಿತಿ ಇದು. ಯುದ್ಧಕ್ಕಿಂತ ಮುಂಚೆ ಅರ್ಜುನನ ವಿಷಾದ, ಧರ್ಮರಾಜ ಯುದ್ಧ ಮಾಡಿದ ಮೇಲೆ ವಿಷಾದ, ಇದು ಈತಂದಿದ್ದು. ಯುದ್ಧ ಮಾಡಿದ್ರೆ ಅಯ್ಯೋ ಮಾಡಿಬಿಟ್ಟೆ ಅಂತ ಈತ, ಮಾಡಬೇಕಲ್ಲ ಅಂತ ಆತ, ಮಾಡಿಬಿಟ್ಟೆ ಅಂತ ಈತ. ಅಂದ್ರೆ ಆತ ಮಾಡೋದಕ್ಕಿಂತ ಮುಂಚೆ ಕೊರಗಿದ, ಈತ ಮಾಡಿದ ಮೇಲೆ ಕೊರಗಿದ. ಶಾಸ್ತ್ರ ಹೇಳುತ್ತದೆ, ಕೊರಗಿ ಮಾಡಿದ್ರೂ ಪೂರ್ತಿ ಪುಣ್ಯ ಬರೋದಿಲ್ಲ, ಮಾಡಿ ಕೊರಗಿದ್ರೂ ಪೂರ್ತಿ ಪುಣ್ಯ ಬರೋದಿಲ್ಲ. ಮಾಡದೇ ಪೂಜೆ ಮಾಡ್ಬೇಕಾ ಅಂತ ಅತ್ಕೋತ ಮಾಡಿದ್ರೆ ಏನು ಪುಣ್ಯ ಬಂದಿದ್ ಲೆಕ್ಕ ಹಾಕಿ, ಬೇರೆ ಹೋಗ ಬಿಟ್ಟು ಬಿಟ್ಟಿರ್ತಾನೆ, ಪೂಜೆ ಮಾಡಲು ಬರೋದಿಲ್ಲ ಮುಗಿಸೋರಿ ನಾನು ಅಂತ ಹೇಳಿದ್ವಿ. ಬೈಕೋತ ಬರೆದ್ರೆ ಜನ ಊಟ ಕೂಡ ಮಾಡೋದಿಲ್ಲ, ಚಿಕ್ಕ ಮಕ್ಕಳು ಬೀಳು ಹೋಗ್ಬಿಡ್ತಾರೆ, ಬೈದ್ರೆ ಬೈಕ್ ಬಿಟ್ಟು ಹೋಗ್ಬಿಡ್ತಾರೆ. ಆ ಕಡೆಗೆ ಎಷ್ಟು ಹಸಿವಾಗಿದ್ರು ಕೂಡ ಇವರು ಬೈತಾ ಇದ್ದೇನೆ, ನೀನು ಊಟ ಮಾಡೋದಿಲ್ಲ ತಿನ್ನೋದಿಲ್ಲ ಅಂತ ಹೇಳ್ಬಿಡ. ಅಂದ್ರೆ ದೇವರಾಯ್ತು ಗೊತ್ತಲ್ಲ, ಯೋಚನೆ ಮಾಡಿ, ಅದಕ್ಕೆ ಬೈಕೊಂಡು ಮಾಡಿದ್ರೆ ಎಂದೂ ದೇವರು ತಗೊಳ್ಳೋದಿಲ್ಲ, ಮಾಡಿದ್ರೆ ಬೈಕೊಂಡ್ರೆ ಆಗಲೂ ದೇವರು ತಗೊಳ್ಳೋದಿಲ್ಲ. ಇದು ಸೈಕಾಲಜಿ, ಇದು ಮನುಷ್ಯನ ಸೈಕಾಲಜಿ ಹೀಗಿರುತ್ತೆ, ದೇವರಾಯ್ತು ಗೊತ್ತಾನೆ. ಆದ್ರಿಂದ ಯುದ್ಧ ದೊಡ್ಡ ಪುಣ್ಯಕರವಾದ ಕೆಲಸ, ಅರ್ಜುನನಿಗೆ ಮಹಾಪುಣ್ಯ ಬರಲಿಲ್ಲ. ಯಾಕೆ ಅಂದ್ರೆ ಕೊರಗಿದ, ಕೃಷ್ಣ ಹೇಳಿದ್ರೆ ಸರಿ ಹೋಯ್ತು, ಪುಣ್ಯದ ಪ್ರಮಾಣ ಕಡಿಮೆ. ಎಷ್ಟಾದ್ರೂ ವಹಿಸ್ಕೊಂಡು ಮಾಡಿದ್ರೆ ಒಂದು ಸ್ಟೆಪ್ ಕಡಿಮೆನೆ, ತಾವಾಗಿ ಮಾಡಲಿಲ್ಲ ಹೇಳಿದ್ಮೇಲೆ ಮಾಡಿದ್ರು ಅಂದ್ರೆ ಸ್ವಲ್ಪ ಕಡಿಮೆನೆ ಆಯ್ತು. ಧರ್ಮರಾಜ ಮಾಡಿದ ಮೇಲೆ ಕೊರಗಿದ. ಒಂದು ಪುರಾಣದಲ್ಲಿ ಒಂದು ವಾಕ್ಯ ಹೇಳುತ್ತಾರೆ, ಪುಣ್ಯಂ ಕ್ಷರತಿ ಕೀರ್ತನಾತ್ ಅಂತ ಹೇಳುತ್ತಾರೆ. ಪುಣ್ಯ ಕಾರ್ಯ ಮಾಡದೆ ಅಂತ ಹೇಳ್ಕೊತಾ ಹೇಳ್ಕೊತಾ ಹೋದಂತೆ ಕಡಿಮೆ ಆಗ್ತಾ ಹೋಗುತ್ತಂತೆ. ಪುಣ್ಯ ಕಾರ್ಯ ಹೇಳ್ತಾ ಹೇಳ್ತಾ ಹೋದ್ರೆ ಕಡಿಮೆ ಆಗುತ್ತೆ, ಅದೇ ರೀತಿಯಲ್ಲಿ ಪುಣ್ಯ ಕಾರ್ಯ ಪಶ್ಚಾತ್ತಾಪ ಕೊಟ್ಟರು ಕಡಿಮೆ ಆಗುತ್ತೆ. ಇವನು ಹಾಕದೇ 10 ಪೈಸೆ ಗುಂಡಿಗೆ, ಅಯ್ಯೋ ಹಾಕಿಬಿಟ್ನೆ ಹಾಕಿಬಿಟ್ನೆ ಅಂತ ಕೊರಗಿದ್ರೆ ಆ ಪುಣ್ಯನ ಹೋಯ್ತು ಅಂತ ಹೇಳುತ್ತೆ. ಹಾಕಿದ್ದೆ ಸ್ವಲ್ಪ, ಕೊರಗಿದ್ದಕ್ಕೆ ಅದು ಹೋಯ್ತಂತೆ, ಹೇಳ್ಕೊಂಡ್ರು ಹೋಯ್ತು, ಕೊರಗಿದ್ರು ಹೋಯ್ತು. ಆದ್ರಿಂದ ಪುಣ್ಯ ಕಾರ್ಯವನ್ನು ಮಾಡಿದ ಮೇಲೆ ಪಶ್ಚಾತ್ತಾಪ ಪಡಬಾರದು, ಪಾಪ ಕಾರ್ಯವನ್ನ ಮಾಡಿದ ಮೇಲೆ ಪಶ್ಚಾತ್ತಾಪ ಪಡದೇ ಇರಬಾರದು. ಪಾಪ ಕಾರ್ಯ ಮಾಡಬಾರದು, ಮಾಡಿದ ಮೇಲೆ ಪಶ್ಚಾತ್ತಾಪ ಪಡದೇ ಇರಬಾರದು. ಪುಣ್ಯ ಕಾರ್ಯ ಮಾತ್ರ ಮಾಡಲೇಬೇಕು, ಪಶ್ಚಾತ್ತಾಪ ಪಡಲೇಬಾರದು. ಅದಕ್ಕೋಸ್ಕರ ಧರ್ಮರಾಜರಿಗೆ ಪುಣ್ಯದ ಪ್ರಮಾಣ ಕಡಿಮೆ ಆಯಿತು. ಅರ್ಜುನಿಗೆ ಕಡಿಮೆ ಆಗಿದ್ದಕ್ಕೆ ಸಂದೇಹ ಪಟ್ಟು ಮಾಡಿದ್ದಕ್ಕೆ, ಭೀಮಸೇನ ಧರ್ಮರಾಜನಿಗೆ ಕಡಿಮೆ ಆಗಿದ್ದ ಕಾರಣ ಮಾಡಿ ಸಂದೇಹಿಸಿದ್ದಕ್ಕೆ. ಆದರೆ ಭೀಮಸೇನ ಮೊದಲೂ ಸಂಶಯ ಪಡಲಿಲ್ಲ, ಆಮೇಲೂ ಸಂಶಯ ಪಡಲಿಲ್ಲ. ಅಷ್ಟೇ ಅಲ್ಲ, ಧರ್ಮರಾಜನ ಯುದ್ಧ ಮಾಡುವಂತ ವನಪರ್ವದಲ್ಲಿ ಹೇಳಿಕೊಟ್ಟಿದ್ದೆ ಭೀಮಸೇನ. ಆಮೇಲೂ ಕೊರಗಲೆಯಲ್ಲೇ ಮಾಡಿ ಸರಿ ಸರಿ ಅಂತ ಹೇಳ್ತಾ ಹೋಗ್ತಾ. ಅಂದ್ರೆ ಏನಾಯ್ತೀಗ, ಅರ್ಜುನನ ಮೂರು ಜನ ಮಹಾಪ್ರಧಾನ ವ್ಯಕ್ತಿಗಳು, ದಕ್ಷಸಹದೇವರು ಚಿಕ್ಕವರು, ಮೂರು ಜನ ಪ್ರಧಾನರು, ಇವ್ರು ಪುಣ್ಯ ಯಾರಿಗೆ ಜಾಸ್ತಿ ಬಂತು ಅಂತ ಕೇಳಿದ್ರೆ ಭೀಮನ ಪುಣ್ಯದಷ್ಟು ಪುಣ್ಯ ಇಬ್ಬರಿಗೂ ಬರಲಿಲ್ಲ, ಅರ್ಜುನಿಗೂ ಬರಲಿಲ್ಲ, ಧರ್ಮರಾಜನಿಗೂ ಬರಲಿಲ್ಲ. ಆದ್ರೆ ಪುಣ್ಯ ಬರಲಿಲ್ಲ ಅಲ್ಲ, ಬಂತು ಇಷ್ಟು ಬರಲಿಲ್ಲ, ಭೀಮನ ಪುಣ್ಯದ ಪ್ರಮಾಣ ಬರಲಿಲ್ಲ. ಆದ್ದರಿಂದ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ, ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಕಥೆ ಕೇಳುವ ನೆಪದೊಳಗೆ ನಮ್ಮ ಜೀವನದಲ್ಲಿ ಯೋಚನೆ ಮಾಡ್ತಾ ಹೋಗಬೇಕು. ತಪ್ಪುಗಳನ್ನು ಎಂದೂ ಮಾಡಬಾರದು, ಮಾಡಿದರೆ ತಿದ್ದುಕೊಳ್ಳದೆ ಇರಬಾರದು, ಮತ್ತು ತಪ್ಪು ಮಾಡದೇ ಇದ್ದೇನೆ ತಪ್ಪು ಅಂತ ತಿಳ್ಕೊಳ್ಳೋದಕ್ಕೂ ಹೋಗಬಾರದು. ತಪ್ಪನ್ನು ಎಲ್ಲ ತಪ್ಪು ಅಂತ ತಿಳ್ಕೊಳ್ಳೋದಲ್ಲ, ತಪ್ಪನ್ನು ತಪ್ಪು ಅಂತ ತಿಳ್ಕೊಳ್ಬೇಕು, ಪುಣ್ಯನೂ ತಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಇದು ಮನುಷ್ಯನ ಬಗ್ಗೆ ಅತ್ಯಂತ ಎಚ್ಚರಿಕೆಯನ್ನು ಕೊಡತಕ್ಕಂಥ ಕಥೆ ಇದು. ಧರ್ಮರಾಜ ಆಗಲೂ ಸಹ ಈ ಹೋಗ್ತದೆ ಹೋದ, ಇಲ್ಲ ನಾನು ಮಾಡಿದ ತಪ್ಪೇ ಅಂತ ಹಠ ಹಿಡಿದ. ಇಷ್ಟೆಲ್ಲ ಮಾತಿಗೂ ಆತನ ಉತ್ತರ ತಲೆಯಲ್ಲಿ ಕೊಂದು ಕುತ್ಕೊಂಡು ಬಿಟ್ಟಾಗ ಹೋಗ್ಲಿಕ್ಕೆ ಸುಲಭ ಅಲ್ಲ, ಅದು ಒಂದು ಭಾರಿ ಕೊರಗಿದ. ಆಗ ಏನ್ ಮಾಡಬೇಕು ಅಂತ ಸಮಸ್ಯೆ ಬಂತು. ಈ ಸಮಸ್ಯೆ ಉತ್ತರ ಯಾರು ಕೊಡಬೇಕೀಗ? ಆ ಕ್ಷಣಕ್ಕೆ ಕೃಷ್ಣ ಹೇಳಿದನಂತೆ, ಹೋಗಲು ಬಿಡು ಧರ್ಮರಾಜ, ನೀ ನಮ್ಮ ಮೇಲೆ ನಿನ್ನ ಆಕ್ಷೇಪಣೆ ಏನು? ನಾವೇನ್ ಹೇಳಿದ್ರು ಯಾತ್ರಿ ನೀನು ಕೇಳ್ತಾ ಇಲ್ಲ, ನಾವೆಲ್ಲ ನಿನ್ನ ಪಕ್ಷದವರು, ನಿನ್ನ ಪರ ಹೇಳ್ತೇವೆ ಅಂತ ತಾನೆ ನಿನ್ನ ವಾದ? ಎಲ್ಲ ಅವರು ತಾನೆ, ಪಾಂಡವರ ಕಡೆ ಇದ್ದವರು ಹೋರಾಡಿದವರು, ಅದಕ್ಕೆ ಮಾಡಿ ಸರಿ ಮಾಡಿ ಸರಿ, ಅವ್ರ ಪಾರ್ಟಿಯವರು ಅವ್ರು ಸರಿ ಅಂತ ಹೇಳ್ತಾರಲ್ಲ ಸಾಮಾನ್ಯವಾಗಿ, ಆ ತರ ಆಯ್ತಿದ್ರು ಅಂತ ಯೋಚನೆ ತಾನೆ ನೀನು ಯೋಚನೆ ಮಾಡಬೇಡ. ಇದೇ ರೀತಿ ಏನಾದರೂ ಕೂಡ ಆ ಪಾರ್ಟಿಯವರು ಹೇಳಿದ್ರೆ ಒಪ್ತೀಯ ಅಂತ ಕೇಳುತ್ತ, ದುರ್ಯೋಧನ ಕಡೆಯವರು ಯಾರಾದ್ರೂ ಹೇಳಿಬಿಟ್ರೆ ತಪ್ಪಲ್ಲ ಅಂತ ಒಪ್ತೀಯ ಅಂತ ಕೇಳಿದ್ರೆ ಧರ್ಮ ಸ್ವಲ್ಪ ಯೋಚನೆ ಮಾಡ್ತಾನೆ. ಹಾಗಿದ್ರೆ ಸ್ವಲ್ಪ ಒಪ್ಪುವುದು ಅಂತ ಕಾಣುತ್ತೆ ಅಂತ ಹೇಳಿದ. ಅಂತವ್ರು ಯಾರು ಒಪ್ಪುವುದು ಅಂತ ಕಾಣುತ್ತೆ? ಯಾರಿದ್ದಾರೆ? ಇವೆಲ್ಲ ಓದೋರೆ, ಇದು ನೋಡಿದ್ರೆ ಎಲ್ಲ ಹೋಗ್ಬಿಟ್ಟವರೆ. ಆದ್ರೆ ಒಬ್ಬ ಇದ್ದಾರಂತ, ಹತಪಕ್ಷ ಗತತ್ವೇನ ತಚ್ಚಂಕಾಯ ಅಗೋಚರ ಭೀಷ್ಮ. ಹಾ, ಭೀಷ್ಮರು ಇನ್ನೂ ಕೂಡ ಪ್ರಾಣ ಬಿಟ್ಟಿಲ್ಲ, ಅವರೊಬ್ರು ಬದುಕಿದ್ದಾರೆ. ಯಾರನ್ನ ಕೊಂದೆ ಅಂತ ಭಾರಿ ತಾತ ತಾತ ಅಂತ ಹೇಳ್ತಾನಲ್ಲ, ಅವ್ರನ್ನೇ ಕೇಳಿಬಿಟ್ರಾಯ್ತಲ್ಲ. ದುರ್ಯೋಧನ ಪಕ್ಷದವರು ಒಂದ್ ಕಡೆಗೆ, ನೀವು ಯಾರನ್ನ ಕೊಂದೆ ಅಂತ ಹೇಳ್ತೀರ? ಮುಖಂಡರು ಅವರು, ಭೀಷ್ಮರು. ನಿಮ್ಮ ತಾತ ಬೇರೆ, ಕುಲದ ದೊಡ್ಡ ಹಿರಿಯರು, ಅವ್ರನ್ನೇ ಕೇಳಿಬಿಟ್ರೆ ಅವರು ಧರ್ಮ ಅಂತ ಹೇಳಿದ್ರೆ ಒಪ್ತೀಯಾ, ಅಧರ್ಮ ಅಂತ ಹೇಳಿದ್ರೆ ಒಪ್ತೀಯಾ ಅಂತ ಕೇಳಿದಾಗ ಧರ್ಮರಾಜ ಸ್ವಲ್ಪ ಒಪ್ಪಬಹುದು ಅನಿಸ್ತಂತ. ಹೌದು ಕೃಷ್ಣ, ಇದು ಒಂದು ಒಳ್ಳೆಯ ಮಾತನೆ. ಯಾರಿಗೆ ಅನ್ಯಾಯವಾಗಿದೆ ಅಂತ ತಿಳ್ಕೊಂಡಿದ್ದ, ಅವರೇ ಅನ್ಯಾಯವಾಗಿಲ್ಲ ಅಂತ ಬಿಟ್ರೆ ಅರ್ಧ ಸಮಾಧಾನವಾಗುತ್ತಲ್ಲ. ಆಯ್ತು, ಒಪ್ಪಬಹುದು ಅಂತ ಹೇಳಿದ. ಸರಿ, ಹಾಗಿದ್ರೆ ಅಲ್ಲಿ ಹೋಗೋಣ. ಹಾಗೂ ಭೀಷ್ಮರು ಇದ್ದಾರಲ್ಲ, ಅಲ್ಲಿ ಹೋಗೋಣ. ಈಗ ನನಗೆ ಗೊತ್ತಾಗದು ಭೀಷ್ಮರನ್ನು ಯಾತ್ರ ಕೃಷ್ಣ ಉಳಿಸಿದ್ದ ಅನ್ನೋದಕ್ಕೆ ಕಾರಣ ಇದು. ಧರ್ಮರಾಜನ ಹೇಳೋದಕ್ಕೆ ಒಬ್ರು ಬೇಕಾಗ್ತದೆ, ಅದಕ್ಕೋಸ್ಕರ ಇಚ್ಛಾಭರಣ ಬಿಡ್ತಿತ್ತು, ವರ ಇದ್ದಿದ್ದನ್ನ ಅವೇಲ್ ಮಾಡ್ಕೊಳ್ಳ ಮಾಡಿಬಿಟ್ಟು ಹಾಗೆ ಮನಸ್ಸಿದ್ದ. ಇವತ್ತು ಭೀಷ್ಮರ ಇಲ್ಲದೆ ಹೋಗಿದ್ದಿದ್ರೆ ಭೀಷ್ಮರ ಗತಿ ವಿಷಯ ಪ್ರಶ್ನೆ ಧರ್ಮರಾಜನಿಗೆ ಎಷ್ಟು ತೊಡಕು ಬರ್ತಿತ್ತು. ಇನ್ನು ಕೃಷ್ಣ ಸರ್ವತಂತ್ರ ಸ್ವತಂತ್ರ, ಹಾಗೆ ಕನ್ವಿನ್ಸ್ ಮಾಡಿಬಿಡಬಲ್ಲ, ಆ ರೀತಿ ಮಾಡಬಲ್ಲ ಭಗವಂತ. ಯಾರನ್ನ ಯಾರ ಮೂಲಕ ಮಾಡಬೇಕು ಅಂತಿರುತ್ತೋ ಅವ್ರ ಮೂಲಕನೇ ಮಾಡಿಸ್ತಾನೆ ಹೊರತು ಔಟ್ ಆಫ್ ದಿ ಹೋಗಿ ಮಾಡಿದ್ರೆ ಪರಮಾತ್ಮ ಮಾಡ. ನಾವು ಔಟ್ ಆಫ್ ದಿ ಹೋಗಿಬಿಡ್ತೇವೆ ಸಾಮಾನ್ಯವಾಗಿ, ದೇವ್ರ ಹಾಗೆಲ್ಲ ಹೋಗೋದಿಲ್ಲ. ಯಾರಿಂದ ಯಾರಿಗೆ ಜ್ಞಾನ ಬರಬೇಕು ಅಂತಿರುತ್ತೋ ಅದೇ ಕರ್ಮಕ್ರಮದಲ್ಲೇ ಮಾಡಿಸ್ತಾನಂತೆ. ಆಯ್ತು, ಹಾಗಿದ್ರೆ ಎಲ್ಲರೂ ಭೀಷ್ಮರ ಹತ್ರ ಹೋಗೋಣ, ತಯಾರಾಗಿ ಅಂತ ಘೋಷಣೆ ಆಗಿರುತ್ತೆ. ದೊಡ್ಡ ಸುದ್ದಿ ಇದೊಂದು, ಭೀಷ್ಮರ ಹತ್ರ ಭೀಷ್ಮರದ್ದು ಉತ್ತರ ಕೊಡಬೇಕಾದ್ರೆ, ಧರ್ಮರಾಜ ಅಂತ ಕೊಡಬೇಕಾದ್ರೆ ಬಾರಿ ಸ್ಟ್ಯಾಂಡರ್ಡ್ ಆನ್ಸರ್ಸ್ ಕೊಡಬೇಕಾಗುತ್ತೆ. ಅತ್ಯಂತ ಶ್ರೇಷ್ಠ ಉತ್ತರ ಕೊಡ್ತಾರೆ. ಎಂಥ ಅವಕಾಶ ಅಂತ ಎಲ್ಲರ ಗಮನ ಆಕಡಿಸಿರುವಾಯ್ತಿ. ನಾವೆಲ್ಲರೂ ಕೇಳೋದಕ್ಕೆ ಹೋಗಬೇಕು, ಭೀಷ್ಮರು ಹೇಳೋದನ್ನ ಕೇಳಬೇಕು ಅಂತೆಲ್ಲ ತಯಾರಾದ್ರಂತೆ. ಆ ಸಮಯಕ್ಕೆ ಕೃಷ್ಣ ಹೇಳಿದ, ಆಯ್ತು ಭೀಷ್ಮರ ಹತ್ರ ಹೋಗಲು ತಯಾರಾಗಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ದಾನೆ. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಅಂತ ಹೇಳಿಬಿಟ್ಟೆ. ಧರ್ಮರಾಜ ಎಷ್ಟು ಸಮಸ್ಯೆ ಮನುಷ್ಯ ನೋಡಬೇಕು, ತುಂಬಾ ಒಳ್ಳೆಯವನು, ಆದ್ರೆ ಒಳ್ಳೆಯವರು ಸಮಸ್ಯೆನೇ ಹೇಗಿರುತ್ತೆ ಅಂತ ತೋರಿಸಿಕೊಡ್ತಾರೆ. ಇಲ್ಲ, ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾನೆ. ಯಾತಕ್ಕೆ ಅಂದ್ರೆ, ನಾನು ಯಾವ ಮುಖದಲ್ಲಿ ಅವರ ಹತ್ರ ಹೋಗ್ಲಿ ಅಂತ ಕೇಳ್ತಾನೆ ಪಾಪ. ಯಾವ ಮುಖದಲ್ಲಿ ಹೋಗ್ಲಿ ನಾನು ಅವರ ಹತ್ರ, ಅವರನ್ನೇ ಹೊಡೆದವನು ನಾನು, ಅವರನ್ನೇ ಕೊಲ್ಲಿದವನು, ಅವರ ಹತ್ರ ಹೇಗೆ ಹೋಗ್ಲಿಕ್ಕಾಗುತ್ತೆ? ನಾನು ಹೋಗೋ ಧೈರ್ಯ ಇಲ್ಲ ಅಂತ ಹೇಳಿಬಿಟ್ಟೆ. ಎಷ್ಟು ಪುಣ್ಯ ಆಗ್ತದೆ ಧರ್ಮರಾಜ ಗೊತ್ತು? ನಾಚಿ ಹೇಳಿ ಹೋಗ್ತಿರ್ತಾರಲ್ಲ, ಅವ್ರು ಯೋಚನೆ ಮಾಡೋದಕ್ಕೆ ಪ್ರಶ್ನೆನ ತಪ್ಪು. ಅವ್ರನ್ನ ಆಚೆಗೆ ನಿಂತ್ಕೊಂಡ್ಬಿಟ್ಟು ಅವಳು ತಪ್ಪು, ಯಾರಿಗೆ ಅವನೇ ಆಚೆಗೆ ಪಡ್ಕೊಂಡು ಇವನು ಆಚೆಗೆ ಆಗೋದಿಲ್ಲ. ಪುಣ್ಯಾತ್ಮ ಅಂತ ಜನ ಸಿಕ್ತಿರ್ತಾರೆ, ಹುಡುಗ ಕಾಶಿ ಜೋರಾಗಿ ಹೋಗ್ತಾರೆ, ಮೇಟಿ ಗೆಟ್ಟೋದ್ರೆ ಅವನ ಆಚೆಗೆ ಇವನ ಆಚೆಗೆನೆ ಇಲ್ಲ. ನೀವು ಬೇಡ ಹೋಗ್ಬಿಡ್ತೀರಿ ಸರ್ ಅಂತ, ಅದು ಬೇರೆ ಜೊತೆಗೆ ಬೇಡ ಹೋಗ್ಬಿಡ್ತಾರೆ, ನಿಮ್ ಪುಣ್ಯನ ಒಳಗೆ ಬಂದ್ರೆ ಅಂತ ಆತರ. ಇಂಥ ಮಹಾಪಾಪ ಪಾಪೆ ಹಿಡಿದು ಏನಾಗ್ಬೇಕು ಕತಿ? ಪಾಪ ಪುಣ್ಯದ ಬಗ್ಗೆ ಎಷ್ಟು ಎಚ್ಚರ ಇರಬೇಕು. ನಾನು ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ, ಉತ್ತರ ಬೇಕಾಗಿದೆ, ಸಂಕೋಚ ಆಗುತ್ತೆ ಅಂತ ಹೇಳಿಬಿಟ್ಟಂತೆ. ಎಂಥ ಧರ್ಮರಾಜ, ಎಂಥ ಕೃಷ್ಣ ಈ ಮಧ್ಯೆ. ಧರ್ಮರಾಜ ನೀವು ಭಾರಿ ಸಂಕೋಚ ಆಗುತ್ತಾ, ಯೋಚನೆ ಮಾಡಬೇಡ, ನಾನು ಬರ್ತೇನೆ ಬಾ ಹೋಗೋಣ ಅಂತ ಹೇಳಿದ್ದೀನಿ. ಯಾರು ಬರ್ತಾರೆ ಇದಕ್ಕೆಲ್ಲ? ಆಸ್ಪತ್ರೆಗೆ ಹೋಗಿ ಹೋಗಿಬರ್ಲಿಕ್ಕೆ ಸಾಕು, ನಮ್ಮ ಜೊತೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಧರ್ಮರಾಜ ಹೋಗ್ತಿದ್ದ, ನಿನ್ನ ಜೊತೆ ನಾನು ಬರ್ತೇನಯ್ಯ. ಕೃಷ್ಣಗೇನು ವಿಚಾರ ಈ ಮಧ್ಯೆ? ಅನಂತ ಕೋಟಿ ಬ್ರಹ್ಮ ಹುಡುಗರು ಟಿ ಡಿ ಆರ್ ಸಿಗ್ತದೆ ಕೊನೆಪಕ್ಷ, ಜೊತೆಗೆ ಹೋದ್ರೆ ಏನೋ ಸಿಕ್ಕಾರ ಸಿಗಬಹುದು. ಆ ಕೃಷ್ಣನ್ ಏನ್ ಸಿಗಬೇಕಾಗಿದೆ? ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ ಭಗವದ್ಗೀತೆ. ನನಗೆ ಏನಾಗಬೇಕಾಗಿದೆ ಅರ್ಜುನ, ನನಗೆ ಏನ್ ಹೋಗ್ಬೇಕಾಗಿದೆ? ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಇವತ್ತು ನಾನು ದೊಡ್ಡವನಾಗಿದ್ದೇನೆ, ಜನ ತಿಳ್ಕೊಂಡಿದ್ದಾರಲ್ಲ, ನಾನು ಮಾಡಿದ್ರೆ ಅವ್ರು ಮಾಡ್ತಾರೆ ಅಂತ ತೋರ್ಕೆಕ್ಕಿಂತ ಮಾಡ್ತೇನೆ ಅಷ್ಟೇನ, ಹೊರತು ನನಗೆ ಬೇಕು ಅಂತ ನಾನು ಮಾಡೋದಿಲ್ಲ. ಭಗವದ್ಗೀತೆ ಕೃಷ್ಣನ ಮಾತು, ಕೃಷ್ಣ ತಾನು ಯಾಕೆ ಮಾಡಿದ ತಾನೇ ಹೇಳ್ತಾರೆ. ನಾನು ಏನನ್ನು ಮಾಡಿದ್ದೇನೆ ಅದೆಲ್ಲ ಲೋಕ ಶಿಕ್ಷಣಕ್ಕೆ ಮಾಡಿದ್ದೇನೆ ಹೊರತು ನನಗದರಿಂದ ಆಗಬೇಕಾದ್ದು ಏನೂ ಇಲ್ಲ. ನ ಕರ್ಮಣ ವರ್ಧತೆ ನೋ ಕನೀಯಾನ್, ಪರಮಾತ್ಮನಿಗೆ ಯಾವುದರಿಂದನೂ ಏನೂ ಆಗಬೇಕಾಗಿಲ್ಲ, ಮಾಡೋದ್ರಿಂದ ಏನೂ ಹೋಗಬೇಕಾಗಿಲ್ಲ, ಬಿಡೋದ್ರಿಂದ. ಆದರೂ ತಾನು ಹೊರಟಂತೆ ಧರ್ಮರಾಜ, ಧರ್ಮರಾಜನ ಹಿಂದೆ ಭಗವಂತ ಹೊರಡ್ತಾನೆ. ಅದಕ್ಕೆ ಇಷ್ಟೆಲ್ಲ ಸಹಾಯ ಯಾರಿಗೆ ಮಾಡ್ತಿದ್ದಾನೆ ಕೃಷ್ಣ? ಧರ್ಮರಾಜನಿಗೆ ಮಾಡ್ತಾನೆ. ನಾವು ಧರ್ಮಿಷ್ಠರಾದ ಇಷ್ಟೆಲ್ಲ ಭಗವಂತ ಅನುಕೂಲ ಮಾಡಿಕೊಡ್ತಾನೆ. ಜೊತೆಗೆ ತಾರೆ ಭಗವದ ಜನ ಮುಂದೆ ನೀನವರ ಹಿಂದೆ, ಅದಕ್ಕೆ ದಾಸರು ಕೊಂಡಾಡ್ತಾರೆ. ಅರ್ಜುನ ಧರ್ಮರಾಜ ಹೊರಡು, ನಾನು ಬರ್ತೇನೆ ಅಂತ ಹೇಳಿದಾಗ ಆಗ ಸ್ವಲ್ಪ ಧೈರ್ಯ ಬಂತು. ಪ್ರೋಗ್ರಾಮ್ ಫಿಕ್ಸ್ ಮಾಡಿ ನಾಳೆ ಬೆಳಿಗ್ಗೆ ಹೋಗಬೇಕು ಅಂತ ತಯಾರಾಯ್ತು. ನಾಳೆ ಬೆಳಿಗ್ಗೆ ಹೋಗಬೇಕು ತೀರ್ಮಾನ ಮಾಡಿಕೊಂಡಿದ್ದಾರೆ. ಅಲ್ಲಿ ಹೊಸ ವಾತಾವರಣ, ಕೃಷ್ಣ ಬೇಗದ್ದಂತೆ, ಕೃಷ್ಣ ಮಲಗಿದ್ರತಾನೆ ಹೇಳಕ್ಕೆ ಈ ಮಧ್ಯೆ ಲೋಕದೃಷ್ಟಿ ಅವರು ಬೇಗದ್ದ ಸಡಗರ ತೋರಿಸ್ತಾರೆ. ಭಾರಿ ಸಡಗರ ಕೃಷ್ಣನದು, ಬೇಗದ್ದು ಬಿಟ್ಟು ಬೇಗ ಸನ್ಯಾವನ್ನು ಎಲ್ಲ ಬೇಗ ಬೇಗ ಮಾಡಿಬಿಟ್ಟು ಧ್ಯಾನ ಅದರಲ್ಲಿ ಧ್ಯಾನ ಮಾಡಿದ್ ಕೃಷ್ಣ ತನ್ನನ್ನೇ ತೋರಿಸ್ತದೆ. ಯಾವುದನ್ನು ಬಿಡಬಾರದು, ನಾವು ನಮ್ಮ ಜೀವನದ ಅತ್ಯಂತ ಅನಿವಾರ್ಯವಾದ ಭಾಗಗಳಾದ್ದರಿಂದ ಅದರ ಬರೀ ಮೋಸಿ ಎಕ್ಸೈಸ್ ಬಿಡೋದಿಲ್ಲ, ಜಾಗಿಂಗ್ ಬಿಡೋದಿಲ್ಲ, ಸಂಧಾನ ಬಿಟ್ಟುಬಿಟ್ಟಿರ್ತಾರೆ ಪುಣ್ಯಾತ್ಮ. ಯಾವ್ದೇ ಎಕ್ಸೈಸ್ ಮಾಡಿದ್ದು ಮಾಡಿದ್ದು ಮಾಡ್ತಾ ಮಾಡ್ತಾ ಆಚಲ ಹೋಗ್ಬಿಡ್ತಾರೆ ಎಷ್ಟೋ ಸಲ. ಸಂಧಾನ ಮಾಡಿ ಆಚಲ ಆದವರಿಲ್ಲ, ಆದ್ರೆ ಇವತ್ತು ಇದನ್ನ ಜಾಗಿಂಗ್ ಹೋದ್ರೆ ಹೋಗ್ತಾ ಹೋಗ್ತಾರೆ ಹೋಗ್ಬಿಡ್ತಾರೆ, ಪರ್ಮನೆಂಟ್ ಮತ್ತೆ ಬರೋದಿಲ್ಲ ವಾಪಸ್. ಅಂದ್ರೆ ಯಾವುದನ್ನ ಶಾಸ್ತ್ರ ಹೇಳಿದೆ ಅದನ್ನು ಬಿಟ್ಟು ಬಿಡ್ತಾರೆ, ತೋಚಿದ್ದನ್ನು ಮಾಡ್ತಾರೆ. ಕೃಷ್ಣ ಹೇಳ್ತಾನೆ ಧ್ಯಾನಾದಿಗಳನ್ನು ಬಿಡಬೇಡಿ, ಅತ್ಯಂತ ತಾರಕವಾದದ್ದು. ಸ್ವತಃ ತಾನೇ ಆತ್ಮಾನನೇವ ದಧ್ಯವು, ತನ್ನನ್ನೇ ತಾನು ಧ್ಯಾನ ಮಾಡುತ್ತಾನೆ ಅಂತ. ಉಳಿದವರೆಲ್ಲ ತಮ್ಮನ್ನು ಧ್ಯಾನ ಮಾಡಬಾರ್ದು, ದೇವರನ್ನು ಧ್ಯಾನ ಮಾಡಬೇಕು. ಈ ಮತ್ತೆ ದೇವರನ್ನು ಧ್ಯಾನ ಮಾಡಬೇಕು. ಸ್ವತ್ವಾವಿಷ್ಟು ಸಮುತ್ಥಾಯ, ಎಲ್ಲ ಧ್ಯಾನ ಮಾಡಿ ತಾರಕನಲ್ಲಿ ಧಾರಕ ರಥ ತಯಾರಾಗಲಿಲ್ಲ ಇನ್ನು ಅವಸರ, ಅರ್ಜೆಂಟ್ ಕಾರ್ಯದಲ್ಲಿ ಸಿನಿಮಾ ಹೋಗಿರುತ್ತೆ, ಅರ್ಜೆಂಟ್ ತಾಪ ಇವರಿಗೆ ಭಕ್ತನ ತೋಳಿ ಭಗವಂತನಿಗೆ ಅರ್ಜೆಂಟ್, ಇನ್ನು ತಯಾರಾಗಲಿಲ್ವಾ? ಇಲ್ಲ ತಯಾರಾಗಿದ್ದೀರಿ ಇಟ್ಟಂತೆ. ಸರಸರತರ ಧರ್ಮಾದರ ತಗೊಂಡಂತೆ, ಧರ್ಮರಾಜ ಇನ್ನು ತಯಾರಾಗಲಿಲ್ಲ ನೀನಿನ್ನು ಕೂಡ ಅಂತ ಕೇಳಿದ್ದೀನಿ. ಧರ್ಮಾದರಿಂದ ಏಕೆ ಕೃಷ್ಣನೇ ಫಾಸ್ಟ್ ಅಂತ ಹೇಳಿ, ಕೃಷ್ಣ ಮಾಡಿ ಮಾಡಿಸುವ ಅಂತ ಅದಕ್ಕೆ ಕರೀತಾರೆ. ಪರಮಾತ್ಮ ಆಡಿ ಆಡಿಸ್ತಾನೆ, ಮಾಡಿ ಮಾಡಿಸ್ತಾನಂತೆ. ಇನ್ನೂ ಆಗಿಲ್ಲ ನಿನಗೀಗ, ಈ ಭೀಷ್ಮರಥ ಹೋಗೋದಕ್ಕೆ ಇಷ್ಟ ಅಡಾರ ಅಂತ ಕೇಳಿದಾಗ ಧರ್ಮರಾಜ ಬಂದಿರಂತೆ. ಎಲ್ಲ ಬರ್ತಾರೆ ಧರ್ಮ, ಈ ಕಡೆ ಕೃಷ್ಣ ಬಂದ, ಆ ಕಡೆಗೆ ಭೀಮ ಬರ್ತಾನೆ. ಇದು ಎಷ್ಟು ಪುಣ್ಯ ಆತನಿಗೆ, ಈ ಕಡೆಯಿಂದ ಹರಿ, ಆ ಕಡೆಯಿಂದ ವಾಯು. ಹರಿವಾಯುಗಳ ರಕ್ಷಣೆ ಧರ್ಮರಾಜನಿಗೆ ಎಷ್ಟು ಸುಖನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆತನ ಜೀವನದ ಪರಮಾವಧಿ ಅದನ್ನು ತೋರಿಸ್ತಾನೆ. ಈಗ ನಮ್ಮ ಪ್ರಶ್ನೆ ಏನಾದರೂ ಇದ್ದು ಅದು ಕೇಳೋ ಬುದ್ಧಿ ನಮಗಿದ್ರೆ ದೇವರು ಹೇಗೆ ಯೋಗ ಮಾಡಿಸ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಉದ್ದೇಶಕರನ್ನು ಕೊಟ್ಟೇ ಕೊಡುತ್ತಾನೆ. ಎಲ್ಲ ತಯಾರಾದರೂ ಯುದ್ಧಕ್ಕೆ ಆ ದೊಡ್ಡ ಸೈನ್ಯ ಹೋಗಿತ್ತಲ್ಲ, ಇವತ್ತು ಕೇಳಲು ದೊಡ್ಡ ಸೈನ್ಯ ಹೋಗ್ತಾ ಇತ್ತು. ಆತನ ಪ್ರತಿಯೊಬ್ಬರು ಹೋಗ್ತಾ ಇದ್ದಾರೆ, ಸೈನಿಕರ ಸಮೇತ ಹೋಗ್ತಾ ಇದ್ದಾರೆ. ಇದು ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಮತ್ತೆ ಮಠಮಾನ್ಯಗಳಲ್ಲಿ ಪ್ರವಚನವಾದರೆ ಮಠದವರು ಯಾರು ಕೇಳೋದೇ ಇಲ್ಲ, ಎಲ್ಲ ಹಟ್ಟಿ ಹೊಡೆತ ಕೂತಿರ್ತಾರೆ. ಹೋಗ್ಬಿಟ್ಟೆ ಇನ್ನು ಮುಗಿಲಿಲ್ಲ, ಹಣೆ ಬಾರ ಇಷ್ಟ ಇಷ್ಟ ಪ್ರಾರಂಭಿಸೋದಿಲ್ಲ ಅಂತ ಬೇಕಂತ ಕೂತಿರ್ತಾರೆ ಹೊರತು ಕೇಳೋದೇ ಇಲ್ಲ. ನಮಗೆಲ್ಲ ಅರ್ಥ ಮೋಚಕ್ಕೆ ಹೋಗ್ಬಿಟ್ಟೆ ತಗೊಂಡ್ಬಿಡ್ತಾರೆ. ಅಲ್ಲಿನೇ ಮೋಚಕ್ಕೆ ಹೋಗಿದ್ದೇವೆ, ದೇವರಿಗೊಂದು ಕೆಲಸ ಇಲ್ಲ, ಇವ್ರಿಗೊಂದು ಕೆಲಸ ಇಲ್ಲ, ಸುಮ್ಮನೆ ಡಿಲೇ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಅವೇಲ್ ಮಾಡ್ಕೋಬೇಕಲ್ಲ, ಜನ್ಮದ ಭಾಗ್ಯ ಅದು ಒಂದು ಎಲ್ಲಿ ಸಿಗುತ್ತೆ? ಆ ರೀತಿ ಮಠದವ್ರು ಕೇಳೋ ಅಭ್ಯಾಸ ಮಾಡಲಿ, ಮೋಸ ಅನ್ಯಾಯ ಆಗೋದೇ ಇಲ್ಲ. ಆಗ ಅವ್ರು ಕೇಳೋದಿಲ್ಲ, ಆದ್ರಿಂದ ಅವ್ರಿಗೆ ನ್ಯಾಯ ಮಾಡೋ ಬುದ್ಧಿ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಬರೀ ತಪ್ಪುಗಳ ಸುರಿಬಳೆ ಮಾಡಿಬಿಡ್ತಾರೆ, ಜನಕ್ಕೆ ಅಸಹ್ಯವರಾಗಿಬಿಡುತ್ತಾರೆ. ಇವತ್ತು ಅವರು ಬದಲು ಕೇಳಬೇಕು, ಇಲ್ಲ ಕೇಳಿದವ್ರು ಅಪಾಯಿಂಟ್ ಮಾಡಬೇಕು. ಕ್ವಾಲಿಫಿಕೇಶನ್ ಭಾಗವತ ಕೇಳಿದ್ಯಾ, ಹಾಗೆ ಕೆಲಸಪ್ಪ. ನೀರು ತರಲಕ್ಕೂ ಭಾಗವತ ಓದಿರ್ಬೇಕು, ಇವತ್ತು ಕಸ ಬೆಳೆಯಲಿಕ್ಕೂ ಭಾಗವತ ಓದಿರ್ಬೇಕು. ಇದು ಬೇಕಾದ ಕಸ ಬೆಳೀತಾನೆ. ಭಾಗವತ ಓದಿದ್ರೆ ಪೂಜೆ ಅಂತ ಬೆಳೀತಾರೆ. ಗೃಹ ಕರ್ಮವ ವ್ಯಾಸರದಲ್ಲಿ ಪರಮೋತ್ಸಾಹದಲ್ಲಿ ಮಾಡುತ್ತಾ ಮೂರ್ಜಗದ ಮಹಿತರ ಸೇವೆ ಇದೆಂದು ಕೋವಿದರ ಹೆಗ್ಗದವ ಕಾಯುವುದೇ ಫಲವಿದು ಬಾಳದುದಕ್ಕೆ. ಶ್ರೀ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಇವತ್ತು ನಮ್ಮಲ್ಲಿ ಕ್ವಾಲಿಫಿಕೇಶನ್, ಎಲ್ಲದೂ ಕ್ವಾಲಿಫಿಕೇಶನ್ ಬೇಕು. ಮಠಕ್ಕೆ ಸೇರಲು ಕ್ವಾಲಿಫಿಕೇಶನ್ನೇ ಬೇಡ. ಯಾವ ಮಠಕ್ಕೆ ಬೇಕಾದ್ರೂ ಹೋಗ್ಬಿಟ್ಟೆ ಬಂದು ಓದು, ಅದು ಸಾಕೇ ಸಾಕು. ಏನಿಲ್ಲ, ವೇಷ ಹಾಕೊಂಡ್ರೆ ಮುಗಿತಷ್ಟೇ. ಯಾವ ಮಂತ್ರನೂ ಬರಬೇಕಾಗಿಲ್ಲ. ಎಷ್ಟೋ ತರ ರಾಯರ ಮಠಗಳಲ್ಲಿ ರಾಯರ ಪೂಜಾರಿ ರಾಯ ಸ್ತೋತ್ರವೇ ಬರಬಲ್ಲ ಅಂತ ಪೂಜಾರಿ ಇರ್ತಾರೆ. ತಪ್ಪು 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 ಹೇಳ್ತಿರ್ತಾರೆ. ಬಿಟ್ಟರೆ ಗಾಬರಿ ರಾಯರಲ್ಲಿ ಇರ್ಲಕ್ಕೆ ಸಾಧ್ಯನೇ ಇಲ್ಲ, ಅಷ್ಟಪ್ಪ ಹೇಳ್ತಿರ್ತಾರೆ. ಪಾಪ ಅವ್ರ ನೋಡಿದ್ರೆ ಅಂತ ವಿದ್ವಾಂಸರು, ಸಾಲಂಕಾರದ ಕಾವ್ಯ ನಾಟಕ ಕಲಾ ಕಾಣಾದ ಕಾತ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಇವ್ರು ನೋಡಿದ್ರೆ ಏಳು ಬಾಟ್ಲು ಮನುಷ್ಯ ಇವ್ರು ಆಗಿರ್ತಾರೆ. ಎಷ್ಟೋ ಜನಗಳಿಗೆ ಸ್ಮೋಕಿಂಗ್ ಮಾಡೋ ಜನಗಳು ಮಹಾನುಭಾವರಿದ್ದಾರೆ ಎಷ್ಟೋ ಕಡೆ. ಇದನ್ನ ಹೇಳ್ತಿರೋದು ಯಾರನ್ನೋ ಬೈಲಕ್ಕಲ್ಲ, ನಮ್ಮ ಅವ್ಯವಸ್ಥೆ ಹೇಗಿದೆ ಅಂತ ಹೇಳಬೇಕಷ್ಟೇ. ಇವತ್ತು ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ ಮಾಡದೆ ಹೋದ್ರೆ ಹೇಗೆ ಉದ್ಧಾರ ಆಗ್ತಾರೆ? ನಮ್ಗೆ ಯಾರು ಬರ್ತಾರೆ, ಆಚಾರ್ಯ ಮಠ ಶುರು ಮಾಡಿದ್ದೇವೆ, ಅರ್ಚಕರೇ ಇಲ್ಲ, ಯಾರು ಅರ್ಚಕರು ಬೇಕಲ್ಲ ಅಂತ ಕೇಳಿದ್ರು. ಯಾರು ಬೇಕು, ಯಾರ್ದಾರು ಕಳಿಸಿ ಅಂತ ಕೇಳಿ ನೋಡಿ, ಯಾರ್ದಾರು ಕಳಿಸಿ. ಇಷ್ಟು ಕೇರ್ಲೆಸ್ ಆಗಿದ್ರೆ ಗತಿಯರಿ ಇವತ್ತು ಸ್ಕೂಲ್ ಲೆಕ್ಚರ್ ಬೇಕಲ್ಲ, ಯಾರಾದ್ರೂ ಕಳಿಸಿ ಅವ್ರು ಗತಿಯರಾಗುತ್ತೆ. ಈಗ ಯಾವ ಪೋಸ್ಟ್ ಖಾಲಿ ಇರುತ್ತೋ ಕ್ವಾಲಿಫಿಕೇಶನ್ ಕಳಿಸ್ತಾರೆ. ಯಾರಾದ್ರೂ ಕಳಿಸಿ ಅಂತ ಕೇಳಿದ್ರೆ ಅದಕ್ಕಿಂತ ಹುಚ್ಚುತನ ಬೇಕಾ? ಈ ಮಧ್ಯೆ ಹಾಗೆಲ್ಲ ಕಳಿಸಕ್ಕಾಗೋದಿಲ್ಲ. ಯಾರು ಫ್ರೀ ಇದ್ದ ಕೆಲಸ ಇದ್ದರೂ ಕಳಿಸ್ಕೊಡ್ತಾರೆ. ಅವ್ರೇನ್ ಮಾಡ್ತಾನೆ ಅವನು, ಈ ಕೆಲಸ ಮೊದಲೇ ಕೆಲಸ ಇಲ್ಲ ಅಂತ ರೆಸ್ಪಾನ್ಸಿಬಿಲಿಟಿ ಕೂಡ ಇಲ್ಲ. ಅಂಥವನ್ನು ಕಳಿಸಿ ಏನ್ ಮಾಡ್ತಾನೆ? ಒಳ್ಳೆ ಅರ್ಹ ವ್ಯಕ್ತಿಯಾಗಿರ್ಬೇಕು, ದೇವರ ನಂಬಿಕೆ ಇರಬೇಕು. ಬೇಸಿಕಲಿ ಕೊನೆ ಪಕ್ಷ ದೇವಸ್ಥಾನಕ್ಕೆ ಮಠ ಕೊಡೋದು ಮಿನಿಮಮ್ ರಿಕ್ವೈರ್ಮೆಂಟ್ ದೇವರ ನಂಬಿಕೆ ಬೇಕು. ಸ್ವತಃ ನಾಸ್ತಿಕ ಅಲ್ಲಿದ್ದರೆ ಯಾವ ಮಠ ಉದ್ಧಾರ ಆಗ್ತದೆ? ಇದೆಲ್ಲ ಅರ್ಥ ಮಾಡಿ ಧರ್ಮರಾಜನ ಬಗ್ಗೆ ಯಾತ ಪ್ರಸಂಗ ರೀತಿ ಬಂತು ಅಂದ್ರೆ ಇಡೀ ಸೈನ್ಯ ಸಮೇತ ಹೋಗ್ತಾರೆ. ಅವರೆಲ್ಲರಿಗೂ ಜ್ಞಾನ ಬರಬೇಕು. ಮತ್ತೆ ಕೇಳೋದು ಒಬ್ಬ ಉಪಯೋಗ ಮಾಡ್ಕೊಂಡು ಎಷ್ಟು ಜನ ನೋಡಿದ್ರೆ ಅದನ್ನ ಅಷ್ಟು ಮಧ್ಯೆ ನದಿಗಳು ದಾಟಬೇಕಾಯ್ತಂತೆ ಹೋಗ್ಬೇಕಾದ್ರೆ. ಹಿಂದಿನ ಕಾಲಕ್ಕೆ ಕುರುಕ್ಷೇತ್ರದ ಇದ್ದಾರೆ ತಾನೇ ಅವರು. ಕುರುಕ್ಷೇತ್ರದಲ್ಲಿ ಬಿದ್ದಿರೋದು ಹಸ್ತಿನಾಪುರದಿಂದ ಕುರುಕ್ಷೇತ್ರಕ್ಕೆ ಹೋಗ್ಬೇಕು ಅವರು. 60 ಮೈಲು ದೂರ ಇದೆ, ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ದೂರ ಅಲ್ಲ ಅದು. ಸುಮಾರು 60 ಮೈಲಷ್ಟು ದೂರ ಹೋಗ್ಬೇಕಾಗಿ, 100 ಕಿಲೋಮೀಟರ್ ಹೆಚ್ಚು ಕಡಿಮೆ ಅಷ್ಟೂ ಹೋಗ್ಬೇಕಂದ್ರೆ ನದಿಗಳು ಕ್ರಾಸ್ ಮಾಡಬೇಕಾಯ್ತಂತೆ. ಅದೆಲ್ಲ ಅಷ್ಟು ಸೈನ್ಯಗಳ ಸಮೇತ ನದಿಯನ್ನ ದಾಟಿಕೊಂಡು ಭೀಷ್ಮರ ಹತ್ರ ಹೋಗ್ತಾರೆ. ಅಲ್ಲಿ ದೊಡ್ಡ ಸಮಸ್ಯೆ. ಭೀಷ್ಮರ ಹತ್ರ ಹೋದ್ರೆ ಧರ್ಮರಾಜ ನಾಪತ್ತೆ ಹಿಂದೆಲೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಮುಂದೆ ಬರ್ತಾನೆ ಇಲ್ಲ. ಎಲ್ಲಿ ಧರ್ಮರಾಜ ಪಕ್ಕನೇ ಇಲ್ಲ. ಕೇಳ್ತಾರೆ, ಯಾಕೆ ಸರ್ವಾಜ ಬಾ ಅಂತ ಕೇಳಿದ್ರೆ, ಇಲ್ಲ ನನ್ನ ಹತ್ರ ಹೋಗಕ್ ಆಗೋದಿಲ್ಲ ಅಂತ ಹೇಳಿದೆ ಅಂತಪ್ಪ. ಅವ್ರ ಮುಖ ಹೇಗೆ ನೋಡ್ಬೇಕು ನಾನು, ಇಷ್ಟೊತ್ತು ಹೇಗೆ ಬರಬೇಕು ಅನ್ಕೊಂಡಿದ್ದ, ಹೇಗೆ ಹೋಗ್ಬೇಕು ನಾನೀಗ, ಹೇಗೆ ಅವ್ರು ಮಾಡಿ ನೋಡ್ಲಿ, ನಾನು ನನ್ನ ಕೈ ಸಾಧ್ಯವಾಗೋದಿಲ್ಲ, ಅವ್ರನ್ನ ಸ್ಥಿತಿಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮನ್ನು ಕೊಂದಿದ್ದು ಸರಿಯಾ ಅಂತ ಕೇಳೋ ತಪ್ಪು ತೀರ್ಮಾನ ಮಾಡ್ಕೊಂಡಿದ್ದಾರೆ ಪಾಪ. ಸರಿ ಅಂತ ಹೇಗೆ ಕೇಳೋದು ನಾನೀಗ, ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಕೃಷ್ಣ ಕರ್ಕೊಂಡು ಬಂದಂತೆ ಮುಂದಕ್ಕೆ. ಕರ್ಕೊಂಡು ಬಂದು ಭೀಷ್ಮರ ಹತ್ರ ನಿಲ್ಲಿಸ್ತಾನೆ. ಭೀಷ್ಮರ ಧರ್ಮರಾಜನ್ ನೋಡೋದಿಲ್ಲ, ಕೃಷ್ಣ ಬಂದಿದ್ದು ನೋಡಿ ಏನ್ ಆನಂದವೋ ಅವರಿಗೆ. ಸ್ತೋತ್ರ ಮಾಡಿ ಶುರು ಮಾಡ್ಬಿಡ್ತಾರೆ ಕೃಷ್ಣನನ್ನ. ಅತಿ ವಿಚಿತ್ರ ಸ್ತೋತ್ರ ಮಾಡ್ತಾರೆ, ಅದಕ್ಕೆ ಭೀಷ್ಮ ಸ್ತವರಾಜ ಅಂತ ಹೆಸರು. ಭೀಷ್ಮರ ಆಗ ಮಾಡಿದ ಸ್ತೋತ್ರ. ಕೃಷ್ಣ ಬಂದಿದ್ದಾನೆ, ಭೀಷ್ಮರ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅಲ್ಲಿ ಬರೋ ಶ್ಲೋಕ ಇದು. ಪ್ರತಿನಿತ್ಯ ಸಂಧ್ಯಾವನಿಷ್ಠ ಬರೋ ಶ್ಲೋಕ ಆಗಿದೆ. ಅಲ್ಲಿ ಬರೋ ಶ್ಲೋಕ ಯಾತಕ್ಕೆ ಹಾಕಿದ್ದಾರೆ ಅಂದ್ರೆ, ಒಂದು ಶ್ಲೋಕ ಆದ್ರೆ ಭೀಷ್ಮ ಸ್ತವರಾಜದ್ದು ಹೇಳಿ ಅಂತೇಳಿ, ಸಂಧ್ಯಾವನ ಕಾಲಕ್ಕೆ ಒಂದಾದ್ರೂ ಹೇಳಿ ಅಂತೇಳಿ. ಇದ್ರೆ ಅದನ್ನ ಸಂಧಾನ ಬಿಟ್ಟು ಅಹಿಂದ ಹೇಳ್ತಾನೆ ಮಧ್ಯ ಪಾಪ. ಸಂಧಾನ ಸರಿಯಾಗಿ ಒಂದು ಮಾಡಿ ಭೀಷ್ಮಸ್ತವರಾಜ ಹೇಳಿದಾಗ ಆಯ್ತವನು. ಕೊನೆಗೆ ನಮೋಸ್ತನಂತಾಯ ಸಹಸ್ರ ಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೇ ಸಹಸ್ರ ನಾಮನೆ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ವಿಷ್ಣು ಸಹಸ್ರ ಹೇಳಿದಾಗಾಯ್ತ. ಒಂದು ಸಂಧ್ಯಾವನ್ನೇ ಮಾಡಿದ್ರೆ ಎಷ್ಟು ವಿಷಯ ಬಂದಿರುತ್ತೆ ಗೊತ್ತು? ಸರಿಯಾದ ಸಂಧ್ಯಾವನ್ನೇ ಮಾಡಿದ್ರೆ ಭಾರಿ ಅರ್ಜೆಂಟ್ ಇದೆ. ಸಂಧ್ಯಾವನ್ನೇ ಒಂದು ಮಾಡಿ ಎಷ್ಟು ವಿಷಯ ಕವರ್ ಆಗಿರುತ್ತೆ ನೋಡಿ. ಅದರೊಳಗೆ ಎಲ್ಲ ದೇವತೆಗಳ ಪ್ರಾರ್ಥನೆ, ದೇವದೇವನಾದ ಪರಮಾತ್ಮನ ಪ್ರಾರ್ಥನೆ, ಸೂರ್ಯನಿಗೆ ಅರ್ಘ್ಯ, ಸೂರ್ಯಾಂತರ್ಗತ ಭಗವಂತನ ಆರಾಧನೆ, ಗುರು ಹಿರಿಯರಿಗೆ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಎಷ್ಟು ಹೇಳ್ತೇವೆ ಅದರೊಳಗೆ ನಾವು. ಇಂದ್ರಾಯ ನಮಃ, ಎಲ್ಲ ದಿಕ್ಪಾಲಕ ನಮಸ್ಕಾರ ಮಾಡ್ತೇವೆ. ಎಷ್ಟು 10 ನಿಮಿಷದಲ್ಲಿ ಮಗುವುದು ಎಲ್ಲ ಕೂಡ ಸರಿಯಾಗಿ ಬಾಯಿ ಬಂತು ಅಂದ್ರೆ 10 ನಿಮಿಷದಲ್ಲಿ ಇಡೀ ನಮ್ಮ ಜೀವನದಲ್ಲಿ ಕೆಡಕೆ ಆಗಬಾರದು ಅಂತ ಒಂದು ಪ್ರಾರ್ಥನಾ ಮಂತ್ರವೇ ಸಂಧ್ಯಾವಂದನೆ. ಸಂಧ್ಯಾವಂದನೆ ಅಂದ್ರೆ ಏನೋ ಅಲ್ಲ, ಇಡೀ ನಮ್ಮ ಜೀವನದ ಸರ್ವ ರೀತಿಯ ಉದ್ಧಾರಕ್ಕೆ ರಾಜ ಮಾರ್ಗ ಅದು. ಯಾವ ಕಾಲಕ್ಕೂ ಬೆಳಕು ಸಾಧ್ಯ ಇರುವತ್ತು. ಇವತ್ತು ಹೇಳ್ತಾರೆ ಪ್ರೇಯರ್ ಅಂದ್ರೆ ಭಾರಿ ಇಂಪಾರ್ಟೆಂಟ್ ಇವತ್ತು ಹೇಳ್ತಾರೆ. ಆದ್ರೆ ಇವತ್ತು ನಮ್ಮ ಇದನ್ನ ಗೊತ್ತೇ ಇಲ್ಲ. ಪ್ರೇಯರ್ ಯಾವ್ದು ಹೇಳ್ಕೊಳ್ಳಿದ್ದು, ಯಾವ್ದಾವ್ ಕಲಿಸ್ಕೋಬೇಕು? ಸಂಧ್ಯಾವಂದಕ್ಕಿಂತ ದೊಡ್ಡ ಪ್ರೇಯರ್ ಯಾವ್ದಿದೆ ಅದನ್ನ ಮಾಡಿ ಉಳಿದ ಜನರ ಆಮೇಲೆ ಮಾಡಿ. ಅದು ಬಿಟ್ಟು ಏನ್ ಮಾಡಿದ್ರು ಜನ ಒಪ್ಪೋದಿಲ್ಲ. ರಾಯರ ಸ್ತೋತ್ರ ಅಷ್ಟೋತ್ತರ ಸಾಧನೆ ಮಾಡಿ ಸಂಧ್ಯಾವನೆ ಮಾಡಿಲ್ಲ. ರಾಯರ ಅಟೆಂಡೆನ್ಸ್ ರಿಜಿಸ್ಟರ್ ಎನ್ರೋಲ್ಮೆಂಟ್ ಇಲ್ಲ, ಅದಕ್ಕೆ ಎಲ್ಲ ಕ್ಯಾನ್ಸಲ್ ಇದ್ದಾಗ ಲೆಕ್ಕ ಮಾಡೋದಿಲ್ಲ. ಅವ್ರಿಗೆ ಅಕ್ಸೆಪ್ಟೇ ಮಾಡೋದಿಲ್ಲ ಅದನ್ನ. ಅವರು ಕೌಂಟ ಶಿಷ್ಯ ಅಂತ ಕೌಂಟೇ ಮಾಡೋದಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ, ಕುರಿಯಾದ ಅನ್ಯತ್ ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ. ಏನು ಮಾಡಲಿ ಏನು ಬಿಡಲಿ ಸಂಧ್ಯಾವಂದನೆ ಮಾಡಲೇಬೇಕು. ಅದೆಲ್ಲ ಸೇರಿಸಿದ್ದಕ್ಕೆ ಅಷ್ಟು ಮಹತ್ವ ಬಂತು. ಎಷ್ಟೇ ಕ್ಷೀರೆ ಹೇಳ್ತಾರೆ, ಕ್ಷೀರೇಣ ಸ್ಥಾಪಿತೆ ದೇವಿ ಚಂದನೇನ ವಿಲೇಪಿತೆ. ದುರ್ಗಾದೇವಿ ಸ್ತೋತ್ರ ಆಯ್ತು. ವಾಸನಾಥ್ ವಾಸುದೇವೋಸಿ ವಾಹಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ. ಕೃಷ್ಣನ ಸ್ತೋತ್ರ ಆಯ್ತು. ಎಷ್ಟು ವಿಷಯ ಬರುತ್ತೆ ಅದರೊಳಗೆ. ಸಂಧ್ಯಾವನ್ನೇ ಸಾಮಾನ್ಯ ಅಲ್ಲ. ಈ ಮಧ್ಯೆ ಅದನ್ನು ಮಾಡೋದಕ್ಕೆ ಎಷ್ಟು ನಿಷ್ಠೆಯಿಂದ ತೋರಿಸ್ತೇವೆ ಅಷ್ಟು ಒಳ್ಳೆಯದು. ಅದರಲ್ಲಿ ಮಂತ್ರ ಸೇರಿಸಿದ್ದಾರೆ. ಸ್ತೋತ್ರ ವಾರ್ತಾ ವಿಷಣ್ಣಾಹ ಶಿಥಿಲಾಶ್ಚ ಭೀತಾಹ ಘೋರೇಶು ಚ ವ್ಯಾಧಿಷು ವರ್ತಮಾನಾಹ ಸಂಸ್ಕೃತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖಾಹ ಸುಖಿನೋ ಭವಂತಿ. ಇದು ಭೀಷ್ಮ ಸ್ತವರಾಜದ ಮಾತಿರುವುದು. ಕೃಷ್ಣರ ಸ್ಮರಣೆ ಮಾಡಿದ್ರೆ, ಆತನ ಸ್ತೋತ್ರ ಮಾಡಿದ್ರೆ ಎಷ್ಟು ಜನ ಉದ್ಧಾರವಾಗ್ತಾರೆ ಗೊತ್ತೇನು? ಆರ್ತಾಹ ವಿಷಣ್ಣಾಹ ಶಿಥಿಲಾಹ ಭೀತಾಹ ಘೋರೇಶು ಚ ವ್ಯಾಧಿಷು ವರ್ತಮಾನಾಹ. ಮಹಾಭಯ ಭಯಂಕರ ರೋಗಗಳು ಅದರಲ್ಲಿರೋರು, ಆರ್ತರು ದುಃಖಿಗಳು, ಶಿಥಿಲಾಹ ಬಹಳ ಹಣ್ಣನ್ನು ಮುದುಕರಾದವರು, ಭೀತಾಹ ಭಯಗೊಂಡವರು, ವಿಷಣ್ಣಾಹ ಚಿಂತೆಗೊಳಗಾದವರು, ಅವರೆಲ್ಲ ಕೂಡ ಸಂಸ್ಕೃತ್ಯ ನಾರಾಯಣ ಶಬ್ದ ಮಾತ್ರಂ. ನಾರಾಯಣ ಅಂತ ಹೆಸರು ಹೇಳ್ತಿರ್ಲಿಕ್ಕೇನೆ. ವಿಮುಕ್ತ ದುಃಖಾಹ ಸುಖಿನೋ ಭವಂತಿ. ಎಲ್ಲ ದುಃಖವನ್ನು ಕಳ್ಕೊಂಡು ಬಿಟ್ಟು ಸುಖಿಯಾಗಿದ್ದು ಬಿಡ್ತಾರೆ. ನಾರಾಯಣ ಒಂದು ಶಬ್ದ ಅಂತಿರ್ಲಿಕ್ಕೇನೆ ಎಲ್ಲ ದುಃಖ ಹೋಗುತ್ತೆ. ನಾರಾಯಣ ಅನ್ನೋದೇ ದುಃಖ ಅಂದ್ರೆ ಪರಿಚಯ ಆಗುತ್ತೆ ಅಷ್ಟೇ. ನಾರಾಯಣ ಅನ್ನೋದೇ ದುಃಖ, ದೇವರು ಅಂತ ಹೇಳೋದೇ ದುಃಖ ಅಂತ ಹೇಳಿದ್ರೆ ಅವನ ದುಃಖನೇ ಪರ್ಮನೆಂಟ್, ಬೇರೆ ಸಿಗೋಕೆ ಸಾಧ್ಯನೇ ಇಲ್ಲ. ದಿವ್ಯವಾದ ಸ್ತೋತ್ರವನ್ನು ಮಾಡುತ್ತಾರೆ. ಇನ್ನು ಹೇಳೋದಕ್ಕೆ ಹರಿಕಥಾಮೃತ ಸಾರದೊಳಗೆ ಘನ ಮಹಿಮ ಗಾಂಗೇಯ ಅನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೋಕ ಸರೋಣನೆ ಚಲಿಸುವ ಮನೆ ಮನೆಗಳಲ್ಲಿ. ಇದು ರೆಫರ್ ಮಾಡ್ತಾರೆ. ಘನ ಮಹಿಮ ಗಾಂಗೇಯ ಅನುತ, ಗಾಂಗೇಯ ಅಂದ್ರೆ ಭೀಷ್ಮ ಅಂತ ಗಂಗಾಪುತ್ರ, ಅವರು ಮಾಡಿದ ಗಾಯನವ ಕೇಳುತ್ತ ಭೀಷ್ಮ ಸ್ತವರಾಜವನ್ನು ಕೆಡುತ್ತಾ ಗಗನಚರ ವಾಹನ ದಿವವು ಕಸರ್ವಣವೆ ಚಲಿಸುವ ಮನೆ ಮನೆಗಳಲ್ಲಿ ಆ ಭೀಷ್ಮ ಸ್ತವರಾಜ ಸ್ತೋತ್ರಗಳನ್ನು ಹೇಳ್ತಾ ಇದ್ರೆ ಕೃಷ್ಣ ತನ್ನ ಭಕ್ತರಾದ ದೇವತೆಗಳ ಸಮೇತ ಗೃಹ ಪ್ರವೇಶ ಮಾಡಿಬಿಟ್ಟಿರ್ತಾನಂತೆ. ಒಳ್ಳೆಯ ಕಲ್ಯಾಣ ಮಾಡಲಿಕ್ಕೆ ಬರ್ತಾನಂತೆ. ಸಾಮಾನ್ಯರಲ್ಲ ಕೃಷ್ಣ, ಯಾರ ಕೆಲ ಯಾರು ಹೋಗ ಜನ್ಮದಲ್ಲೇ ಯಾರು ಹೊಗಳಿರೋದಿಲ್ಲ, ಯಾರು ಹೊಗಳಿ ಬಿಡ್ತಾರೆ ಖುಷಿಯೋ ಖುಷಿಯವನಿ ಅಂತೂ ನನಗೆ ಅವಳನ್ನು ಸಿಕ್ಕ ಅಂತ ಆನಂದ ಆಗಿಬಿಡುತ್ತೆ. ಕೃಷ್ಣ ಅಂಥವನಲ್ಲ, ಶ್ರುತಿ ಕಥೆಗಳಿಗೆ ಗೋಚರಿಸದ ಅಪ್ರತಿಹತ, ಎಂತ ಮಹಾಲಕ್ಷ್ಮಿಗೆ ಕೊಂಡಾಡಲಿಕ್ಕಾಗೋದಿಲ್ಲ ಅಂಥ ದೊಡ್ಡವರು. ಅಪ್ರತಿಹತ ಮಹೇಶ್ವರಿಯಾದ್ಯಕ್ಷಲ ಸದ್ಗುಣ ಗಣಾಂಭೋಧಿ, ಸದ್ಗುಣಗಣಗಳ ಮಹಾಸಾಗರ ಕೃಷ್ಣ. ಮಹಾಲಕ್ಷ್ಮಿ ದೇವಿ ಸತತ ಸ್ತೋತ್ರ ಮಾಡ್ತಾರೆ, ವೇದ ಮಂತ್ರಗಳನ್ನು ಸ್ತೋತ್ರ ಮಾಡ್ತಾರೆ. ಅಂತ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಕೇಳತಕ್ಕಂಥ ಪರಮಾತ್ಮ ಭೀಷ್ಮರಂಥವರ ಸ್ತೋತ್ರವನ್ನು ಕೇಳಿದ ಅಂತ ಹೇಳಿದರೆ ಏನು ಕರುಣಾನಿಧಿಯು ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಅನ್ನೋದು ನಿದರ್ಶನ ಆಗುವಂತ. ಹರಿಕಥಾಮೃತ ಸಾರದಲ್ಲಿ ಕೊಂಡಾಡ್ತಾರೆ ಎಂಬುದು ರೆಫರ್ ಮಾಡ್ತಾರೆ ಅಂತ ಬಹಳ ಇಂಪಾರ್ಟೆಂಟ್. ಘನಮಹಿಮ ಗಂಗೇಯ ನೂತ ಅಂತ ಭೀಷ್ಮರೆಲ್ಲ ಹೊಗಳ್ತಾ ಇದ್ದಾರಂತೆ. ಕೃಷ್ಣ ಸ್ತೋತ್ರವನ್ನೆಲ್ಲ ಕೇಳ್ತಾ ಇದ್ದಾನೆ. ಆ ಹೇಳ್ತಾನೆ ನೋಡಿರ, ಒಂದ್ ಕಡೆಗೆ ಕೃಷ್ಣ ಧರ್ಮರಾಜ ಉದ್ಧಾರ ಮಾಡಕ್ಕೆ ಹೋಗ್ತಾ, ಇನ್ನೊಂದ್ ಕಡೆ ಭೀಷ್ಮರ ಉದ್ಧಾರಕ್ಕೆ ಹೋಗ್ತಾ ಇದ್ದಾನೆ. ಭೀಷ್ಮರ ಉದ್ಧಾರಕ್ಕೆ ಹೋಗ್ತಾ ಇದ್ದಾನೆ, ಅವರಿಗೆ ದರ್ಶನ ಕೊಡಲಿಕ್ಕೆ ಹೊರಟಿದ್ದಾನೆ. ಭೀಷ್ಮರ ಬದುಕಿದ್ದೆ ಸಾರ್ಥಕವಾಯಿತು. ಅವತ್ತೇನಾದ್ರೂ ದೇಹ ಬಿಟ್ಬಿಟ್ಟಿದ್ರೆ ಕೃಷ್ಣ ಇಲ್ಲಿ ಬಂದಾಗ ನೋಡ ಯೋಗ ಬರ್ತಿತ್ತ ಅವರಿಗೆ. ಅದಕ್ಕೆ ಅವರು ಬದುಕಿದ್ದು ಬರೀ ಉತ್ತರಾಯಣ ಬರಲಿ ಅಂತ ಅಲ್ಲ, ಕೃಷ್ಣನ್ ನೋಡ ಭಾಗ್ಯ ಬರಲಿ ಅಂತ ಕಾದರು. ಅವ್ರು ಮಾಡಿದ ತಪಸ್ಸಿಗೆ ಕೃಷ್ಣ ತಾನ ಇದ್ದಲ್ಲಿಗೆ ಬರ್ತಾನೆ. ಭೀಷ್ಮರು ಎದ್ದು ಕೂಡ ಸ್ಥಿತಿಯಲ್ಲ ಇದ್ದ ಓಡಾಡಕ್ಕೆ ಬರುತ್ತೆ ಪಾಪವರು. ಅದಕ್ಕೇನೆ ಮಡಗಿ ಪರಮಾದರ ದೀಪಾನಲು ಕುಡಿತು ಕೇಳುವ ಮಡಿಕೊಂಡು ಹೇಳ್ತಿದ್ದಾರೆ ಅಷ್ಟೇ ಪಾಪ. ಅವರು ಕುತ್ಕೊಂಡು ಕೃಷ್ಣ ಕುತ್ಕೊಂಡು ಪಕ್ಕದಲ್ಲಿ ಕೇಳ್ತಾರೆ ಅಂತ ಇದು ಆಶ್ಚರ್ಯ. ಭೀಷ್ಮರು ಮಡಗಿ ಹೇಳ್ತಾರೆ, ಕೃಷ್ಣ ಕುತ್ಕೊಂಡು ಕೇಳ್ತಾನಂತೆ. ದಾಸರಾಗಿ ಅದೇ ಚಿತ್ರ ಘನಮಹಿಮ ಗಂಗೆ ಎನ್ನುತ್ತಾ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತಾರೆ. ಮಲಗಿ ಪರಮಾದರ ದೀಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು ರಮಾಧವ ನುಲಿಸಲರಿಯದೆ ಪಾಮರರು ಬಡಲುವರು ಭವದೊಡಗೆ. ಭೀಷ್ಮರ ಕಥೆ ಕೃಷ್ಣ ಎಷ್ಟು ಅನುಗ್ರಹ ಮಾಡ್ತಾನೆ ಭಕ್ತರಿಗೆ ಅಂತ ಹೇಳೋದಕ್ಕೆ ಸಾಕ್ಷಿ. ಆ ಸಮಯಕ್ಕೆ ಧರ್ಮರಾಜ ಬಾಯಿಗ ಬರ್ತಾ ಇಲ್ಲ ಧರ್ಮರಾಜ. ಆಗ ಕೃಷ್ಣ ಹೇಳುತ್ತಾರೆ, ಭೀಷ್ಮರೇ ನಮ್ಮ ಧರ್ಮರಾಜನಿಗೆ ಭಾರಿ ಸಂಶಯ ಬಂದುಬಿಟ್ಟಿದೆ, ಭಾರಿ ದುಃಖ ಪಡ್ತಾ ಇದ್ದಾನೆ. ನಿಮ್ಮನ್ನೆಲ್ಲ ಕೊಂದಿದ್ದು ಭಾರಿ ತಪ್ಪು ತಪ್ಪು ಅಂತ ಭಾರಿ ಸಂಕಟ ಪಡ್ತಾ ಇದ್ದಾನೆ. ಅದಕ್ಕೆ ನಿಮ್ಮನ್ನೆಲ್ಲ ಪ್ರಶ್ನೆ ಕೇಳಬೇಕು ಅಂತ ಬಂದಿದ್ದಾನೆ. ಅದಕ್ಕೆ ಉತ್ತರ ಕೊಡುದು ತಾನೆ ಮಾತಾಡ್ತಾರೆ ಕೃಷ್ಣ, ಧರ್ಮರಾಜ ಕೂಡ ತಾನೇ ಮಾತಾಡ. ನಮ್ಮ ಹುಡುಗನ ಕ್ಷಮಿಸಿಬಿಡಿ ಸಾರ ಅಂತ ಅಪ್ಪ ಕೇಳ್ತಾನಲ್ಲ ಆತ ಈ ಪಾಪ ಕಲ್ಲೊಡೆದಾಗ ಚಲ ಕೇಳುವಾರ ಅಪ್ಪ. ಅವನು ಸುಮ್ಮನೆ ತಾಯಿಗೆ ಅಕೌಂಟ್ ಬೇಕಾದ ಆತ ನಿಂತಿರ್ತಾರೆ ಪಾಪ ಎಷ್ಟೋ ಸಲ. ಧರ್ಮರಾಜನ್ನ ದಯವಿಟ್ಟು ಉತ್ತರ ಕೊಡಬೇಕು, ನೀವು ಬಹಳ ದುಃಖ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ ಭೀಷ್ಮರ್ ಅಂದ್ರಂತೆ, ಧರ್ಮರಾಜ ಅಲ್ಲೇ ಇರಲಿ ಕೃಷ್ಣ, ಭೀಷ್ಮರ್ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಅದು. ಭೀಷ್ಮರ್ ಏನ್ ಉತ್ತರ ಕೊಡ್ತಾರೆ, ಧರ್ಮರಾಜನ ಅಲ್ಲೇ ಇದ್ದಾನೆ, ಭೀಷ್ಮ ಕೃಷ್ಣರ ಮಧ್ಯೆ ಸಂಭಾಷಣೆ ನಡೀತಾ ಇದೆ. ಎಂಥವರು ಭೀಷ್ಮರು, ಹಣ್ಣನ್ನು ಮುದುಕರು ಪಾಪ, 800 ವರ್ಷದವರು, ಜೊತೆಗೆ ಅಲ್ಲಿ ಬಿದ್ದೆ ಎಷ್ಟೋ ತಿಂಗಳಗಟ್ಟಲೆ ಆಗಿದೆ ಬಿದ್ದಾಗ್ಲೇನು, ತಿಂಗಳಗಟ್ಟಲೆ ಭಾರಿ ದುಃಖದಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಕೃಷ್ಣ ನಾನು ಹೇಳಬೇಕಾ, ಧರ್ಮರಾಜ ನಾನು ಹೇಳಬೇಕಾ, ನನ್ನ ಅವಸ್ಥೆ ನೋಡಿದ್ರೆ ಹೇಗಿದ್ದೀರಿ ಅಂತ ಹೇಳ್ತಾರೆ. ನಾನು ಹೇಗಿದ್ದೆ ನೋಡಿದೆಯಲ್ಲ, ನನಗೆ ಈ ಬಾಣಗಳ ನೋವಿನಿಂದ ಮೈಯಲ್ಲಿ ರಕ್ತ, ಒಂಚೂರು ರಕ್ತ ಇಲ್ಲ ಪಾಪ ಅವ್ರ ದೇಹದೊಳಗೆ. ಇಚ್ಛೆ ವರ ಇತ್ತು ಬದುಕಿದ್ದಾರೆ ಅಷ್ಟೇ, ಇಚ್ಛಾ ಮೃತ್ಯುತ್ತ ವರ ಇದ್ರು ಬದುಕಿದ್ದಾರೆ. ಒಂದು ಹನಿ ರಕ್ತ ಇಲ್ಲ, ಬಾಣದ ವೇದನೆ ನನಗೆ ಕಾಣ್ತಾ ಇದೆ. ಅದರಿಂದಾಗಿ ನನಗೆ ಎಚ್ಚರ ಮತ್ತೆ ಬಂದೆ ತಪ್ಪೋದು, ಎಚ್ಚರ ಬರುತ್ತೆ ಪ್ರಜ್ಞೆ ಹೋಗುತ್ತೆ. ಈ ಸ್ಥಿತಿಯಲ್ಲಿ ಇದ್ದೆ, ನೆಟ್ಟೆ ಮಾತಾಡೋದು ನನಗೆ ಬರೋದಿಲ್ಲ, ನಾನೇನು ಉಪದೇಶ ಮಾಡ್ತೀನಿ ಅಂತ ಹೇಳಿದೆ. ನಾನೇನು ಉಪದೇಶ ಮಾಡ್ತೇನೆ, ಒಂದ್ ಕಡೆ ಹಸಿವು ಇದೆ, ಒಂದ್ ಕಡೆ ಬಾಯಾರಿಕೆ ಇದೆ, ಏನು ತಿನ್ನಾಗಿಲ್ಲ ಕುಡಿಯಾಗಿಲ್ಲ, ವ್ರತ ಮಾಡಿದ್ದಾರೆ, ಏನು ತಗೊಳಕ್ ಸಾಧ್ಯ ಇಲ್ಲ, ನಾನು ಲೋಕದ ವ್ಯವಹಾರ ಬಿಡಿಸ್ಬಿಟ್ಟಿದ್ದಾರೆ. ಇದ್ದರೆ ಈ ಸ್ಥಿತಿಯಲ್ಲಿ ಹೇಳೋದಕ್ ಬರುತ್ತ ನನಗೆ, ಏನು ಸಾಧ್ಯ ಇಲ್ಲ ಕೃಷ್ಣ, ದಯವಿಟ್ಟು ನನ್ನ ಕ್ಷಮಿಸಿಬಿಡು, ನಾನು ಹೇಳಕ್ ಎಲ್ಲಾಗತ್ತೆ ಅಂತ ಹೇಳಿದರೆ ಆ ಕೃಷ್ಣ ಹೇಳ್ತಾರೆ, ಭೀಷ್ಮರೇ ನೀನು ಯೋಚನೆ ಮಾಡಬೇಡಿ, ನಿಮಗೇನು ಬೇಕಾಗಿದೆ ಈಗ, ನಿಮಗೆ ಭಾರಿ ವೇದನೆ ಆಗಿದೆ ಶರೀರದಲ್ಲಿ, ಹೌದಲ್ಲೋ, ರಕ್ತ ಹೋಗ್ಬಿಟ್ಟೆ, ತುಂಬಾ ದುಃಖ ಪಡ್ತಿದ್ದೀರಿ, ಹೌದಲ್ಲೋ, ನನಗೆ ವರ ಕೊಡ್ತೇನೆ, ಎಲ್ಲ ಸರಿಯಾಗಿಬಿಡಿ ಅಂತ ಹೇಳಿದ್ರು. ಒಂದೇ ಸತ್ಯ, ಎಲ್ಲ ಸರಿ ಹೋಗ್ಬಿಡಿ, ನೋವು ಇಲ್ಲ, ದುಃಖ ಇಲ್ಲ, ಯೋಚನೆ ಇಲ್ಲ, ಏನೂ ಇಲ್ಲ, ಆಯ್ತಾ ಅಂತ ಕೇಳಿದರು. ಭೀಷ್ಮರಿಗೆ ಆಶ್ಚರ್ಯ, ಒಂದು ಕ್ಷಣ ಭೀಷ್ಮ ನಾರ್ಮಲ್ ಏನಿಲ್ಲ, ಭೀಷ್ಮರಿ ವ್ಯಥನೆ ಇಲ್ಲ. ಭೀಷ್ಮರೇ ಸುಧಾರಿಸ್ಕೋತೀರಿ, ನಾಲ್ಕು ಬೆಳಿಗ್ಗೆ ಬತ್ತಿ ಬರ್ತೀರಿ ಕೃಷ್ಣ ಹೊರಟುಬಿಟ್ಟಂತೆ. ಇಷ್ಟೊಂದು ಸಾಯಂಕಾಲ ಆಯ್ತು, ದಿನೇ ಇದು ಸಾಯಂಕಾಲ ಆಯ್ತು ಅಂತ ಆಗ್ಲೇ, ಇವತ್ತು ಹೊತ್ತಾಗಿದೆ, ನಾಳೆ ದಿವಸ ಬರ್ತೀವಿ ಬೆಳಿಗ್ಗೆ, ತಯಾರಾಗಿರಿ ಹೇಳೋದಕ್ಕೋಸ್ಕರ ಅಂತೇಳಿ ಬನ್ನಿ ಹೋಗೋಣ ಅಂತ ಹೊರಟೇ ಬಿಟ್ರಂತೆ. ದಾರಿಯಲ್ಲಿ ಹೋಗ್ತಾ ಕೃಷ್ಣ ಪಾಂಡವ ಸಮೇತ ಹೋಗ್ತಿದ್ದಾನೆ, ಅಲ್ಲಿ ನದಿ ಬಂತಲ್ಲ, ಎರಡು ಸಂಧಾನ ಮಾಡಿ ಹೊರಟ್ರಂತೆ. ಬಹಳ ಇಂಟ್ರೆಸ್ಟಿಂಗ್ ಅದು. ಒಂದು ಮಹಾಭಾರತ ಹೇಳ್ತವೆ, ಸಾಯಂಕಾಲದ ಸಮಯ ಅನಾಯ ಒಂದು ನಿಯಮ ಇದೆ, ಬೆಳಗಿನ ಸಂಧಾನೆ ಮನೆಯಲ್ಲೇ ಮಾಡಬೇಕಂತೆ, ಸಾಯಂಕಾಲ ಸಂಧಾನೆ ಬಹಿರ್ಜಲೆ, ಆದಷ್ಟು ಹೊರಗೆ ಮಾಡೋದು ಭಾರಿ ಶ್ರೇಷ್ಠ ಅಂತ ಹೇಳಿದ್ದ. ಅಂದ್ರೆ ಹೊರಗಿನ ತೀರದ ವಾಚಿಂದ ಆಯ್ತು ಅವ್ರೆ, ಸಿಂಪಲ್ ಕಾಮನ್ ಸೆನ್ಸ್. ಬರೀ ನದಿ ತೀರಕ್ಕೋ ಕೆರೆಗೆ ಹೋಗಿ ಸ್ನಾನ ಸನ್ಯಾಸ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಈವ್ನಿಂಗ್ ವಾಕ್ ಆಯ್ತು, ಫಸ್ಟ್ ಕ್ಲಾಸ್ ಆಗಿ ದೇವ್ರದ ದೇಹ ಧ್ಯಾನ ಆಯ್ತು. ಅದನ್ನು ನಾಯಿ ಹಿಡ್ಕೊಂಡು ಹೋಗೋದಕ್ಕಿಂತ ಎಷ್ಟು ಪಾಡಿ ಆಸೆ ಆಗುತ್ತೆ, ಕೋಟ್ಯಂತರ ಪಾಡಿ ಆಸೆ ಆಗಲಿಲ್ಲ. ಬಹಳ ಸುಲಭವಾದವಂತು ಅಂದ್ರೆ ವಾಕಿಂಗ್ ಕಾನ್ಸೆಪ್ಟ್ ನಮಗೆ ತಂದು ಬಿಟ್ಟಿದ್ದಾರೆ. ಸಂಧ್ಯಾವನ್ನೆಲ್ಲ ವಾಕಿಂಗ್ ಆಗಬೇಕು ಆ ರೀತಿ ಮಾಡಿಬಿಟ್ಟಿದ್ದಾರೆ. ಸಂಧ್ಯಾವನ್ನೆಲ್ಲಿ ನಮ್ಮ ನಿತ್ಯ ಜೀವನದ ಎಲ್ಲ ಕೆಲಸಗಳಾಗೋಗ್ಬೇಕು. ಇದನ್ನೇ ನಮ್ಮ ಶಾಸ್ತ್ರ ಎಷ್ಟು ವೆಲ್ ಪ್ಲಾನ್ಡ್ ಆಗಿ ಯೋಚನೆ ಮಾಡಬೇಕು. ಯಾವುದಕ್ಕೂ ಹೋಗುದು, ಗುರಿ ಇದೆ, ಪರ್ಪಸ್ ಇದೆ ಅವರಿಗೆ. ಸುಮ್ಸುನೆ ಹೋಗೋದು, ಕ್ಯಾಶುವಲಿ ಹೋಗೋದು, ಸುಮ್ಸುನೆ ಹೋಗಿ ವಾಕಿಂಗ್ ಅಂತ ಕರೆಯೋದಿಲ್ಲ. ಯಾವನು ಪರ್ಪಸ್ ಇದ್ದಾಗ ಫಾಸ್ಟ್ ಆಗಿ ಹೋಗ್ತಾರೆ, ಸುಮ್ಮನೆ ಹೋಗಿ ಡಲ್ಲ ಹೋಗ್ತಿರ್ತಾರೆ. ಕೆಲಸ ಇಲ್ಲದೆ ಹೋಗ್ಬಿಟ್ಟು ಹೋಗೋದು ಇತ್ತನೇ ಬೇರೆ ನೋಡಿ, ಕೆಲಸ ಇಲ್ಲದೆ ಕಾಣುತ್ತೆ ನೋಡಿದ್ರೆ ಅಂದ್ಬಿಡ್ತಾರೆ, ಏನು ಕೆಲಸ ಇಲ್ಲ ಅಂತ ಕಾಣುತ್ತೆ ಅಂತೇಳಿ. ಸೊ ಹೋಗ್ತೀರಿ, ಎಲ್ಲ ಗುರಿ ಇದೆ ಅವರಿಗೆ. ಬಸ್ಗೆ ಹೋಗ್ಬೇಕಾದ್ರೆ ಇದಕ್ಕೆ ಹೋಗೋದು, ಏನು ತರ್ತಾರೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಅವ್ರ ರೀತಿನೇ ಬೇರೆ ಇದೆ. ಸಂಧ್ಯಾನೆ ಮಾಡಬೇಕು ಅಂತ ಹೋಗ್ತಾರಲ್ಲ, ಅದು ಬ್ರಿಸ್ಕ್ ವಾಕಿಂಗ್ ಆಗೋದ್ರಿಂದ ಅದು ಹೆಲ್ತ್ ಒಳ್ಳೇದು. ಇಲ್ಲಿ ಎಷ್ಟು 1,000 ಕಿಲೋಮೀಟರ್ ಹೋಗಿ ಅಥವಾ 1,000 ಕಿಲೋಮೀಟರ್ ಹೋಗೋ ಪ್ರಯೋಜನ ಇಲ್ಲ. ಫಾಸ್ಟ್ ಆಗಿ 1 ಕಿಲೋಮೀಟರ್ ಒಳಗೆ ಒಳ್ಳೆ ಎಕ್ಸರ್ಸೈಸ್ ಆಗಿರುತ್ತೆ. ಆ ರೀತಿ ಹೋಗ್ಬೇಕು. ದೇವ್ರ ಧ್ಯಾನ ಮಾಡ್ತೇನೆ, ಮಂತ್ರ ಹೇಳ್ತೇನೆ, ಸೂರ್ಯ ಹೊರಗೆ ಕಾಣ್ತಿರ್ತಾನಲ್ಲ ಅರ್ಘ್ಯ ಕೊಡ್ತೇನೆ, ಎಷ್ಟು ಉಲ್ಲಾಸ ಇರುತ್ತೆ ಅವನಿಗೆ. ಕೊಟ್ಟರು ಮನೆಗೆ ಬರ್ತಾನಲ್ಲ, ಫ್ರೆಶ್ ಆಗಿ ಬರ್ತಾನೆ ಮನೆಗೆ. ಇದು ಕೃಷ್ಣ ಅಲ್ಲಿ ತೋರಿಸ್ತಾರೆ. ಅದು ಸಂಧ್ಯಾ ವಂದನೆಯನ್ನು ಮಾಡಿ ಮುಂದೆ ಹೊರಟ್ರಂತೆ. ಇದೆಲ್ಲ ಅದು ಓಘವತಿ ಅಂತ ನದಿ ಹೆಸರು, ಬಂದ ನದಿ ಹೆಸರು ಓಘವತಿ ಅಂತ ಕರೆದಿದ್ದಾರೆ. ಓಘ ಅಂದ್ರೆ ಪ್ರವಾಹ, ಭಾರಿ ಫಾಸ್ಟ್ ಆಗಿ ಹರಿತಕ್ಕಂತ ನದಿ ಅಂತದ್ದು. ಅದರಲ್ಲಿ ಆನ್ಯಕವನ್ನು ಮುಗಿಸಿ ಮನೆಗೆ ಹೋಗ್ತಾರೆ. ಮುಂದೇನಾಗುತ್ತೆ, ಮರು ದಿವಸ ಬೆಳಿಗ್ಗೆ ಏನಾಗುತ್ತೆ, ಹೇಗೆ ಬರ್ತಾರೆ, ಕೃಷ್ಣ ಹೇಗೆ ಮಾತಾಡಿಸ್ತಾರೆ, ಒಂದಕ್ಕಿಂತ ಒಂದು ರೋಮಾಂಚಕವಾದಂತಹ ಸಂಗತಿಗಳು ಏನೇನು ನಡೆಯುತ್ತೆ ಎಂಬುದನ್ನು ನಾಳೆ ಸಕಾಲಕ್ಕೆ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.